ಕರಾವಳಿ ಸಾಹಿತ್ಯಾಧ್ಯಾತ್ಮಿಕ ಅಂದ್ರೆ ಮಾಡೋ ಭಾವ ಕಾಯ್ತಾರೆ ಅಂತ ತಿಳ್ಕೊಂಡು ಅವ್ರು ಮಾಡಿರೋ ಅಂತ ಕರೆ ಓದ್ತಾರೆ ಅಂದ್ರೆ ಕೇಳ್ತಿರೋ ಅಂತ ಕರೆ ದೊಡ್ಡ ದೊಡ್ಡ ಜಾನಗಳಿಗೆ ಕೇಳ್ತೇವೆ ಸಿಕ್ಕಾಗಿ ಕಾರಣ ಕೇಳುತ್ತೆ ಅವರಿವತ್ತಿಲ್ಲ ಆದ್ರೆ ಅವರ ಕೃತಿಗಳು ಯಾವಾಗಲೂ ಇರುತ್ತೆ ಆ ದೃಷ್ಟಿಯಿಂದ ಅವರು ಅಮರರು ಆದರೆ ದೇಹ ಇಲ್ಲ ಅದರಿಂದ ಅವರು ಮನುಷ್ಯರಂತೆ ಕಾಣ್ತಾರೆ ಬರೀ ಬರಿವಾದು ಅಸತಾವಿವ ಬ್ರಾಹ್ಮಣರ ಒಂದು ದೋಷ ಅಂದ್ರೆ ಅಪಕೀರ್ತಿ ಒಳಗಾದರೆ ಬ್ರಾಹ್ಮಣ ಸತ್ತ ಅಂತ ಬ್ರಾಹ್ಮಣರಿಗೆ ಅಪಕೀರ್ತಿ ಬರಬಾರದು ಅಪಕೀರ್ತಿ ಬಂದರೆ ಬ್ರಾಹ್ಮಣನಿಗೆ ಎಂದು ಒಳ್ಳೆಯದಾಗೋದಿಲ್ಲ ಇವತ್ತು ಕಲಿಯುಗದಲ್ಲಿ ಬರೀ ಬ್ರಾಹ್ಮಣರಿಗೆ ಅಪಕೀರ್ತಿ ಜಾಸ್ತಿ ಹುಚ್ಚಾಬಟ್ಟೆ ಅಪಕೀರ್ತಿ ಬ್ರಾಹ್ಮಣರಿಗಿಂತ ಜಾಸ್ತಿ ಆಗಿಬಿಟ್ಟಿದೆ ಪೇಪರ್ನ ಹೆಚ್ಚು ಹೆಡ್ಲೈನ್ಸ್ ಬರೋದು ಅವ್ರ ಮೇಲೆ ಆಗೋಗ್ಬಿಟ್ಟಿದೆ ಬಹಳ ತಪ್ಪು ಅದು ಕಲಿಯುಗ ಅಂದ ಹಾಗೆ ಅಪವಾದ ಗುರಿಯಾದರೆ ಬ್ರಾಹ್ಮಣ್ಯದ ವರ್ಚಸ್ಸು ಕಡಿಮೆ ಆಗ್ತದೆ ಅಂತ ಹೇಳಿದ್ದ ಅವ ಯಾಕಂದ್ರೆ ಅವನೇ ಹೇಳೋನು ವರ್ಣಾನಾಂ ಬ್ರಾಹ್ಮಣೋ ಗುರುಹು ಅವನೇನು ಅಪವಾದ ಬರೀ ಜನ ನಂಬಿಕೆ ಹೋಗಿಬಿಡುತ್ತಾದ್ರಿಂದ ಬ್ರಾಹ್ಮಣನ ಡಿಫೆಕ್ಟ್ ಅಂದ್ರೆ ಅಪಕೀರ್ತಿ ಬರದಂತೆ ಬದುಕಬೇಕು ಅದು ಇಂಪಾರ್ಟೆಂಟ್ ಅವನ ದೋಷ ಇಲ್ಲ ಕರೆಕ್ಟು ದೋಷ ಇದೆ ಅಂತ ಭಾವನೆ ಕೂಡ ಜಗತ್ತಿಗೆ ಬರಬಾರದು ಅಷ್ಟು ಕ್ಲೀನ್ ಆಗಿರಬೇಕು ಅವನು ಕಿಂ ಕ್ಷತ್ರಿಯಾಣಾಂ ದೇವತ್ವಂ ಕಚ್ಚ ಧರ್ಮ ಸತಾಮಿವ ಕಚ್ಚೇಷಾಂ ಮನುಷೋ ಭಾವ ಕಿಮೇಷಾಂ ಅಸತಾಮಿವ ಕ್ಷತ್ರಿಯರ ದೇವರು ಅಂತ ಯಾಕೆ ಕರೀತಾರೆ ಕ್ಷತ್ರಿಯರು ಒಂದು ಸಾಮಾನ್ಯ ಧರ್ಮ ಯಾವುದು ಕ್ಷತ್ರಿಯರನ್ನ ನಾವು ಅವರ ಮನುಷ್ಯ ಭಾವ ಅಂದ್ರೇನು ಕ್ಷತ್ರಿಯರ ದೋಷ ಯಾವುದು ನಾಲ್ಕು ಪ್ರಶ್ನೆಗಳು ವಿಶ್ವಸ್ತ್ರಮೇಷಾಂ ದೇವತ್ವಂ ಶಸ್ತ್ರಾಸ್ತ್ರ ವಿದ್ಯೆ ಅವರ ದೇವತ್ವ ಶಾಸ್ತ್ರ ಹೇಳಿದ್ರೆ ಬ್ರಾಹ್ಮಣ ಭೂಸುರ ಶಸ್ತ್ರ ಹಿಡಿದ್ರೆ ರಾಜ ಪ್ರತ್ಯಕ್ಷ ದೇವತ ರಾಜರನ್ನ ದೇವತೆ ಅಂತ ಕರೀತಾರೆ ಶಸ್ತ್ರಾಸ್ತ್ರವನ್ನು ಹಿಡಿದು ಪ್ರಜೆಗಳ ರಕ್ಷಣೆ ಮಾಡ್ತಿದ್ರೆ ಅವನು ದೇವರಿದ್ದಂತೆ ಲೆಕ್ಕ ಯಜ್ಞ ಏಷಾಂ ಸತಾಮಿವ ಯಜ್ಞಾದಿಗಳನ್ನು ಮಾಡೋದು ಅವನ ಆಚರಣೆ ಭಯಂ ವೈ ಮನುಷೋ ಭಾವ ಕ್ಷತ್ರಿಯ ಭಯಪಟ್ಟ ಅಂದ್ರೆ ಅವನು ಮನುಷ್ಯತ್ವ ಇದ್ದ ಲೆಕ್ಕ ಯುದ್ಧ ಅಪಲಾಯನ ಯುದ್ಧದಲ್ಲಿ ಓಡೋದು ಭಯಪಡುವ ಕ್ಷತ್ರಿಯನ ಗುಣ ಆಗಬಾರದು ಕ್ಷತ್ರಿಯ ಅಂದ್ರೆ ಭಯಪಡಬೇಡಿ ಅಂತ ಹೇಳಾಗಿರ್ಬೇಕು ಅವನು ತಾನೇ ಭಯಪಟ್ಟು ಬಿಟ್ರೆ ಕ್ಷತ್ರಿಯ ಲಕ್ಷಣ ಅಲ್ಲ ಅದು ಪರಿತ್ಯಾಗು ಅಸತಾಮಿವ ಆರ್ತರನ್ನ ರಕ್ಷಣೆ ಮಾಡೋದು ಬಿಟ್ಟುಬಿಟ್ರೆ ಅವನ ಜೀವನಕ್ಕೆ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ ಆರ್ತರ ರಕ್ಷಣೆ ಕ್ಷತ್ರಿಯ ಮೊದಲ ಕೆಲಸ ಯಾರಾದರೂ ಕಾಪಾಡಿದ್ರೆ ತಕ್ಷಣ ಹೋಗ್ಬೇಕು ಅವ್ರಿಗೆ ಪೊಲೀಸ್ ಅಂತ ಹೆಲ್ಪ್ ಕೊಡ್ಬೇಕಲ್ಲ ಆತ ರಕ್ಷಕ ಅಂತಾನೆ ಹೆಸರು ಅವರಿಗೆ ರಕ್ಷಣೆ ಕೊಡೋದಕ್ಕೆ ಕ್ಷತ್ರಿಯ ಇರೋದಾದ್ರಿಂದ ಕ್ಷತ್ರಿಯ ರಕ್ಷಣೆ ಕೊಡದೆ ಹೋದ್ರೆ ಅವ್ರಿಗೆ ಶಾಶ್ವತ ಅಪಕೀರ್ತಿ ಬರುತ್ತೆ ಈ ಪಾಂಡವರು ಬಂದಿರೋದು ಅದಕ್ಕೇನೆ ನನ್ನ ಇದು ಹೋಗಿಬಿಟ್ಟಿದೆ ಅರಣಿ ಬಾಂಡ ಹೋಗಿದೆ ದಯವಿಟ್ಟು ಹುಡುಕೊಡಿ ಅಂತ ಹೇಳಿದ ತಕ್ಷಣ ನಿಂದು ಹೋದ್ರೆ ನಾವೇನು ಮಾಡೋಣ ಅಂತ ಅಂದಿಲ್ಲ ಅವರು ತಕ್ಷ ಹುಡ್ಕೊಂಡು ಹೋಗ್ತಾರೆ ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನಮ್ಮ ಪಾತ್ರಗಳು ನಿಮ್ಮ ಪಾತ್ರಗಳು ನಾನೇನು ಮಾಡಲಿ ಅಂತ ಕೇಳಿದರೆ ಅವ್ರ ಕೆಲಸ ಅದು ತಮ್ಮ ಪಾತ್ರೆ ಹುಡ್ಬಿಟ್ಟು ತಮ್ಮ ಅವನ ಮನೆ ಕಳತನ ಆಗಿರುತ್ತೆ ಅಂತ ತಿಳ್ಕೊಂಡು ಪೊಲೀಸ್ ಮನೆಯಲ್ಲಿ ನಮ್ಮನೆ ಕಳತನ ಆಗಿರುತ್ತೆ ಫಸ್ಟ್ ಪೊಲೀಸ್ ನಮ್ಮನೆ ಕಳತನ ಹುಡುಗ ಅವನು ಹುಡುಕಬಾರದು ಅವ್ರು ಫಸ್ಟ್ ಪ್ರಿಫರೆನ್ಸ್ ಇದು ಅಪಾಯಿಂಟ್ ಆಗಿರೋದು ಅದಕ್ಕೆ ಅವನು ಮನೆ ಹೋಗಿರೋ ಪೊಲೀಸಿಗೆ ತನ್ಬೇಕಾರೆ ಆದ್ರೆ ತಾನು ನಮ್ಮನ್ನೇ ಹುಡುಕಬೇಕು ಫಸ್ಟ್ ಇದು ಪೊಲೀಸನ ಒಂದು ರಕ್ಷಕರ ಕೆಲಸ ಕಿಮೇಕಂ ಯಜ್ಞೇಯಂ ಸಾಮ ಕಿಮೇಕಂ ಯಜ್ಞೇಯಂ ಯಜುಹು ಕಾಯ್ತೇಷಾಂ ಋತೇ ಯಜ್ಞಂ ಕಾವ್ಯದ್ದೋ ನಾತಿ ವರ್ತತೆ ಪ್ರಾಣೋ ವೈ ಯಜ್ಞೇಯಂ ಸ್ವ ಕಿಂಸ್ವಿತ್ ಅವಪತಾಂ ಶ್ರೇಷ್ಠಂ ಕಿಂಸ್ವಿತ್ ನಿವಪತಾಂ ವರಂ ಕಿಂಸ್ವಿತ್ ಪ್ರತಿಷ್ಠಮಾನಾಂ ಕಿಂಸ್ವಿತ್ ಪ್ರಥಮತಾಂ ವರಂ ಕಿಂಸ್ವಿತ್ ಅವಪತಾಂ ಶ್ರೇಷ್ಠಂ ಮತ್ತು ಕೃಷಿಕರಿಗೆ ಯಾವುದು ಬೇಕೇ ಬೇಕು ಆಮೇಲೆ ಬಿತ್ತದಕ್ಕಾದರೆ ಏನಿರಲೇಬೇಕು ಮತ್ತು ಇವರಿಗೆಲ್ಲ ಕೂಡ ನೆಲೆ ಯಾವುದು ಮತ್ತು ನಾವು ಸೃಷ್ಟಿ ಮಾಡತಕ್ಕಂಥ ವಸ್ತುವಿನಲ್ಲಿ ಶ್ರೇಷ್ಠ ವಸ್ತು ಯಾವುದು ನಾಲ್ಕು ಪ್ರಶ್ನೆ ಉತ್ತರ ವರ್ಷಂ ಅವಪತಾಂ ಶ್ರೇಷ್ಠಂ ಮಳೆ ಕೃಷಿಕರಿಗೆ ಬಹಳ ಮುಖ್ಯ ಮಳೆ ಇಲ್ಲದವರು ಎಲ್ಲ ವ್ಯವಸಾಯ ಕಟ್ಟದು ಕೃಷಿಕರಿಗೆ ಬೇಕಾಗಿದ್ದು ಮಳೆ ಆಮೇಲೆ ಬೀಜಂ ನಿವಪತಾಂ ವರಂ ಬಿತ್ತಲಕ್ಕೆ ಹೊರಟಾಗ ಬೀಜ ಬೇಕು ಮಳೆ ಬಂತು ಸರಿ ಹೆಸರು ಮಾಡಿದ್ರು ಬಿತ್ತಬೇಕಾಗಿದೆ ಬೀಜ ಇಲ್ಲ ಎಲ್ಲ ಕೆಲಸ ಹಾಳಾಯ್ತು ಬಿತ್ತಬೇಕಾದ್ರೆ ಬೀಜ ಬೇಕು ಕೃಷಿಗೆ ಮಳೆ ಬೇಕು ಆಮೇಲೆ ಪ್ರಾತಿಷ್ಠಮಾನ ನಮ್ಮ ಪುತ್ರ ಪ್ರಥಮತಾಂ ವರ ಬಹಳ ಮುಖ್ಯವಾಗಿ ಹುಟ್ಟತಕ್ಕಂಥ ವಸ್ತುಗಳಲ್ಲಿ ಪುತ್ರ ಪ್ರಥಮತಾಂ ವರ ವಂಶೋದ್ಧಾರಕ ಅವನಿಗೆ ವಂಶದ ಜವಾಬ್ದಾರಿ ಇರೋದ್ರಿಂದ ಪುತ್ರ ಮನುಷ್ಯ ಸೃಷ್ಟಿ ಮಾಡುವ ವಸ್ತುವಿನಲ್ಲಿ ಎಲ್ಲ ಆಸ್ತಿಗಿಂತ ದೊಡ್ಡ ಆಸ್ತಿ ಅಂದ್ರೆ ಒಳ್ಳೆ ಮಕ್ಕಳಿರೋದು ವಿಮಸೇನ ಮಾತಿಂದು ಬಂದಿದೆ ಮನುಷ್ಯ ಸತ್ವರು ಉಳಿಯೋದು ಮೂರೇ ಅದು ಪತಿತಶ್ಚಾಸ್ಯ ದೇಹಸ್ಯ ಕಾಷ್ಟ ವಿಷ್ಟಾತಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾ ಇತಿ ಒಬ್ಬ ಮನುಷ್ಯ ಸತ್ತ ಮೇಲೆ ಅವನ ದೇಹ ಏನು ಗೊತ್ತೇ ಕಾಷ್ಟ ವಿಷ್ಟಾತಮಸ್ಯ ಚ ಒಂದು ಸೌದೆ ಇದ್ದಾಗತ್ತೆ ಸುಟ್ಟು ಬೂದಿ ಆಗತ್ತೆ ಏನು ಉಪಯೋಗ ಇಲ್ಲ ವಿಷ್ಟಾತಮಸ್ಯ ಒಂದು ಡಿಸ್ಕಾರ್ಡ್ ಮಾಡೋ ಕಸ ಇದ್ದಾಗ ಒಗೆದು ಬಿಡ್ತಾರೆ ಆ ಕಡೆ ಉಳಿಯೋದೇನು ಅಂತ ಕೇಳಿದರೆ ಮೂರೇ ವಿದ್ಯಾ ಕರ್ಮ ಸುತಾಹ ಇತಿ ಅವನು ಸಂಪಾದನೆ ಮಾಡಿದ ಜ್ಞಾನ ಅವನು ಮಾಡಿದ ಸಾಧನೆ ಅವನು ಪಡೆದ ಸಂತಾನ
ಓ ಅಂಥವ್ರ ಮಕ್ಕಳು ಅವರಿಂದ ಉದ್ಧಾರ ಆಯ್ತು ವಂಶ ಅಂತಾರಲ್ಲ ಅರ್ಥ. ಇಷ್ಟು ಉಳಿಬೇಕು, ಇಲ್ಲದ ಹೋದ್ರೆ ಜೀವನ ವ್ಯರ್ಥ. ಅದಕ್ಕೆ ಪುತ್ರ ಪ್ರಸವ ಪಾಂಬರ, ಸೃಷ್ಟಿ ಮಾಡಲ್ಪಡತಕ್ಕಂಥ ವಸ್ತುಗಳಲ್ಲಿ ಪುತ್ರ ತುಂಬಾ ಶ್ರೇಷ್ಠ. ಇಂದ್ರಿಯಾರ್ಥ ಅನುಭವನ್ ಬುದ್ಧಿಮಾನ್ ಲೋಕಪೂಜಿತ ಸಮ್ಮತ ಸರ್ವಭೂತಾನ ಉಚ್ಛಸನ್ ಕೋನ ಜೀವತಿ. ಒಬ್ಬ ವ್ಯಕ್ತಿ ಇದ್ದಾನೆ ಇಂದ್ರಿಯಾರ್ಥ ಅನುಭವನ್, ಒಳ್ಳೆಯ ಇಂದ್ರಿಯಗಳು ಗಟ್ಟಿಮುಟ್ಟಾಗಿದೆ, ಅವನಿಗೆ ಬೇಕಾದ ಪದಾರ್ಥಗಳು ಇದೆ, ಎಂಜಾಯ್ ಮಾಡ್ಕೊಂಡಿದ್ದಾನೆ, ಬುದ್ಧಿಮಾನ್ ಒಳ್ಳೆ ಬುದ್ಧಿವಂತ. ಲೋಕಪೂಜಿತ, ಲೋಕದಲ್ಲಿ ಭಾರಿ ಮರ್ಯಾದೆ ಇದೆ ಅವನಿಗೆ. ಸಮ್ಮತ ಸರ್ವಭೂತಾನ, ಎಲ್ಲ ಪ್ರಾಣಿಗಳು ಕೂಡ ಭಾರಿ ಕೊಂಡಾಡ್ತಾರೆ. ಇಷ್ಟಾದರೂ ಕೂಡ ಉಚ್ಛಾಸನ್ನು ಉಸಿರಾಡ್ತಾನೆ. ಕೋನ ಜೀವತಿ, ಅವನು ಬದುಕಿದ್ದಾರೆ ಅಂತ ಕರೆಯೋದಿಲ್ಲ. ಯಾರವನು? ಒಗಟಿ, ಒಳ್ಳೆ ಬುದ್ಧಿವಂತ, ಇಂದ್ರಿಯ ಗಟ್ಬಿಟ್ಟಿದೆ, ಪದಾರ್ಥ ಇದೆ, ಜನ ಮೆಚ್ಚಿದ್ದಾರೆ, ಆದರೂ ಅವನ ಜೀವನ ಜೀವನ ಅಲ್ಲ, ಅವನು ಜೀವನ್ ಮೃತ ಇದ್ದಾಗೆ. ಯಾರವನು ಅಂತ ಕೇಳಿದ್ದಾರೆ. ನಮ್ಮ ಪ್ರಕಾರ ಅಷ್ಟಿದ್ರೆ ಸಾಕೇ ಸಾಕು, ಅದು ಬೋರ್ಡ್ದೇ ಅಂತ ವಿಷಯ ಉಂಟದು. ಆದರೆ ಸರ್ವರಾಜನ ಎಷ್ಟೇ ಕೇಳ್ತಾರೆ, ಹೋಗ್ಬೇಕು, ಇದು ಏನು ಉಪಯೋಗ ಇಲ್ಲ, ಇದು ಅವನು ಬಿಟ್ಟಿದ್ದಾನೆ ಅಂತ. ಯಾರವನು? ನಮಗೆ ಆಶ್ಚರ್ಯ, ಕಷ್ಟ ಉತ್ತರ ಕೊಡ್ತಾರೆ. ದೇವತಾತಿಥಿ ವೃತ್ಯಾಂ ಪಿತೃಣಾಂ ಆತ್ಮನಶ್ಚಯ ನಾ ನಿರ್ವಪತಿ ಪಂಚಾಣಾಂ ಉಚ್ಛಸನ್ನತ ಜೀವತಿ. ಯಾರು ದೇವತೆಗಳಿಗೆ, ಅತಿಥಿಗಳಿಗೆ, ಋಷಿಗಳಿಗೆ, ಬ್ರಾಹ್ಮಣರಿಗೆ ಅವರವರ ಪಾಲನ್ನು ಕೊಡದೆ ತಾನಷ್ಟೇ ತಿಂತಾನೆ, ಅವನು ಬದುಕಿದ್ದು ಸತ್ತಾಗಿ. ಅಂದರೆ ಪಂಚಮಹಾಯಜ್ಞಗಳನ್ನು ಮಾಡದೆ ಹೋದರೆ ಅವನು ಬದುಕಿದ್ದು ಸತ್ತಾಗಿ. ಇವತ್ತು ಮಾಡಿದವನ್ನೇ ಸತ್ತಾಗಿ ಅಂತ ಕರೀತಾರೆ. ಪಾಪ ಮಾಡಿಬಿಟ್ರೆ ಸತ್ತೋಗ್ತ, ಮಾಡಿ ಮಾಡಿ ಸಾಯ್ತಾನೆ ಅಂತ ಹೇಳಿದ್ದ. ಮಾಡಿ ಮಾಡಿ ಸಾಯ್ತಾನಲ್ಲ, ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಅಂದಾಗ. ಟ್ಯಾಕ್ಸ್ ಕೊಡೋದು ಸೇಫ್ಟಿ ಹಾಕೋ. ಇವತ್ತು ಇವನ್ನೆಲ್ಲ ಮಾಡೋದು ಮಿನಿಮಮ್ ಇದು, ನಾವು ಭಾರಿ ಮಾಡ್ತೇವಲ್ಲ, ಮಿನಿಮಮ್ ಮಾಡಿದಾಗ ಲೆಕ್ಕ. ಎಂದೂ ಬಿಡಾಗಿಲ್ಲ. ದೇವತಾ ಅತಿಥಿ ವೃತ್ಯಾರಂ, ತಮಾಷೆ ಅಂದರೆ ವೃತ್ತರಿಗೂ ಕೊಡಿ ಅಂತ ಹೇಳ್ತಾರೆ. ಇವತ್ತು ಕಂಪನಿಯಲ್ಲಿ ಅದೇ ಒಂದು ಬೋನಸ್ ಕೊಡೋ ಪದ್ಧತಿ ಬಂದಿತ್ತು. ಕಂಪ್ನಿ ಲಾಭ ಬಂತು, ಬೋನಸ್ ಕೊಡಿ ಅಂತ ಕೇಳ್ತಾರೆ. ನಿಮ್ಗೆ ಯಾಕೆ ಕೊಡಬೇಕಂತ ಕೇಳಾಗಿಲ್ಲ. ವೃತ್ತರ ರಕ್ಷಣೆ ಕೂಡ ಯಜಮಾನನ ಕೆಲಸ ಆಗಬಹುದು. ನಾವು ಇಟ್ ಇನ್ ಅವರ್ ಲಿಮಿಟೇಷನ್. ನಾವು ದೊಡ್ಡವರಿಗೆ, ದೇವತೆಗಳಿಗೆ, ಚಿಕ್ಕವರಿಗೆ ಕೊಟ್ಟು ನಾವು ತಿನ್ನಬೇಕೆ ಹೊರತು, ಬರೀ ತಾನಷ್ಟೇ ತಿಂದರೆ ಅವನು ಬದುಕಿದ್ರೂ ಸತ್ತಾಗಲೆಕ್ಕ ಅಂತ. ಹಿಂಸಿತ್ ಗುರುತರಂ ಭೂಮಿಯೇ, ಭೂಮಿಗಿಂತ ದೊಡ್ಡದ್ಯಾವುದು? ಒಳ್ಳೆ ಪ್ರಶ್ನೆ. ಭೂಮಿಗಿಂತ ದೊಡ್ಡದ್ಯಾವುದು? ನಾವು ಯಾರೋ ಹುಡುಕಿ ಕ್ರಮಬಿಡುತ್ತೆ. ಬಹುಶಃ ಗುರುಗ್ರಹ ಭಾರಿ ದೊಡ್ಡದು ಅಂತ ಕಾಣುತ್ತೆ. ಗುರು ಹೆಸರೇ ದೊಡ್ಡದು, ಗುರು ಅಂತ ಹೇಳ್ತಾರೆ ಅದಕ್ಕೆ. ಗುರುಗ್ರಹ ಯಾತಕ್ಕೆ ಹೆಸರು ಅಂದರೆ ಭೂಮಿಗೆ ತುಂಬ ಪಟ್ಟು ದೊಡ್ಡದದು, ಮೋರ್ ದೆನ್ 12 ಟೈಮ್ಸ್. ಅದಕ್ಕೇನೆ ಗುರುಗ್ರಹ ಅಂತ ಹೆಸರಿದೆ. ಆ ರೀತಿ ಉತ್ತರ ಕೊಡೋದಿಲ್ಲ. ಸೈಂಟಿಫಿಕ್ ಆನ್ಸರ್ಸ್ ಬೇರೆ, ಸ್ಪಿರಿಚುವಲ್ ಆನ್ಸರ್ಸ್ ಬೇರೆ. ಸ್ಪಿರಿಚುವಲ್ ಆನ್ಸರ್ ಕೊಡ್ತಾರೆ, ಭೂಮಿಗಿಂತ ದೊಡ್ಡದು ಯಾವುದು, ಭೂಮಿಗಿಂತ ಭಾರ ಯಾವುದು? ತಾಯಿ ಅಂತ ಹೇಳ್ತಾರೆ. ಮಾತಾ ಗುರುತರಂ ಭೂಮಿ, ಗುರುತರ ಭೂಮಿಗೆ, ತಾಯಿ ಭೂಮಿಗಿಂತ ಭಾರ. ಅದಕ್ಕೆ ಬಿಟ್ಟುಬಿಡ್ತಾರೆ. ಭಾರಿ ಭಾರ ಆದ್ದರಿಂದ ಗೆಟ್ ಔಟ್ ಆಫ್ ದೇವಸ್ಥಾನ ಕಳಿಸ್ಬಿಟ್ಟಿರ್ಬೋದು. ಭಾರಿ ಭಾರ ಮೇಂಟೈನ್ ಮಾಡೋಕೆ ಆಗೋದಿಲ್ಲ ಅಂತ ಅರ್ಥ. ಹಾಗಲ್ಲ, ವ್ಯಾಲ್ಯೂ ಪ್ರಶ್ನೆ ಇಲ್ಲ. ಅದು ಭೂಮಿನ ಬಿಟ್ಟು ಬಿಡಬಹುದು, ತಾಯಿನ ಬಿಡಕ್ಕೆ ಬರೋದಿಲ್ಲ. ಭೂತಾಯಿ ಅಂತಾನೆ ಹೆಸರು. ಭೂಮಿನ ಬಿಟ್ಟು ಬಿಡಬಹುದು, ತಾಯಿನ ಬಿಡಲಿಕ್ಕಾಗೋದಿಲ್ಲ. ಅದನ್ನು ಬಿಟ್ಟರೆ ಅದು ತುಂಬ ಅರ್ಥ ಇದೆ. ತಾಯಿನ ಬಿಟ್ಟ ಇಡೀ ಭೂಮಿನೇ ಬಿಟ್ಟಾಗಲೆಕ್ಕ. ತಾಯಿನ ಸಂರಕ್ಷಣೆ ಮಾಡಿದ ಭೂಲೋಕದ ಎಲ್ಲರಿಗೂ ಅನ್ನ ಹಾಕಿದ ಪುಣ್ಯ ಬರುತ್ತೆ. ಒಬ್ಬ ದೇವರಿಗೆ ನೈವೇದ್ಯ ಮಾಡಿದರೆ ಜಗತ್ತಿಗೆ ಊಟ ಹಾಕಿದ ಪುಣ್ಯ ಹೇಗೋ, ತಾಯಿಯೊಬ್ಬಳು ಸರಿಯಾಗಿ ನೋಡಿಕೊಂಡ್ರೆ ಇಡೀ ಜಗತ್ತಿಗೆ ಅನ್ನ ಹಾಕಿದಷ್ಟು ಪುಣ್ಯ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಮಾತೃ ದೇವೋ ಭವ ಅನ್ನೋದಕ್ಕೆ ವ್ಯಾಖ್ಯಾನ ಅದು. ತಾಯಿನ ದೇವರು ಅಂತ ಯಾತಕ್ಕೆ ಕರೀತಾರೆ ಎಂಬುದು ನಿದರ್ಶನ ಅದು. ಆ ಹಿನ್ನೆಲೆಯಲ್ಲಿ ಮಾತು ಬಹಳ ಅರ್ಥವತ್ತ ಆಗುತ್ತೆ. ಅವನು ಖಾತ್ ಪಿತ ಮುಂದೆ ಹೇಳಿದ್ದಾರೆ. ಕಿಂಶಿದ ಉಚ್ಚತರಂಚ ಖಾತ್, ಆಕಾಶಕ್ಕಿಂತ ದೊಡ್ಡದು ಯಾವುದು, ಆಕಾಶಕ್ಕಿಂತ ಎತ್ತರ ಯಾವುದು ಅಂತ ಕೇಳ್ತಾರೆ. ಆಕಾಶಕ್ಕಿಂತ ಎತ್ತರ ಯಾವುದು? ಆಕಾಶಕ್ಕಿಂತ ಎತ್ತರ ಆಗುವುದು ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ತಕ್ಷಣ ಹೇಳ್ತಾನೆ, ಖಾತ್ ಪಿತ ಉಚ್ಚತರಂಥ, ಆಕಾಶಕ್ಕಿಂತ ತಂದೆ ದೊಡ್ಡವನು. ಅಂದರೆ ವ್ಯಾಲ್ಯೂ ದೃಷ್ಟಿಯಿಂದ ಆಕಾಶದ ವ್ಯಾಲ್ಯೂಗಿಂತ ತಂದೆ ವ್ಯಾಲ್ಯೂ ಭಾರಿ ದೊಡ್ಡದು. ಸೊ ಇವೆರಡು ಉಪನಿಷತ್ತಿನ ಮಾತಿ ವ್ಯಾಖ್ಯಾನಗಳು, ಪಿತೃದೇವೋಭವ ಮಾತೃದೇವೋಭವ. ಕಿಂಶು ತೀಘ್ರತರಂ ವಾಯೋಹೋ, ಗಾಳಿಗಿಂತ ಹೆಚ್ಚು ವೇಗವಾಗಿ ಯಾವುದು ಬೀಸೋದು? ಕಿಂಸ್ವಿತ್ ಯಾವುದದು? ಮನಸ್ಸಿ ಗಾಳಿಗಿಂತ ಅತ್ಯಂತ ವೇಗ ಯಾವುದಕ್ಕಿದೆ? ನಾವು ಯಾವ ಪ್ಲೇನಾಗಿಂದ ಹೇಳೋದಕ್ಕೆ ಹೋಗ್ತೇವೆ, ಯಾವ ಜೆಟ್ಟು ಯಾವುದೂ ಅಲ್ಲ. ಕಷ್ಟ ಉತ್ತರ ಕೊಡ್ತಾನೆ. ಮನಃ ಶೀಘ್ರತರಂ ವಾತ, ಮನಸ್ಸಿನ ವೇಗ ಗಾಳಿ ವೇಗಕ್ಕಿಂತ ದೊಡ್ಡದು ಅಂತ ಹೇಳಿದ್ದಾರೆ. ಮನೋವೇಗ ಅಂತಾನೆ ಹೆಸರು ಅದಕ್ಕೆ, ಮನೋವೇಗ. ಅದಕ್ಕೆ ಹನುಮಂತರ ಸ್ತೋತ್ರ ಮಾಡಬೇಕಾದ್ರೆ ಮನೋಜವಂ ಮಾರುತ ತುಲ್ಯ ವೇಗಂ, ಜವ ಅಂದ್ರೆ ವೇಗ, ಮನೋಜವಂ ಮನಸ್ಸಿನ ವೇಗ ಹನುಮಂತನ ವೇಗ. ಒಂದು ಕ್ಷಣ ಮನಸ್ಸು ಎಲ್ಲೋ ಹೋಗ್ಬಿಡುತ್ತಂತಾಳೆ, ಅದೋ ಎಂದೋ ಎಷ್ಟೋ ವರ್ಷ ತಿಂದಬೇಕಾದ್ರೆ ಹೋಗುತ್ತದೆ. ಹಿಂದೆ ಮುಂದೋಗಲ ಶಕ್ತಿ ಬೇರೆ ಇದೆ, ಹಿಂದೋಗ ಶಕ್ತಿ ಯಾವ ಇಂದ್ರಿಯಕ್ಕೂ ಇಲ್ಲ, ಮನಸ್ಸಿಗೆ ಹೋಗುತ್ತೆ. ವೆರಿ ಎಂಡ್ ಅಂತ ಶುರು ಮಾಡ್ತಾನೆ. 89 ವರ್ಷ, ಅಷ್ಟು ಫಾಸ್ಟ್ ಆಗಿ ಯಾವ ಇನ್ಸ್ಟ್ರೂಮೆಂಟು ಹೋಗೋದಿಲ್ಲ. ಆದರೆ ಅವನು ಮನಸ್ಸು ಇಮ್ಮಡಿಯೇಟ್ ಆಗಿರುತ್ತೆ. ಇವಾಗ ಚೆಕ್ ಅಂತ ಕಂಪ್ಯೂಟರ್ ಗೊತ್ತಿದ ತಕ್ಷಣ ಓಪನ್ ಆಗ್ಬೇಕಂತ ಫೈಲ್, ಅದಕ್ಕಿಂತ ಫಾಸ್ಟ್ ಆಗಿ ಹೋಗುತ್ತೆ ಮನಸ್ಸು. ಅದಕ್ಕಾಗಿ ಮನಸ್ಸು ಶೀಘ್ರ ತರಂ ವಾತ ಕಿಂಚಿತ್ ಬಹುತರಂ ತೃಣಾತ್. ಈ ಹುಲ್ಲು ಕಟ್ಟಿಗಿಂತ ಲೈಟ್ ಯಾವುದು ಅಂದ್ರೆ ಯಾವುದಿದ್ರೆ ಮನುಷ್ಯ ಹುಲ್ಲು ಕಟ್ಟಿಗಿಂತ ಕಡೆ ಅನ್ನಿಸ್ತಾನೆ ಅಂತ ಅರ್ಥ. ಯಾವುದಿದ್ರೆ ಹುಲ್ಲು ಕಟ್ಟಿಗಿಂತ ಕಡೆ ಅನ್ನಿಸ್ತಾನೆ ಅಂದ್ರೆ ಚಿಂತ ಬಹುತರಿ ಋಣಾಂ. ಚಿಂತೆ ಇದ್ರೆ ಹುಲ್ಲು ಕಟ್ಟಿಗಿಂತ ಹೋಪ್ಲೆಸ್. ಅಂದ್ರೆ ಚಿಂತೆ ಮಾಡಿದ್ರೆ ಮನುಷ್ಯ ತುಂಬಾ ಹಾಳಾಗಿ ಹೋಗ್ಬಿಡುತ್ತಾರೆ. ಒಂದ್ ಮಾತಿದೆ ಸಂಸ್ಕೃತದಲ್ಲಿ, ಚಿತ ಮತ್ತು ಚಿಂತ, ಚಿತ ಮತ್ತು ಚಿಂತ ಎರಡಕ್ಕೇನು ವ್ಯತ್ಯಾಸ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ, ಚಿತ ದಹತಿ ನಿರ್ಜೀವಂ, ಚಿಂತ ದಹತಿ ದೇಹಿನಂ. ಚಿಂತೆ ಚಿತೆ ಸುಡೋದು ನೆಟಬಾಡಿರ ಬರೀ ಬಾಡಿರ, ಇದು ಸುಡೋದು ಬರೀ ಮೈಂಡ್ನ. ಆದ್ರಿಂದ ಜೀವಂತ ಇರೋ ವ್ಯಕ್ತಿ ಚಿಂತೆ ಚಿಂತೆಯಿಂದ ಸುಡಲ್ಪಡ್ತಾನ. ಆದ್ರಿಂದ ಚಿಂತೆ ಅತ್ಯಂತ ಕೆಟ್ಟದು ಅಂತ ಅರ್ಥ. ಕಿಂಚಿತ್ ಸುಪ್ತಂ ನ ನಿಮಿಷತಿ, ಕಿಂಚಿತ್ ಜಾತಂ ನ ಚೌಪತಿ, ಕಶ್ಚಿತ್ ಹೃದಯಂ ನಾಸ್ತಿ, ಕಿಂಚಿತ್ ವೇಗೇನ ವರ್ತತೆ. ಕಿಂಚಿತ್ ಸುಪ್ತಂ ನ ನಿಮಿಷತಿ, ಮಲಗಿದಾಗ ಯಾವುದು ರೆಪ್ಪೆ ಹಾಕೋದಿಲ್ಲ ಅಂತ ಕೇಳಿದ್ರೆ ಮತ್ಸ್ಯ ಸುಪ್ತೋ ನಿಮಿಷತಿ. ಮತ್ಸ್ಯ ಮೀನು ಮಲಗಿದಾಗ ಎವೆ ಇಕ್ಕೋದಿಲ್ಲ, ಅದಕ್ಕೆ ಪ್ರತ್ಯನೇ ಇಲ್ಲ, ಆದ್ರಿಂದ ಎವೆ ಇಕ್ಕೋದಿಲ್ಲ. ಅಂಡಂ ಜಾತಂ ನ ಚೌಪತಿ, ಒಂದು ಪದಾರ್ಥ ಇದೆ ಅದು ಬಿಚ್ಚಿದ್ರೆ ಬೆಳೆಯೋದಿಲ್ಲ. ಯಾವುದು? ಮೊಟ್ಟೆ. ಮೊಟ್ಟೆ ಇಟ್ಟು ಸತ್ತೋಗುತ್ತೆ ಒಳಗಿರೋದು, ಮೊಟ್ಟೆ ಬೆಳೆಯೋದಿಲ್ಲ. ಮೊಟ್ಟೆ ಇಟ್ಟರೆ ಅದು ಬೆಳೆಯೋದಿಲ್ಲ, ಅದು ಬೆಳೆಯೋದಿಲ್ಲ. ಆದರೆ ಅದಕ್ಕೆ ಒಳಗಿರೋ ವಸ್ತು ಬೆಳಿಬಹುದೇ ಹೊರತು ಹೊರಗೆ ಬರಬಹುದೇ ಹೊರತು ಅದಕ್ಕಿಲ್ಲ. ಅದು ಅಲ್ಲಿ ಬೆಳೆದು ಒಳಗೆ ಬೆಳೆದಿರುತ್ತೆ, ಇಲ್ಲಿ ಮಾತ್ರ ಬೆಳೆಯೋದಿಲ್ಲ. ಅಶ್ವನೋ ಹೃದಯ ನಾಸ್ತಿ, ಹೃದಯ ಯಾವುದಕ್ಕಿಲ್ಲ ಅಂದ್ರೆ ಕಲ್ಲು ಹೃದಯ ಇಲ್ಲ. ಅದು ಕಲ್ಲು ಹೃದಯ ಅಂತ ಕರೆಯುವ ಪದ್ಧತಿ, ಕಲ್ಲು ಹೃದಯ ಕಲ್ಲಿಗಿಂತ ಕಠಿಣ ಅಂತ ಕರೀತಿರ್ತಾರೆ. ವೇಗದಿಂದ ಬೆಳೆಯೋದು ಯಾವುದು? ನದಿ ವೇಗೇನ ವರ್ಧತೆ, ವೇಗ ಹೆಚ್ಚದಿಂದ ನದಿ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ನದಿ ವೇಗೇನ ವರ್ಧತೆ ಬಹಳ ಇಂಪಾರ್ಟೆಂಟ್. ಅದು ವೇಗ ಜಾಸ್ತಿ ಆದಷ್ಟು ಕೂಡ ನದಿ ದೊಡ್ಡದಾಗ್ತಾ ಹೋಗುತ್ತೆ, ವೇಗ ಕಡಿಮೆ ಆದಷ್ಟು ಕೂಡ ಮುಂದೆ ನದಿ ಒಣಗೋಗ್ಬಿಡುತ್ತೆ, ಸ್ಲೋ ಆಗ್ತಾ 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 ನಿಂತೋಗ್ಬಿಡುತ್ತೆ. ವೇಗ ಜಾಸ್ತಿ ಇದ್ರೆ ಮುಂದೆ ಬಹಳಷ್ಟು ಕವರ್ ಬರುತ್ತೆ ಅಂತ ಅರ್ಥ. ವೇಗ ಹೆಚ್ಚಿರೋದು ನದಿಯ ಲಕ್ಷಣ. ಇನ್ನೊಂದು ಮಾತು ಹೇಳ್ತಾರೆ, ನದಿ ವೇಗೇನ ಶುದ್ಧತಿ, ನದಿ ತುಂಬಾ ಕೊಳಕಾಗಿರುತ್ತೆ, ಅದು ಹರಿತ ಹರಿತ ಕ್ಲೀನ್ ಆಗಿಬಿಡುತ್ತೆ. ಅದು ಸೈಂಟಿಫಿಕಲಿ ಕರೆಕ್ಟ್, ಅದು ಹರಿತ ಹರಿತ ಶುದ್ಧ ಆಗಿಬಿಡುತ್ತೆ, ಅದೇ ಅದು ಔಷಧಿ ಅದಕ್ಕೆ. ಆದ್ರಿಂದ ನಿಂತ ನೀರು ಕೆಟ್ಟೋಗ್ಬಿಡುತ್ತೆ, ಹರಿಯ ನೀರು ಕೆಡೋದಿಲ್ಲ. ಅದಕ್ಕೆ ಕೆಲವು ಸರೋವರಗಳಲ್ಲೆಲ್ಲ ಬದ್ಧ ಸರ ನೋಡಿರ್ತೀರಲ್ಲ ಕಡೆಯೋದು, ರೀಸರ್ಕ್ಯುಲೇಟ್ ಮಾಡ್ತಾ ಇರ್ತಾರೆ. ಆ ಫ್ಲೋ ಇದ್ದಾಗ ಅದು ಶುದ್ಧ ಆಗ್ತಾ ಇರುತ್ತೆ ಅಂತ. ಏನು ಔಷಧಿ ಹಾಕಿದ್ರು ಕೂಡ ಹರಿಯೋದಷ್ಟು ಶುದ್ಧಿ ಆಗಲು ಸಾಧ್ಯ ಇಲ್ಲ. ಆದ್ರಿಂದ ವೇಗ ಮತ್ತು ನದಿಯಿಂದ, ವೇಗ ಇದ್ದಾಗ ನದಿ ದೊಡ್ಡದೂ ಆಗುತ್ತೆ ಶುದ್ಧನೂ ಆಗುತ್ತೆ. ಕಿಂಸ್ವಿತ್ ಪ್ರವಹತೋ ಮಿತ್ರ, ಸಂಚಾರ ಹೊರಟವನಿಗೆ ಮಿತ್ರ ಯಾವುದು? ಸಂಚಾರ ಹೊರಟವನಿಗೆ ಮಿತ್ರ ಯಾವುದು? ಇವತ್ತು ಪ್ರಶ್ನೆ ಬರೋದಿಲ್ಲ, ಹೋಟೆಲ್ ಅನ್ನು ಹೇಳ್ಬಿಡ್ತಾನೆ ತಕ್ಷಣ. ಸಂಚಾರ ಹೋಟೆಲ್ ಮಿತ್ರ ಯಾರು? ಹೋಟೆಲ್ ಅಂತಾನೆ. ಹಿಂದಾಗಲ್ಲ, ಸಾರ್ಥ. ಸಾರ್ಥ ಅಂತ ಹೇಳಿದ್ರೆ ಗಂಟು ಅಂತ. ಅದು ಬುದ್ಧಿ ಗಂಟಾಗಬಹುದು, ದುಡ್ಡಿನ ಗಂಟಾಗಬಹುದು, ಇಲ್ಲದೆ ಹೋದ್ರೆ ಪ್ರಯಾಣ ಮಾಡಲಿಕ್ಕೆ ಬರೋದಿಲ್ಲ. ಆದ್ರಿಂದ ಜೊತೆಗಿರಬೇಕು. ಸಾರ್ಥ ಶಬ್ದಕ್ಕೆ ಎರಡರ್ಥ, ತಿನ್ನಲಿಕ್ಕೆ ಬುದ್ಧಿ, ಮತ್ತೆ ಖರ್ಚು ಮಾಡಲಿಕ್ಕೆ ಹಣ. ಎರಡಿಲ್ಲದೆ ಹೋದ್ರೆ ಪ್ರಯಾಣ ಮಾಡಲಿಕ್ಕೆ ಬರೋದಿಲ್ಲ. ಕಿಂಸ್ವಿನ್ ಮಿತ್ರಂ ಗೃಹೇ ಸತಃ, ಮನೆಯಲ್ಲಿ ಸ್ನೇಹಿತ ಯಾರು? ಮನೆಯಲ್ಲಿ ಸ್ನೇಹಿತ ಯಾರು? ಬರೀ ಸ್ನೇಹಿತ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಮನೆಯಲ್ಲಿ ಸ್ನೇಹಿತ ಯಾರು? ಅಷ್ಟ ಉತ್ತರ ಕೊಡ್ತಾರೆ, ಭಾರ್ಯಾ ಮಿತ್ರಂ ಗೃಹೇ ಸತಃ. ಮನೆಯಲ್ಲಿ ಸ್ನೇಹಿತರು ಅಂದ್ರೆ ಹೆಂಡತಿ ಅಂತ ಹೇಳ್ತಾರೆ. ಇದು ಲೇಟೆಸ್ಟ್. ಹೆಂಡತಿಯನ್ನ ಗುಲಾಮನಂತೆ ಕಾಣಬಾರದು, ಸ್ನೇಹಿತೆಯಂತೆ ಕಾಣಬೇಕು. ಎಷ್ಟೋ ಪ್ರಶ್ನೆಯಲ್ಲಿ ಬಂದರೆ ಉತ್ತರ ಅಂದ್ರೆ ರಿಯಲ್ ಫ್ರೆಂಡ್ ಯಾರು ಅಂದ್ರೆ ಮನೆಯಲ್ಲಿ ಹೆಂಡತಿನೇ ಫ್ರೆಂಡ್ ಅಂತ. ಮುಂದೆ ಸಾರ್ಥ ಪ್ರವಸತೋ ಮಿತ್ರಂ ಭಾರ್ಯಾ ಮಿತ್ರಂ ಗೃಹೇ ಸತಃ ಆತುರಶ್ಚ ಭಿಷಂ ಮಿತ್ರಂ. ಆತುರ ಅಂದ್ರೆ ರೋಗಿ. ರೋಗಿಗೆ ಸ್ನೇಹಿತ ಯಾರು ಅಂದ್ರೆ ವೈದ್ಯ. ಯಾರಿದ್ರೂ ಉಪಯೋಗ ಇಲ್ಲ, ವೈದ್ಯ ಬಂದ್ರೆ ಪ್ರಾಬ್ಲಮ್ ಸಾಲ್ವ್ ಆದಾಗಲೆ. ಆದ್ದರಿಂದ ಆತುರಸ್ಯ ಭಿಷಂಗ್ ಮಿತ್ರಂ. ಕಿಂಸ್ವಿನ್ ಮಿತ್ರಂ ಮರಿಷ್ಯತಃ, ಸಾಯೋನಿ ಫ್ರೆಂಡ್ ಯಾವುದು? ಸಾಯೋನಿ ಫ್ರೆಂಡ್ ಯಾರು? ಫ್ರೆಂಡ್ ಓಡೋಗ್ಬಿಡ್ತಾರೆ, ಯಾರು ಇರೋದಿಲ್ಲ ಸತ್ತ ಮೇಲೆ. ಸಾಯೋನಿ ಫ್ರೆಂಡ್ ಯಾರು? ಅಷ್ಟ ಉತ್ತರ ಕೊಡ್ತಾರೆ, ದಾನಂ ಮಿತ್ರಂ ಮರಿಷ್ಯತಃ. ಅದು ದಾನ ಮಾಡಿದ್ರೆ ಕಾಪಾಡುತ್ತೆ ಅಂತ ಹೇಳ್ತಾರೆ. ದಾನ ಮಾಡಿದ್ರೆ ಕಾಪಾಡುತ್ತೆ, ಅದಕ್ಕೇನೆ ಅಂತ್ಯಕಾಲಕ್ಕೆ ದಾನ ಮಾಡೋ ಪದ್ಧತಿ ಬಂದಿರೋದು. ಅಂತ್ಯಕಾಲಕ್ಕೆ ದಾನ ಮಾಡಬೇಕು ಅಂತಲ್ಲ, ಮೊದಲಿಂದನೇ ದಾನ ಮಾಡಿರಬೇಕು, ಅಂತ್ಯಕಾಲಕ್ಕೆ ಜಾಸ್ತಿ ಮಾಡಬೇಕು. ಆದರೆ ಸತ್ವೇನು ವರ್ತೆ ಮಾಡ್ತಾರೆ, ಷೋಡಶ ದಾನ ವರ್ತೆ ಮಾಡ್ತಾರೆ. ಯಾಕೆ? ಅಂತ್ಯಕಾಲಕ್ಕೆ ಕುಡಿಯೋದು ಹಾಗೇನೆ. ಬೇರೆ ಊರಿಗೆ ಹೋದ್ರೆ ಎಷ್ಟು ದುಡ್ಡು ಕೊಟ್ಟರು ಉಪಯೋಗ ಇಲ್ಲ, ಎಮ್ಮೋ ಕಳಿಸಿದ್ರೆ ಡಿ ಡಿ ಕಳಿಸಿದ್ರೆ ಉಪಯೋಗ ಆಗುತ್ತೆ ಹೊರತು ಜೀವ ಎಷ್ಟು ಕಳಿಸಿದ್ರು ಕೂಡ ಪಿಕ್ ಪಾಕೆಟ್ ಆಗಬಹುದು. ಆಗ ಕಳಿಸೋದಿಲ್ಲ, ಬೇರೆ ಆಮೇಲೆ ಕಳಿಸ್ಬೇಕಾದ್ರೆ. ಅದಕ್ಕೆ ದಾನ, ಬೇರೆ ಊರಲ್ಲಿರೋರಿಗೆ ನಾವು ಹೇಗೆ ಹಣವನ್ನು ಕಳಿಸ್ತೇವೋ ಹಾಗೆ ಸತ್ತವರಿಗೆ ಸಾಯ್ತಕ್ಕಂಥವರಿಗೆ ನಿಜವಾದ ಸ್ನೇಹಿತ ಆದರೆ ದಾನ. ಇನ್ನೊಬ್ರು ಕೊಟ್ಟಿದ್ರೆ ಅಲ್ಲಿ ಎನ್ಕೇಶ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೊಡ್ರಿ, ಇಲ್ಲಿ ಏನು ಕೇಟಾಗುತ್ತೆ, ಇಲ್ಲಿ ಕೊಡದೆ ಹೋದರೆ ಅಲ್ಲಿ ಆಗೋದೇ ಇಲ್ಲ. ಬಹಳ ಇಂಪಾರ್ಟೆಂಟ್. ಸ್ವಾರ್ಥ ಪ್ರವಸತೋ ಮಿತ್ರಂ ಭಾರ್ಯಾ ಮಿತ್ರಂ ಗೃಹೇ ಸತಃ. ಮುಂದೆ ಹೇಳ್ತಾರೆ, ಕೋ ಅತಿಥಿ ಸರ್ವಭೂತಾನಾಂ ಕಿಂಸಿತ್ ಧರ್ಮಂ ಸನಾತನಂ ಅಮೃತಂ ಕೇಚಿತ್ ರಾಜೇಂದ್ರ ಕಿಂಚಿತ್ ರಾಜೇಂದ್ರ ಕಿಂಸಿತ್ ಸರ್ವವಿಧಂ ಜಗತ್. ಎಲ್ಲರಿಗೂ ಅತಿಥಿ ಯಾರು? ಕೋ ಅತಿಥಿ ಸರ್ವಭೂತಾನಾಂ, ಅತಿಥಿ ಸರ್ವಭೂತಾನಾಂ ಅಗ್ನಿ. ಎಲ್ಲ ಪ್ರಾಣಿಗಳಿಗೂ ಅತಿಥಿ ಅಂದರೆ ಅಗ್ನಿ. ನಮ್ಗೆ ಉತ್ತರ ಅರ್ಥ ಆಗಲ್ಲ, ಏನಿದು ಅಗ್ನಿ ಹಾಗೆ ಅತಿಥಿ ಆಗ್ತಾನೆ ಅಂದರೆ, ಅತಿಥಿ ಬಂದಾಗ ಆತಿಥ್ಯ ಮಾಡಬೇಕು. ಆತಿಥ್ಯ ಮಾಡೋದ್ರಲ್ಲಿ ಮುಖ್ಯವಾದದ್ದು ಯಾವುದು? ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಡೋದು, ಆಹಾರ ನೀರು ಕೊಡಬೇಕು. ಆಹಾರ ನೀರು ಕೊಟ್ಟಾಗ ಅವನು ಯಾವಾಗ ತಗೊಳ್ತಾರೆ ಅದನ್ನ? ಹೊಟ್ಟೆ ಹಸಿವಿದ್ರೆ, ಅದಕ್ಕೆ ಬೇಯಿಸಿ ಅಂತ ಕರೀತಾರೆ. ಅದಿಲ್ಲದೆ ಅವರು ಆತಿಥ್ಯ ಮಾಡೋಕ್ಕೆ ಬರೋದಿಲ್ಲ. ಏನು ಆಗಿಲ್ಲಿ ತೃಪ್ತರಾಗಿಬಿಟ್ರೆ ಏನು ಮಾಡಕ್ಕಿರೋ? ಆತಿಥ್ಯ ಅಂಬೋದು ವೇಸ್ಟ್ ಆಗಿಬಿಡುತ್ತೆ. ಹಸಿದೇ ಇದ್ದವನಿಗೆ ಬಡಿಸಲಿಕ್ಕಾಗೋದಿಲ್ಲ. ಹಸಿವನ್ನು ಅಗ್ನಿ ಅಂತ ಕರೆಯೋದ್ರಿಂದ ಎಲ್ಲ ಅತಿಥಿಗಳಲ್ಲಿ ಶ್ರೇಷ್ಠವಾದಂಥ ಗುಣ ಅಂದರೆ ಅಗ್ನಿ ಇರಬೇಕು. ಕಿಂಶಿತ್ ಧರ್ಮಂ ಸನಾತನಂ, ಅದಕ್ಕೆ ಸ್ವಾರಸ್ಯ ಇದೆ, ಬಹಳ ಇಂಪಾರ್ಟೆಂಟ್. ಅದು ಅತಿಥಿಗೆ ಸತ್ಕಾರ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಪ್ರಶ್ನೆ. ಇಲ್ಲೇನು ಹೇಳಿದರು? ಅತಿಥಿಯಲ್ಲಿ ಅಗ್ನಿ ಇರ್ತಾನೆ, ಅಗ್ನಿ ಇರ್ತಾನೆ. ಸತ್ಕಾರ ಮಾಡಿದಾಗ ಏನಾಗುತ್ತೆ? ನೀರು ಕೊಟ್ಟ, ಅನ್ನ ಕೊಟ್ಟ, ಕಾಬಾಗಿಬಿಡುತ್ತೆ. ಕೊಡದೆ ಹೋದರೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಅಗ್ನಿ ಇವನು ಮನೆ ಸುಡಲಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಅತಿಥಿಗಳನ್ನು ಯಾವಾಗಲೂ ಕೂಡ ಸ್ವಾಗತ ಮಾಡದೇನೆ ನಿರಾಶರನ್ನಾಗಿ ಮಾಡಿದರೆ ಅತ್ಯಂತ ಅಪಾಯ ತಪ್ಪಿದ್ದಲ್ಲ ಅನ್ನೋ ಮಾತಿದೆ. ನಚಿಕೇತನ ಪ್ರಸಂಗದಲ್ಲಿ ಬರೋದು ಅದೇನೆ. ನಚಿಕೇತ ಮೂರು ದಿವಸ ಕಾದಿರ್ತಾನೆ, ಯಮದೇವರು ಹೇಳ್ತಾರೆ ನಚಿಕೇತ ಬಂದು ಕೂತಿದ್ದಾನೆ, ಅಲ್ಲಿ ಆತಿಥ್ಯ ಮಾಡಲಿಲ್ಲ ನೀನೀಗ. ವೈಶ್ವಾನರಹ ಅತಿಥಿ ಪ್ರವಿಶತಿ ಬ್ರಾಹ್ಮಣ ಗೃಹಾನ್, ಕಠೋಪನಿಷತ್ತು ಅನ್ನೋ ಮಾತದು. ಒಬ್ಬ ಅತಿಥಿ ಬ್ರಾಹ್ಮಣ ಒಳಗೆ ಬಂದ ಅಂದರೆ ವ್ಯಕ್ತಿ ಬಂದ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅಗ್ನಿ ಬಂದಾಗ ಲೆಕ್ಕ, ಅದಕ್ಕೆ ನೀರು ಕೊಡ್ತಾರೆ, ಕಾಲಿ ನೀರು ಕೈ ನೀರು ಅಥವಾ ಅರ್ಧ ಆರಿಸಿದಾಗ ಲೆಕ್ಕ, ಹೊಟ್ಟೆಯೊಳಗೆ ಹಾಕಿಬಿಟ್ಟು ಪೂರ್ತಿ ಆರಿದಾಗ ಲೆಕ್ಕ. ಆದ್ದರಿಂದ ಆತಿಥ್ಯದಕ್ಕೂ ಅಗ್ನಿಗೂ ಸಂಬಂಧ ಇದೆ. ಕಿಂಸು ಧರ್ಮಂ ಸನಾತನಂ, ಅತ್ಯಂತ ಪ್ರಾಚೀನವಾದ ಧರ್ಮ ಯಾವುದು ಅಂದರೆ ಗವಾಮೃತಂ. ಹಾಲಿದೆಯಲ್ಲ, ಹಾಲಿನ ರಕ್ಷಣೆ ಇದೆಯಲ್ಲ, ಹಸುವಿನ ರಕ್ಷಣೆ ಮಾಡೋ ಕೆಲಸ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾದದ್ದು. ಅಮೃತಂ ಕಿಂಚಿತ್ ರಾಜೇಂದ್ರ, ಅಮೃತ ಅಂದರೆ ಯಾವುದು? ಸನಾತನೋ ಧರ್ಮ, ಸನಾತನ ಧರ್ಮದ ಪಾಲನೆ ಅಂದರೆ ಅದು ಅಮೃತ ಇದ್ದಾಗಲೆ. ಸತ್ಯಂ ವದ ಧರ್ಮಂ ಚರ, ಇಂಥ ಮಾತುಗಳೆಲ್ಲ ಅಮೃತ. ಅದನ್ನು ತಿಳ್ಕೊಂಡವನು ಹಾಳಾಗದೆ ಬದುಕ್ತಾನೆ. ಇಂಥ ಅಮೃತ ಕುಡಿದವನು ಹೇಗೆ ಸಾಯೋದಿಲ್ವೋ, ಇಂಥ ಮೌಲ್ಯಗಳನ್ನು ಅನುಷ್ಠಾನ ಮಾಡಿದರೆ ಮನುಷ್ಯನಿಗೆ ಕೆಟ್ಟದಾಗೋದಿಲ್ಲ. ಇಡೀ ಜಗತ್ತು ಯಾವುದು, ಯಾವುದನ್ನು ಅವಲಂಬಿಸಿದೆ? ಕಿಂಸಿತ್ ಸರ್ವವಿಧಂ ಜಗತ್, ಇಡೀ ಜಗತ್ತನ್ನು ಯಾವುದು ರಕ್ಷಣೆ ಮಾಡ್ತಿದೆ ಅಂದರೆ ವಾಯು ಸರ್ವವಿಧಂ ಜಗತ್. ವಾಯುದೇವತ್ವ ಬಂತು, ಇಡೀ ಜಗತ್ತನ್ನು ಹೇಳಿದ್ರು ವಾಯುದೇವರು. ಎಷ್ಟು ಸುಲಭ ಇದೆ ಎಷ್ಟ ಪ್ರಶ್ನೆ. ಮಹಾಭಾರತದ ಮಾತು, ಮಹಾಭಾರತದಲ್ಲಿ ವಾಯುದೇವತ್ವ ಸ್ಪಷ್ಟ ಬಂದಿರೋ ಜಾಗ ಇದೆ. ಇಡೀ ಜಗತ್ತನ್ನು ರಕ್ಷಣೆ ಮಾಡೋದು ಯಾರು? ಜಗತ್ತಿಗೆಲ್ಲ ಯಾರು ಒಬ್ಬನೇ ಅಂದರೆ ವಾಯುದೇವರು. ಬ್ರಹ್ಮಣ ತಮ್ಮ ಪರಿತ್ಯಕ್ತ ಮೃತ ಇತ್ಯುಚ್ಚತೆಯೇ ನರಹ, ಬ್ರಹ್ಮ ವಾಯುದೇವರು ಅಂತ ಅರ್ಥ. ಅದಕ್ಕೆ ಪ್ರಾಣ ಹೋಯಿತು ಅಂತ ಹೇಳು. ಇಡೀ ಜಗತ್ತನ್ನು ಧರಿಸಿದ್ದು ಪ್ರಾಣದೇವರಾದ್ದರಿಂದ ವಾಯು ಸರ್ವವಿಧಂ ಜಗತ್. ಇಂಥ ಹಿರಿಮೆ ಬೇರೆ ಯಾವ ದೇವತೆಗಳಿಗೂ ಇಲ್ಲ. ಕಿಂಸ್ವಿತ್ ಏಕೋ ವಿಚರತೆ ಜಾತಕ್ಕೋ ಜಾಯತೆ ಪುನಃ, ಕಿಂಸ್ವಿತ್ ಕಿಮಶ್ಚ ಭೈಷಜ್ಯಂ ಕಿಂಸ್ವಿತ್ ಆವಪನಂ ಮಹತ್. ಕಿಂಸ್ವಿತ್ ಏಕೋ ವಿಚರತೆ, ಒಬ್ಬನೇ ಸಂಚಾರ ಮಾಡೋದು ಯಾರು ಅಂದರೆ ಸೂರ್ಯ ಏಕ ವಿಚರತೆ. ಕೋ ಜಾಯ ಜಾತಕ್ಕೋ ಜಾಯತೆ ಪುನಃ, ಹುಟ್ಟಿ ಹುಟ್ಟಿ ಅಳಿಯೋನು ಯಾವನು ಅಂದರೆ ಚಂದ್ರಮ. ಚಂದ್ರ ಬೆಳೀತಾನೆ ಶುಕ್ಲಪಕ್ಷದಲ್ಲಿ, ಕೃಷ್ಣಪಕ್ಷದಲ್ಲಿ ಅಳಿತಾ ಹೋಗ್ತಾನೆ. ಆಮೇ ಅತ್ಯಂತ ಈ ಅಗ್ನಿಗೆ ಔಷಧಿ, ಹಿಮಕ್ಕೆ ಔಷಧಿ ಯಾವುದು? ಹಿಮಕ್ಕೆ ಔಷಧಿ ಯಾವುದು ಅಂದರೆ ಅಗ್ನಿರ್ ಹಿಮಶ್ಚ ಭೈಷಜ್ಯಂ. ಅಗ್ನಿ ಹಿಮಶ್ಚ ಭೇಷ ಅಂದರೆ ಶೀತಕ್ಕೆ ಉಷ್ಣ ಪರಿಹಾರ ಅಂತ. ಶೀತ ಬಾದವನಿಗೆ ಐಸ್ ವಾಟರ್ ಕೊಡೋದಿಲ್ಲ ಯಾರು, ಮೊದಲೇ ಶೀತ ಐಸ್ ವಾಟರ್ ಕೊಡೋದಿಲ್ಲ, ಬಿಸಿನೀರು ಕೊಡ್ತಾರೆ. ಶೀತಕ್ಕೂ ಬಿಸಿ ಆಪೋಸಿಟ್ಸ್, ಶೀತನ ಹೊಡೆದಾಕೋದು ಯಾವುದು ಅಂದರೆ ಉಷ್ಣ ಬಿಸಿ ಪದಾರ್ಥ. ಭೂಮಿ ರಾವಪರಂ ಮಹತ್, ಬಿತ್ತದ ಒಳ್ಳೆ ಜಾಗ ಯಾವುದು ಅಂದರೆ ಭೂಮಿ. ಕಿಮಿಸ್ಟ್ರಿ ದೇಕಪದ, ಇದಕ್ಕೆ ಇನ್ನೊಂದು ಅರ್ಥ. ಬಿತ್ತೋದಕ್ಕೆ ಯಾವುದು ಬಹಳ ನೋಡೋದಂತ ಗೊತ್ತೇ ಗೊತ್ತು, ಭೂಮಿ ಬೆಳೆ ಬೆಳೆದೆ ಭೂಮಿ ಒಳಗೆ ಅಂತೇಳಿ. ಅದು ಒಳಗಿನ ಅರ್ಥ ಆಗಲ್ಲ. ನಮ್ಮ ಸಾಧನೆಗೆ ಯಾವ ಲೋಕ ಭಾರಿ ಶ್ರೇಷ್ಠ ಅಂದರೆ ಭೂಲೋಕ ಭಾರಿ ಶ್ರೇಷ್ಠ. ಅದನ್ನು ದೇವತೆಗಳು ಅಂತಾರಂತೆ. ನಾವು ದೇವಲೋಕದಲ್ಲಿ ಇರೋದಕ್ಕಿಂತ ಭೂಲೋಕದಲ್ಲಿದ್ದರೆ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡುತ್ತೆ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವ ಕ್ಷಣಾಯುಷಾಂ ಭಾರತ ಪೂಜೆಯೋ ವರ. ಅಲ್ಲಿ ಕಲ್ಪಗಟ್ಟಲೆ ನಾವು ಸ್ವರ್ಗಲೋಕದಲ್ಲಿ ವಾಸ ಮಾಡೋದಕ್ಕಿಂತ ಭೂಲೋಕದೊಳಗೆ ಒಂದು ಕ್ಷಣ ಇದ್ರೆ ಸಾಕು, ತುಂಬ ಸಾಧನೆ ಮಾಡಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಭೂಮಿಯಲ್ಲೇ ಸಾಧನೆ ಮಾಡಬೇಕುವುದು ವಿಶೇಷ. ಅದಕ್ಕಾಗಿ ವ್ಯಕ್ತಿ ಜಡಿ ಬೆಳೆ ಬೆಳೆತಕ್ಕಂತ ಜಾಗ ಯಾವುದು ಅಂದ್ರೆ ಸಾಧನ ಭೂಮಿ ಅಂತಾನೆ. ಸಾಧನ ದೇಹ, ಸಾಧನ ಭೂಮಿ, ಸಾಧನ ಕಾಲ. ಭೂಮಿಗೆ ತುಂಬಾ ಮಹತ್ವ ಇದೆ. ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿಯೇ ಸಾಧನೆ ಮಾಡ್ತಾರೆ. ಎಷ್ಟೋ ಜನ ದೇವತೆಗಳಿಗೂ ಸಾಧನ ಭೂಮಿ ಅಂದ್ರೆ ಅದೇನೆ. ನಮ್ಮನ್ನೇ ನೋಡಿಬೇಕಾದ್ರೆ ಒಬ್ನು ಬಿಎಸ್ಸಿ ಫಸ್ಟ್ ರ್ಯಾಂಕ್ ಬರ್ತಾನೆ, ಕೆಲಸ ಸೇರಿಬಿಡ್ತಾನೆ. ಮುಂದೆ ಅವನಿಗೆ ಸಂಬಳ ಬರುತ್ತೆ ಅಷ್ಟೇ, ಎಜುಕೇಷನ್ ಸ್ಟಾಪ್ ಅಲ್ಲಿಗೆ. ಅದು ಕೆಲಸ ಸೇರೋದಿಲ್ಲ, ಮತ್ತೆ ಎಂ ಎಸ್ ಮುಂದೆ ಓದ್ತಾನೆ. ಆಗದು ಮುಂದೆ ದೊಡ್ಡ ದೊಡ್ಡ ತಿಳಿ ಸಿಗುತ್ತಾನೆ. ಸಾಧನೆ ಈ ಶಾಲಾ ಕಾಲೇಜಲ್ಲಿ ಮಾಡಬೇಕೆ ಹೊರತು ಆಫೀಸರ್ ಸಾಧನೆ ಮಾಡಕ್ ಆಗೋದಿಲ್ಲ. ಆಫೀಸರ್ ಸೇರಿದ್ರೆ ಓದು ಸ್ಟಾಪ್ ಆದಾಗ ಲೆಕ್ಕ. ಆ ಭೂಲೋಕದಲ್ಲಿ ಇರೋದೆಲ್ಲ ಸಾಧನೆ, ದೇವಲೋಕಕ್ಕೆ ಹೋಗೋದೆಲ್ಲ ಸಿದ್ಧಿ ಅಷ್ಟೇ. ಫರ್ದರ್ ಡೆವಲಪ್ಮೆಂಟ್ ಚಾನ್ಸಸ್ ಇಲ್ಲ ಅಲ್ಲಿ. ಇಲ್ಲಿ ಆಗಿದೆ ಅನುಭವಿಸ್ಬೇಕಷ್ಟೇನೆ. ನಾವೇನೋ ವೃದ್ಧಿ ಮಾಡ್ಕೊಳ್ಬೇಕು ಅಂತಿದ್ರೆ ಭೂಲೋಕದಲ್ಲೇ ಸಾಧನೆ ಮಾಡಬೇಕು. ಅನೇಕರಿಗೆ ಆಗ ಗೊತ್ತಾಗುತ್ತೆ ಭೂಮಿಯ ಮಹತ್ವ ಏನು ಅಂತೇಳಿ. ಭೂಮಿ ಎಂಬುದು ನಮ್ಮ ಪರೀಕ್ಷಾ ರಂಗ. ಪರೀಕ್ಷಾ ಅಲ್ಲ ಕೂತ್ಕೊಂಡು ಬರೆದ್ರೆ ಅದು ಕೌಂಟ್ ಆಗುತ್ತೆ. ಅದೇ ಕೂಡ ಲೈಬ್ರರಿ ಹೋಗಲ್ಲ ಬರೆದ್ರೆ ಏನು ಕೌಂಟ್ ಆಗಲ್ಲ. ಎಕ್ಸಾಮ್ ಟೈಮ್ ಲೈಬ್ರರಿಯಲ್ಲಿ ಕೂಡ ಬರೆದಿರ್ತಾನೆ, ನೋಟ್ಸ್ ಬರಿತಾ ಇರ್ತಾನೆ ಪಾಪ. ಸೆಪ್ಟೆಂಬರಲ್ಲಿ ಬರಿತಾನೆ ಇರಬೇಕೇನು ಉಪಯೋಗ ಇಲ್ಲ. ಅದರಿಂದ ಇಲ್ಲಿ ಮೂರು ದಾಸ ಬರೋದು ಪಾತ ಆಗಿಬಿಡುತ್ತೆ. ಸಾಧನ ಕ್ಷೇತ್ರ, ಈ ಮನುಷ್ಯ ಎಲ್ಲಿದ್ರೆ ಅವನ ಸಾಧನೆ ಡೆವಲಪ್ ಆಗುತ್ತೆ. ಪ್ರಿನ್ಸಿಪಾಲ್ ಇರ್ತಾನೆ ಕಾಲೇಜಿಗೆ, ಹುಡುಗ ಇದ್ದಾನೆ, ಹುಡುಗ ಓದ್ತಾ ಓದ್ತಾ ಮುಂದೆ ಹೋಗ್ಬಿಡ್ತಾನೆ. ಪ್ರಿನ್ಸಿಪಲ್ ಅಷ್ಟೇ ಮುಂದೆ ಹೋಗೋದಿಲ್ಲ, ಸ್ಟಾಪ್. ಅರ್ಥ ಮಾಡಿಕೊಂಡ್ರೆ ವಿದ್ಯಾರ್ಥಿಗೆ ಹೇಗೆ ಶಾಲಾ ಕಾಲೇಜುಗಳು ಸಾಧನ ರಂಗನೋ, ಭೂಲೋಕ ಸಾಧನ ಭೂಮಿ. ಆದ್ದರಿಂದ ಅಲ್ಲಿ ಸಾಧನೆ ಮಾಡಬೇಕು. ಇವತ್ತು ಪಾಂಡವರು ದೇವತೆಗಳು ಇಲ್ಲಿ ಸಾಧನೆ ಮಾಡ್ತಿದ್ದಾರೆ ರೆಕ್ಕಾಗಿ. ಮಧ್ವಾಚಾರ್ಯ ಲೋಕಮಾನ್ಯರು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ದೇವತೆಯರನ ಸಾಧನೆ ಭೂಲೋಕದಲ್ಲಿ ಅರ್ಥ ಆಗುತ್ತೆ. ಹನುಮಂತನ ಸಾಧನೆ ಭೂಲೋಕದಲ್ಲಿ ಅರ್ಥ ಆಗುತ್ತೆ. ಆದ್ದರಿಂದ ಭೂಲೋಕ ಅಂಬುದು ಸಾಧನ ಕ್ಷೇತ್ರ. ಕಿಂಸ್ವಿದ್ ಏಕಪದಂ ಧರ್ಮ್ಯಂ, ಕಿಂಸ್ವಿದ್ ಏಕಪದಂ ಯಶಃ, ಕಿಂಸ್ವಿದ್ ಏಕಪದಂ ಧರ್ಮ್ಯಂ, ಕಿಂಸ್ವಿದ್ ಏಕಪದಂ ಸುಖಂ. ನಮಗೆ ತಷ್ಟ ಧರ್ಮ ತಂದು ಕೊಡೋದು ಯಾವುದು ಅಂತ ಕೇಳಿದರೆ ದಾಕ್ಷ್ಯಂ ಏಕಪದಂ ಧರ್ಮ್ಯಂ. ಅತ್ಯಂತ ಮುಖ್ಯವಾಗಿರತಕ್ಕಂಥ ಮನುಷ್ಯನ ಕ್ವಾಲಿಟಿ ಯಾವುದು ಅಂದರೆ ದಾಕ್ಷ್ಯ, ದಕ್ಷತ, ಎಫಿಷಿಯನ್ಸಿ ಅಂತರ್ಥ. ಎಫಿಷಿಯೆಂಟ್ ಇದ್ದವನಿಗೆ ಸಿಗೋ ಒಂದು ಮಹತ್ವ, ಇಲ್ಲದಿದ್ದವನು ಸಿಗೋದಿಲ್ಲ. ಇಬ್ಬರದು ಒಂದೇ ಕ್ವಾಲಿಫಿಕೇಶನ್, ಯಾರು ಒಬ್ರು ಎಫಿಷಿಯೆಂಟ್ ನಾನ್ ಎಫಿಷಿಯೆಂಟ್. ಆ ದಾಕ್ಷ್ಯ ಅಂಬುದು ಕೌಂಟ್ ಆಗುತ್ತೆ ಯಾವಾಗಲೂ ಕೂಡ. ನಾವು ದಾನಂ ಏಕಪದಂ ಯಶಃ, ಇವತ್ತು ತಕ್ಷ್ಣ ಕೀರ್ತಿ ಬರೋಕರೆ ಏನು ಮಾಡಬೇಕು? ಒಂದು ಹೆಜ್ಜೆಗೆ ಏಕಪದ, ಒಂದು ಹೆಜ್ಜೆಗೇನೆ ಒಂದು ಹೆಜ್ಜೆ ಕೀರ್ತಿ ಯಾವುದರಿಂದ ಬರುತ್ತೆ ಅಂದರೆ ದಾನಂ ಏಕಪದಂ ಯಶಃ. ದಾನ ಮಾಡಿದರೆ ಇಮ್ಮಿಡಿಯೇಟ್ ಕೀರ್ತಿ ಬರುತ್ತೆ. ದಾನಿಗಳು ಹೆದರಾಕ್ಬಿಡ್ತಾರೆ ಇಮ್ಮಿಡಿಯೇಟ್. ಬೋರ್ಡ್ ಬರೋದು ದಾನಿಗಳದೊಂದೇ. ಆದ್ದರಿಂದ ಎಷ್ಟು ವಿದ್ವಾಂಸ ಹೆದರು ಬರೋದಿಲ್ಲ, ದಾನಿಗಳ ಹೆದರು ಬಂದ್ಬಿಟ್ಟಿಲ್ಲ. ಶಾಶ್ವತ ಸೇವಾಲಿಷ್ಟು ಇರುತ್ತೆ. ಯಾವುದೋ ಸ್ಥಳದೊಳಗೆ ವಿದ್ವತ್ ಸಭೆ ಮಾಡಿರ್ತಾರೆ, ಹೆಸರು ರೆಕಾರ್ಡ್ ಆಗೋದಿಲ್ಲ. ದಾನ ಕೊಟ್ಟವರ ಹೆಸರು ಗ್ರಾನೇಟರ್ ಕೆಚ್ಚಿ ಹಾಕಿಬಿಡ್ತಾರೆ. ಆದ್ದರಿಂದ ಇಮ್ಮಿಡಿಯೇಟ್ ನೀವು ಹೆದರು ಬರಬೇಕು ಅಂತಿದ್ರೆ ದಾನ ಮಾಡಿ ಅಂತೇಳಿ. ಕಿಂಸ್ವಿದ್ ದಾನಂ ಏಕಪದಂ ಯಶಃ ಸತ್ಯಂ. ಮತ್ತೆ ಕಿಂಸ್ವಿದ್ ಏಕಪದಂ ಸ್ವರ್ಗ್ಯಂ, ಒಂದೇ ಹೆಜ್ಜೆ ಸ್ವರ್ಗಕ್ಕೆ ಹೋಗಬೇಕು. ಏನ್ ಮಾಡ್ಬೇಕು ಅದಕ್ಕೆ? ಒನ್ ಸ್ಟೆಪ್ ಸ್ವರ್ಗ, ಒನ್ ಸ್ಟೆಪ್ ಯಾವುದರಿಂದ ಆಗುತ್ತೆ ಅಂತ ಕೇಳಿದರೆ ಸತ್ಯಂ ಏಕಪದಂ ಸ್ವರ್ಗ್ಯಂ. ಸತ್ಯ ಹೇಳಿ ಸ್ವರ್ಗ ಕಾಲಿಟ್ಟಾಗ ಲೆಕ್ಕ ಅಂತ ಹೇಳಿದ್ರೆ, ಒಂದೊಂದು ಸತ್ಯದ ಮಾತು ಹೆಚ್ಚಿದ್ರೆ ಸ್ವರ್ಗಕ್ಕೆ ಎಂಟ್ರಿ ರಿಜಿಸ್ಟರ್ ಆಗ್ತಾ ಇರುತ್ತೆ. ಇವತ್ತು ಮನುಷ್ಯ ಸುಳ್ಳೆ ಸತ್ಯವಂತರಿಗೆ ಅದು ಕಾಲವಲ್ಲ, ಅದು ಸ್ವರ್ಗಕ್ಕೆ ಹೋಗೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಡ್ತದೆ. ಸತ್ಯವಂತರಿಗೆ ಅದು ಕಾಲ ಅಲ್ಲ. ನಾವೇನ್ ಮಾಡ್ತೇವೆ? ಸುಳ್ಳು ಹೇಳ್ಬಿಟ್ಟೆ ಕೆಲಸ ಮಾಡ್ಕೊಂಡ್ಬಿಡ್ತೇವೆ, ಖುಷಿ ನಮಗೆ. ನೋಡಿದೆ ಸುಳ್ಳು ಹೇಳಿದ್ರೆ ಕೆಲಸ ಆಗಿರುತ್ತೆ ಅಂತೇಳಿ. ಇಲ್ಲಿ ಕೆಲಸ ಆಯ್ತು, ಸ್ವರ್ಗ ಮಿಸ್ ಆಯ್ತು. ಸ್ವರ್ಗ ಮುಖ್ಯನೇ ಹೊರತು ಈ ಕೆಲಸ ಮುಖ್ಯ ಅಲ್ಲ. ಆದ್ರಿಂದ ಸತ್ಯವನ್ನು ಉಳಿಸುವ, ಅದಕ್ಕೆ ಸತ್ಯ ಹರಿಶ್ಚಂದ್ರ. ಆ ಸತ್ಯವನ್ನು ಕಾಪಾಡಕ್ಕೋದ್ರೆ ಎಷ್ಟು ಕಷ್ಟಪಟ್ಟ ಪಾಪ ಅಂತ ನಮಗೇನಿಸುತ್ತೆ? ಈ ತಲೆ ಕಷ್ಟಪಡೋ ಒಂದು ವೈದ್ಯ ಅವರು ಸುಳ್ಳು ಹೇಳಿದ್ರೆ ಮುಗಿದೋಗ್ತಿತ್ತು. ಸುಮ್ಮನೆ ಒಂದು ಮಾತು ಯಾವ ಏನಾದ್ರು ಹೇಳಿದ್ದಿಲ್ಲ, ಮಾತು ಬರ್ಬೋದು ಹೋಗ್ತಿತ್ತು ಅಷ್ಟೇ. ಅಲ್ಲಿಲ್ಲ, ಯಾತಕ್ಕೆ ಅದಕ್ಕೆ ಅದೇ ರೈಟಿಂಗ್ನಲ್ಲಿ ಏನಿಲ್ಲ, ಅದು ಕೊಟ್ಟು ಮಾತು ಬರೀ ಓರಲ್ ಅಷ್ಟೇ. ಓರಲ್ಗೆ ಅಷ್ಟು ವ್ಯಾಲ್ಯೂ ಇರ್ತೀವಿ. ರಫಿಡಬೇಟ್ ಕೊಟ್ಟರು ವ್ಯಾಲ್ಯೂ ಇರೋದಿಲ್ಲ. ಅದೊಂದು ರಫಿಡಬೇಟ್ ಕೊಡ್ತಾರೆ, ಬುದ್ಧಿ ಇದ್ದಿಲ್ಲ ಸರಿ ಇಲ್ಲ ಅಂತ ಕೊಟ್ಬಿಡ್ತಾರೆ ಆ ಸಮಯದಲ್ಲಿ. ಅದು ಎಷ್ಟಂತಾರೆ ಮತ್ತೆ ಕಲಿಯುಗದ ವೈಶಿಷ್ಟ್ಯ ಅಂದರೆ ಹಾಗೆ. ಒಂದೇ ನೀವು ಹೆಜ್ಜೆಗೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಸತ್ಯವನ್ನು ಹೇಳಿ. ಸತ್ಯಮದ ಧರ್ಮಂಚರ ಸುಖವಾಗಿರೋ ಸಿಂಸುದ್ ಏಕಪದಂ ಸುಖಂ. ಏಕದಂ ಸುಖವಾಗಿರಬೇಕು. ಹೇಗಿರಬೇಕು ನಾವು ಹೇಳ್ತಾನೆ? ಸೀರಂ ಏಕಪದಂ ಸುಖಂ. ಚಾರಿತ್ರ ರಕ್ಷಣೆ ಮಾಡಿಕೊಂಡ್ರೆ ಸುಖವಾಗಿರ್ತಾನೆ ಮನುಷ್ಯ ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್. ಸಚ್ಚಾರಿತ್ರ್ಯ ಒಂದು ಇದ್ರೆ ಅವನಿಗೆ ಟೆನ್ಷನ್ನೇ ಇರೋದಿಲ್ಲ. ಐ ಆಮ್ ಪ್ಯೂರ್. ಇವತ್ತು ಮಿಸ್ಸಿಂಗ್ ಅದೇ. ಮತ್ತೆ ಸೀಲಕ್ಕೆ ಇವತ್ತು ಬೆಲೆನೇ ಇಲ್ಲ. ಅಯ್ಯೋ ಯಾರು ಕೇಳ್ತಾರೆ ಅನ್ನೋ ಭಾವನೆ ಒಂದು ಹೋಗ್ಬಿಟ್ಟಿದೆ. ಇವತ್ತು ತಪ್ಪು ಮಾಡಬಾರ್ದು ಅಂತ ಹೇಳೋದಿಲ್ಲ ಜನ, ಗೊತ್ತಾಗದೇ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಗೊತ್ತಾಗಬಾರ್ದು ಅಷ್ಟೇ. ಲಂಚ ತಗೋಬಾರದು ಅಂತ ಅಲ್ಲ, ಲಂಚ ತಗೊಳ್ಳಿ ಸಿಕ್ಕಾಕೋಬೇಡಿ. ಈ ಥರ ಆಗೋಗ್ಬಿಟ್ಟಿದೆ. ನಿಜವಾಗ್ಲೂ ಕೂಡ ವ್ಯಾಲ್ಯೂಸ್ ಎಲ್ಲ ಏನಾಗಿದೆ ಹಿಂದಿನ ಕಾಲಕ್ಕೆ ನೋಡಿ. ಒಂದು 23 ವರ್ಷದಿಂದ ಹೋಗಿ ಟೋಟಲ್ ಚೇಂಜ್ ಇತ್ತಾಗ. ಈ ಆಪೋಸಿಟ್ ಹಿಂದಿನ ಕಾಲಕ್ಕೆ ನಾವು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಿದ್ರು. ಮಾಡಿದ್ರು ಬಿಡ್ತು ಮಾಡಿಲ್ಲ ಅಂತ ಹೇಳಿದ್ರು. ಈಗ ಹಾಗಲ್ಲ, ಅವರಷ್ಟು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದು ಗೊತ್ತಾಯ್ತಲ್ಲ, ಮಾಡಿದ್ದೇವೆ ತಗೊಂಡಾಗ ಆಯ್ತಾ ಇಲ್ಲ, ಈಗ ಅವರಷ್ಟು ಮಾಡಿಲ್ಲ ಅಷ್ಟೇ. ಇದನ್ನು ಜನ ಗುಡ್ಡ ಅಂದ್ಬಿಡ್ತಾರೆ, ಗುಡ್ಡ ಹಾಕೇ ಬಿಡ್ತಾರೆ, ಮತ್ತೆ ಅವರಷ್ಟು ಮಾಡಿಲ್ಲ ಪಾಪ ಅಂತೆ. ಅಂದ್ರೆ ಅವ್ರ ಮಾತಲ್ಲೇ ತಪ್ಪು ಇದ್ರು ಕೂಡ ಒಪ್ಕೊಳ್ಳೋದಿಲ್ಲ ಜನಕ್ಕೆ, ಆ ತರ ದೂರ ಆಗಿಬಿಟ್ಟಿದೆ. ಕಿಂಸಿತ್ ಆತ್ಮ ಮನುಷ್ಯಸ್ಯ ಕಿಂಸಿತ್ ದೈವಕೃತ ಸಖ ಉಪಜೀವನಂ ಕಿಂಸಿದಸ್ಯ ಕಿಂಸಿದಸ್ಯ ಪರಾಯಣಂ ಅಂತ ಹೇಳ್ತಾರೆ. ಕಿಂಸಿದ ಆತ್ಮ ಮನುಷ್ಯಸ್ಯ, ಮನುಷ್ಯನಿಗೆ ತಾನೇ ಅಂದ್ರೆ ಯಾರು? ತಕ್ಷಣ ಉತ್ತರ, ಪುತ್ರ. ಮಗ ಅಂದ್ರೆ ತಾನೇ ಇದ್ದಾಗೆ, ಮಗ ಅಂದ್ರೆ ತಾನೇ ಇದ್ದಾಗ. ಆತ್ಮಾವೈ ಪುತ್ರನಾಮಾಸಿ, ಆತ್ಮಾವೈ ಪುತ್ರ ವೇದ ವಾಕ್ಯ ಅದು. ಒಂದು ಮಗ ಅಂದ್ರೆ ತಾನೇ ಇದ್ದಾಗೆ, ಅಷ್ಟು ಪ್ರೀತಿ ಇರುತ್ತೆ ಅಂತ ಅರ್ಥ. ಮತ್ತು ಅವನ ಜವಾಬ್ದಾರಿ ಅಷ್ಟಿದೆ ಅಂತ ಇನ್ನೊಂದು ಅರ್ಥ. ಅದು ಜವಾಬ್ದಾರಿ ಅಷ್ಟಿದೆ, ಎಷ್ಟರ ಮಟ್ಟಿಗೆ? ತಂದೆ ಸಾಲ ಮಾಡಿ ಸತ್ತ, ಮಗ ತೀರಿಸ್ಬೇಕು ಅದನ್ನ. ಆಚೆ ತೊಗೊಳ್ಳೋದು ಅಷ್ಟು ಗೊತ್ತು, ತೀರ್ಸ ನಾನೇ ಸಹ ನಮ್ಮಪ್ಪ ನಾನೇ ಮಾಡಿ ಅಂದ್ಬಿಡ್ತಾನೆ. ಅದು ತೀರಿಸೋದಕ್ಕೆ ಅಷ್ಟೇ ಕಮಿಟ್ಮೆಂಟ್ ಇದೆ ಅವ್ರಿಗೆ. ಆಚೆ ತೊಗೊಳ್ಳೋದಕ್ಕೆ ಎಷ್ಟು ಕಮಿಟ್ಮೆಂಟ್ ಇದೆಯೋ, ತಿರ್ಸೋ ಅಷ್ಟೇ ಕಮಿಟ್ಮೆಂಟ್ ಇದೆಯಾ. ಆದ್ರೆ ಉಳಿದವರಿಗೆ ಜವಾಬ್ದಾರಿ ಇಲ್ಲ, ಅದಕ್ಕೆ ಆತ್ಮ ಮಗ ಅಂದ್ರೆ ತಾನೇ ಇದ್ದಾಗೆ. ಕಿಂಸಿ ದೈವಕೃತ ಸಖ, ದೇವರು ಕೊಟ್ಟಂತ ಸ್ನೇಹಿತೆ ಯಾರು? ದೇವರು ಕೊಟ್ಟ ಫ್ರೆಂಡ್ ಯಾರು ಅಂದ್ರೆ ಭಾರ್ಯಾ ದೈವಕೃತ ಸಖ, ಹೆಂಡತಿ ಅಂದ್ರೆ ದೇವರು ಕೊಟ್ಟ ಸ್ನೇಹಿತೆ ಇದ್ದಾಗೆ. ಕಮಿಟ್ಮೆಂಟ್ ಇದೆ ಇಬ್ಬರಿಗೂ ಕೂಡ, ಕಮಿಟ್ಮೆಂಟ್ ಇದೆ. ಹಿಂದಿನ ಕಾಲಕ್ಕೆ ಗಂಡ ಹೆಂಡತಿ ಅಂತ ಹೇಳಿದ್ರೆ ಟೋಟಲಿ ಕಮಿಟೆಡ್, ಸಾಯೋರಿಗೂ ಕೂಡ. ಇವತ್ತು ಡ್ರೈವರ್ ಸಾಗುವವರಿಗೂ ಅಷ್ಟೇ, ಆಮೇಲೆ ಇರೋದಿಲ್ಲ. ಇವತ್ತೇ ಬಿಡಿ, ನಾಳೆ ನಾನೇ ಅಲ್ಲ, ಕೆಲವು ಮದುವೆ ಹೇಗೆ ಗೊತ್ತೆ ವಾಗ್ತಿರೋದು ಎಷ್ಟೋ ಜನ ಇವತ್ತಿನ ದಿವಸ. ಅಷ್ಟಿಸ್ ನೋಡಿದೆ, ಎಲ್ಲರೂ ಬಿಟ್ಟರಾಯ್ತು ಆ ಥರ. ಮತ್ತೆ ಸಂಕಲ್ಪ ಮಾಡಿಬಿಟ್ಟಿರ್ತಾನೆ ಆಗ್ಲೇ, ಯಾವ್ದು ಬಾಡಿಗೆ ಬನ್ನಿ ಹೋದಾಗ, ಸರಿ ಹೋದ್ರೆ ಬೇರೆ ಬೇರೆ ಹೋದಾಗ ಆ ಟೈಪ್. ಆ ಭಾವನೆ ಮದ್ದಿರಲಿಲ್ಲ ನಮ್ಮಲ್ಲಿ. ಆ ದೈವಕೃತ ಸಖ, ಇದು ನಮ್ಮ ಇದಲ್ಲ, ನಮ್ಮ ಸೋಷಿಯಲ್ ಕಮಿಟ್ಮೆಂಟ್ ಅಲ್ಲ, ಇದು ಸ್ಪಿರಿಚುವಲ್ ಕಮಿಟ್ಮೆಂಟ್ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಅನ್ನೋ ಸಂಬಂಧ ಸ್ಪಿರಿಚುವಲ್ ಕಮಿಟ್ಮೆಂಟ್. ಇದರೊಳಗೆ ಎಷ್ಟು ಅರ್ಥ ಇದೆ? ದೈವಕೃತ ಸಖ ಉಪಜೀವನಂಚ ಪರ್ಜನ್ಯೋ, ಮನುಷ್ಯನ ಬದುಕಿಗೆ ಕಾರಣ ಯಾವುದು ಅಂದ್ರೆ ಪರ್ಜನ್ಯ. ಮಳೆ ಬೆಳೆಯಿಂದ ಹೋದ್ರೆ ಯಾವ ರೀತಿಯೂ ಕೆಲಸಕ್ಕೆ ಬರೋದಿಲ್ಲ. ತಕ್ಷಮಾತ್ ಅಗ್ರಿಕಲ್ಚರ್ ಸ್ಟಾಪ್ ಆಯ್ತು ಅಂತ ತಿಳ್ಕೊಳ್ಳಿ. ಎಷ್ಟು ಯಾವ ಐಟಿ ಕಂಪನಿ ಇರುತ್ತಾಗ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲೇನು ಬೆಳೆಯೋದಿಲ್ಲ, ಅಲ್ಲೇ ಬರ್ತಾಗಿತ್ತ ಅಕ್ಕಿ ಯಾವುದು ಬೆಳೆಯೋದಿಲ್ಲ. ಅಲ್ಲಿ ಅಲ್ಲಿ ದುಡ್ಡು ಬರುತ್ತೆ ಹೊರತು ದುಡ್ಡು ಬಂದಾಗ ಪದಾರ್ಥ ತಿಂದ ಹೋದ ಏನು ಎಂಜಾಯ್ ಮಾಡ್ತಾನೆ? ಮತ್ತೆ ಮನುಷ್ಯ ಬದುಕಿರೋ ಯಾವ್ದರಿಂದ? ಮಳೆಯಿಂದ. ಎಷ್ಟು ಇಂಪಾರ್ಟೆಂಟ್! ಮಳೆ ಒಂದು ಬರದೆ ಹೋದ್ರೆ ಬೆಳೆ ಹೋಯ್ತು, ಬೆಳೆ ಒಂದು ಬರದೆ ಹೋದ್ರೆ ಪ್ರಾಣನೇ ಹೋಯ್ತು. ಎಷ್ಟು ಸಂಪತ್ತಿದ್ರು ಸಾಯಿ ಬಂಗಾರದ ಗಟ್ಟಿ ಕೊಟ್ಟು ಏನ್ ಮಾಡ್ತಾನೋ, ಅವನು ಮುಳುಗ್ತಾ ಇರ್ತಾನೆ ಸರೋವರದಲ್ಲಿ. ಯಾಕಂದ್ರೆ ತಗೋ ಚಿನ್ನ ತಗೋ ಚಿನ್ನ ತಗೋ ಅಂತ ಕೊಟ್ರೆ ಇದು ಭಾರ ಜಾಸ್ತಿ, ಇದು ಭಾಷ ಬಳುತ್ತಾನೆ ಹೊರತು ಉಪಯೋಗ ಇಲ್ಲ ಅದರಿಂದ. ಅದು ಅನ್ನ ಬೇಕು ಅವನಿಗೆ, ಎದ್ದು ಬೇಕು, ಪ್ರಾಣ ಬೇಕು. ಇದು ಎಷ್ಟು ಚೆನ್ನಾಗಿರೋದ ಮಳೆ, ನಮ್ಮೆಲ್ಲರ ಜೀವನದ ಉಪಜೀವನ. ಧನ್ಯಾನ ಉತ್ತಮಂ ಕಿಮ್ ಸ್ಥಿತ್ ಧನಾನ ಶಾಕ್ತಿ ಉತ್ತಮಂ. ಧನ್ಯರಲ್ಲಿ ಅತ್ಯಂತ ಧನ್ಯ ಯಾರು ಅಂತ ಕೇಳಿದ್ರೆ, ಯಾರು ತನ್ನ ಕೆಲಸ ಸರಿಯಾಗಿ ನಿರ್ವಹಣೆ ಮಾಡ್ತಾನಲ್ಲ ಪ್ರಾಮಾಣಿಕವಾಗಿ, ಅತ್ಯಂತ ಧನ್ಯ. ಅತ್ಯಂತ ದೊಡ್ಡ ಸಂಪತ್ತು ಯಾವುದು? ಅತ್ಯಂತ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಧನಾನ ಉತ್ತಮಂ ಶ್ರುತಂ. ಶ್ರುತಂ ಅಂದ್ರೆ ವಿದ್ಯಾ. ವಿದ್ಯಾಧನಂ ಸರ್ವಧನ ಪ್ರಧಾನಂ. ಯಾವುದೇ ಧನಕ್ಕಿಂತ ಅತ್ಯಂತ ಶ್ರೇಷ್ಠ ಧನ ಅಂದ್ರೆ ಜ್ಞಾನ. ಅದೊಳ್ಳೆ ನಾಲೆಡ್ಜ್ ಇದೆ. ಏನೋ ಕೆಲಸ ಬೇರೆಯವ್ರಿಗೆ ಹೊರಟುಬಿಟ್ಟ, ಏನೇ ಬರಿಕೆಯಲ್ಲಿ ಹೋಗಿರ್ತಾರೆ, ನಾಲೆಡ್ಜ್ ಇದೆ ಅವನಿಗೆ. ಒಂದು ಕೆಲಸ ಹುಡುಕಿದ್ರೆ ದೊಡ್ಡ ಸಂಪತ್ತು, ಶ್ರೀಮಂತರ ಆಗಿಬಿಡ್ತಾರೆ. ಅಕಸ್ಮಾತ್ ಕೋಟಿ ರೂಪಾಯಿ ಹೋಗಿದ ಪಿಪ್ಪ ಕೆಟ್ಟಾಯ್ತು, ಆಕಾಶ ನೋಡಿದ್ರೆ ಏನು ಬಾರದಲ್ಲಿ ಬರ್ರೆ ಅವನಿಗೆ. ಇರೋ ಸಮಥಿಂಗ್, ಏನೋ ಸಮಥಿಂಗ್ ಸಾಕಷ್ಟು ಮುಂದೆ ಬಂದ್ಬಿಡ್ತಾನೆ. ಇದು ಜ್ಞಾನಕ್ಕಿರೋ ಮಹತ್ವ. ಜ್ಞಾನವೇ ನಿಜವಾದ ಧನ. ಎಷ್ಟೇ ಸಂಪಾದನೆ ಇದ್ರೂ ಕೂಡ ವಿದ್ಯಾವಂತ ಸಂಪಾದನೆ ಮಾಡೋ ಹಾಗೆ ಬರೀ ಧನವಂತ ಬೆಳೆಸಲಿಕ್ಕಾಗೋದಿಲ್ಲ. ಅದು ಧನವಂತನ ಒಂದು ಬೆಳವಣಿಗೆ ಲಿಮಿಟ್ ಇದೆ, ವಿದ್ಯೆಗೆ ಲಿಮಿಟ್ ಇಲ್ಲ. ಧನದ ಅದನ್ನು ಇಟ್ಟುಕೊಂಡೇ ಸುಭಾಷಿತನ ಹೇಳ್ತಾರೆ. ಬೇರೆ ಧನಕ್ಕಿರೋ ಮೊದಲನೇ ಒಂದು ದೋಷ ಅಂದ್ರೆ ಕಳ್ಳ ಕದೀತಾನೆ, ರಾಜ ಟ್ಯಾಕ್ಸ್ ಹಾಕ್ತಾನೆ. ಮೊದಲೇದಾಗಿ ಹಣ ತಗೊಂಡ್ರು ಹಂಚ್ಕೋತಾರೆ, ಆಸ್ತಿ ಭಾಗ ಆಗಿಬಿಡುತ್ತೆ, ಹಂಚ್ಕೊಂಡ್ಬಿಡ್ತಾರೆ. ಒಂದೊಂದಕ್ಕೊಂದು ದೋಷ ಇದೆ. ಖರ್ಚು ಮಾಡ್ತಾರೆ, ಕೊನೆ ಪಟ್ಟ ಕಡಿಮೆ ಆಗಿಬಿಡುತ್ತೆ. ಇದಾಗಲ್ಲ. ನಜೋರ ಹಾರ್ಯಂ ವಿದ್ಯಾವಂತ, ಸರ್ಟಿಫಿಕೇಟ್ ಕದಿಬಹುದು ಹೊರತು ವಿದ್ಯೆ ಕದಿಲಕ್ಕಾಗೋದಿಲ್ಲ. ಆರೋಗ್ಯ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಕದಿಬಹುದು ಬೇಕಾದ್ರೆ ಅಷ್ಟೇ ಹೊರತು ವಿದ್ಯೆ ಕಲಿಯೋ ಶಕ್ತಿ ಯಾರಿಗೂ ಇಲ್ಲ. ವಿದ್ಯೆ ಒಳಗಿದೆ, ಎಷ್ಟು ಆಶ್ಚರ್ಯ. ಆಮೇಲೆ ನಜ ರಾಜ ಹಾರ್ಯಂ, ರಾಜ ಕಿತ್ಕೊಳ್ಳಾಗಿಲ್ಲ. ಇವತ್ತು ಪುಣ್ಯಕ್ಕೆ ನಮ್ಮ ಸರ್ಕಾರ ಪ್ರೊಫೆಷನಲ್ ಟ್ಯಾಕ್ಸ್ ಹಾಕಿದೆ, ಎಜುಕೇಷನಲ್ ಟ್ಯಾಕ್ಸ್ ಅಂತ ಹಾಕಿಲ್ಲ. ಎಂ ಎ ಆದರೆ ಟ್ಯಾಕ್ಸ್ ಕೊಡಬೇಕು, ಎಂ ಎಸ್ ಆದರೆ ಟ್ಯಾಕ್ಸ್ ಕೊಡಬೇಕು ಅಂತ ಹಾಕಿಲ್ಲ. ವಿದ್ಯೆಗೆ ಟ್ಯಾಕ್ಸ್ ಇಲ್ಲ, ಪ್ರೊಫೆಷನ್ನೇ ಟ್ಯಾಕ್ಸ್ ಇದೆ. ಆಮೇಲೆ ನಭ್ರಾತೃ ಭೋಜ್ಯಂ, ಅಣ್ಣಮಂದ್ರ ಭಾಗ ಆಗಿಲ್ಲ. ಅಪ್ಪ ಎಂ ಎ ಮಕ್ಕಳೆಲ್ಲ ಹಚ್ಕೊಳ್ಳಾಗಿಲ್ಲ. ಒಬ್ಬ ಎಮ್ ಒಬ್ರು ಎ ಒಬ್ರು ಹಚ್ಕೊಂಡೋಗ್ಲಿಕ್ಕೆ ಬರಲ್ಲ ಅದನ್ನ. ಒಬ್ರು ಆ ರೀತಿ ಎಂ ಎ ಅಂದ್ರೆ ಅವನ ಎಂ ಎ ಅವನಿಗೆ ಇಬ್ರಿಗೂ ಇಲ್ಲ, ಯಾರಿಗೂ ಇಲ್ಲ ಅದೊಂದು. ಅವನಿಗೆ ಇವರು ತಾನು ಓದಿ ಕಲಿಬೇಕೆ ಹೊರತು ಹಂಚ್ಕೊಳ್ಳಕ್ ಬರೋದಿಲ್ಲ. ನಭ್ರಾತೃ ಭೋಜ್ಯಂ, ಕೆಲವು ಹಣ ಭಾರಿ ಭಾರ. ಒಂದೊಂದು ರೂಪಾಯಿ ನೋಟ್ ಕೊಟ್ಟರೆ, ಲಕ್ಷ ರೂಪಾಯಿ ನೋಟ್ ಕೊಟ್ಟರೆ ಗೋವಿಂದ ರಿಟರ್ನಲ್ಲಿ ಓದ್ಕೊಂಡು ಹೋಗ್ಬೇಕಾಗಿತ್ತು, ಏನು ಕೆಲಸಕ್ಕೆ ಬರೋದಿಲ್ಲ. ಡ್ರಾಫ್ಟ್ ಕೊಟ್ಟರೆ ಹೋಯ್ತಾನೆ ಬೇಕಾದ್ರೆ, 1000 ಕೊಟ್ಟರೆ ಹೋಯ್ತಾನೆ, ಇದು ಸಾಧ್ಯ ಇಲ್ಲ. ಆದರೆ ವಿದ್ಯೆ ಅಂಬೋದು ಎಷ್ಟು ಓದಿದ್ರು ಏ ಸಿಂಪಲ್ ಹಾಗೆ ಇರುತ್ತೆ, ಖಾಲಿ ಫ್ಲಾಪಿ ಇರುತ್ತೆ, ಫುಲ್ ಫ್ಲಾಪಿ ಇರುತ್ತೆ, ನೋ ಚೇಂಜ್. ಖಾಲಿ ಸಿ ಡಿ ಇದೆ, ಲೋಡೆಡ್ ಸಿ ಡಿ ಇದೆ, ಎರಡು ಅಷ್ಟೇ. ವೇಟ್ ಚೇಂಜ್ ಆಗೋದಿಲ್ಲ, ಪುಣ್ಯಕ್ಕೆ ವೇಟ್ ಮಾಡೋ ವೇಟ್ ಚೇಂಜ್ ಆಗೋದಿಲ್ಲ. ಎಷ್ಟು ಆಶ್ಚರ್ಯ, ನಾಲೆಡ್ಜ್ ವ್ಯಾಲ್ಯೂನೇ ಇಲ್ಲ ಅಂತ ಆಗಿರುತ್ತೆ. ಆದರೆ ನಾಲೆಡ್ಜಿನ ವ್ಯಾಲ್ಯೂ ಕಣ್ಣಿಗೆ ಕಾಣೋದೇ ಇಲ್ಲ, ಅದು ಇಂಪಾರ್ಟೆಂಟ್. ಆದ್ರೆ ಓಪನ್ ಮಾಡ್ಬೇಕಾದ್ರೆ ಕಣ್ಣಿನ ಕಾಣೋದಿಲ್ಲ, ಪ್ರಾಪರ್ ಬಜೆಟ್ ಓಪನ್ ಮಾಡಬೇಕಷ್ಟೆ. ಟಚ್ ಭಾರ ಕಾರಿ, ಇನ್ನು ಖರ್ಚು ಮಾಡಿದರೆ ವ್ಯಯ ಕೃತಿ ವರ್ಧತೆ ಏವರೆ ಒಗಟಿದು ಒಂದು. ನಾವು ಖರ್ಚು ಮಾಡಿದರೆ ಎಷ್ಟು ಕೋಟಿ ಕೋಟಿ ರೂಪಾಯಿ ಖರ್ಚಾಗುತ್ತೆ, ಆದರೆ ಇದು ಜಾಸ್ತಿ ಆಗಲು ಶುರುವಾಗುತ್ತೆ. ಇನ್ನೊಬ್ರು ಹೇಳ್ತಾ ಹೋದಂತೆ ವಿದ್ಯೆ ಜಾಸ್ತಿ ಆಗುತ್ತೆ, ಆದ್ದರಿಂದ ವ್ಯಯ ಕೃತೆ ವರ್ಧತೆ ಏವ ನಿತ್ಯಂ, ವಿದ್ಯಾಧನಂ ಸರ್ವಧನ ಪ್ರಧಾನ. ಆದ್ದರಿಂದ ಮನುಷ್ಯ ತನ್ನ ಜೀವನ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಅದು ಎರಡು ಭಾಗ, ಲೌಕಿಕ ವಿದ್ಯಾ ವೈದಿಕ ವಿದ್ಯಾ ಅಂತೇಳಿ. ಲೌಕಿಕ ವಿದ್ಯೆಗೆ ಲಿಮಿಟೇಷನ್ ಇದೆ, ವೈದಿಕ ವಿದ್ಯೆಗೆ ಲಿಮಿಟೇಷನ್ನೇ ಇಲ್ಲ. ಅದರಿಂದಾಗಿನೇ ಪಠ್ಯಪಾಡಿಗೆ ಲೌಕಿಕ ವಿದ್ಯಾ, ಇವತ್ತು ಪರಲೋಕಕ್ಕೋಸ್ಕರವಾಗಿ ಅಧ್ಯಾತ್ಮ ವಿದ್ಯಾ, ಅದು ಸರ್ವಶ್ರೇಷ್ಠವಾದ ವಿದ್ಯೆ. ಮುಂದೆ ಹೇಳಿದ್ದ, ಮನುಷ್ಯನಿಗೆ ಅತ್ಯಂತ ದೊಡ್ಡ ಲಾಭ ಯಾವುದು? ಮನುಷ್ಯನಿಗೆ ಅತ್ಯಂತ ದೊಡ್ಡ ಲಾಭ ಯಾವುದು? ಲಾಭಾನಾಂ ಉತ್ತಮಂ ಕಿಂ ಸ್ಯಾತ್, ಕಷ್ಟ ಉತ್ತರ ಕೊಡ್ತಾರೆ. ಲಾಭಾನಾಂ ಶ್ರೇಯ ಆರೋಗ್ಯಂ, ಆರೋಗ್ಯವೇ ಭಾಗ್ಯ ಅಂತಾರಲ್ಲ. ಎಲ್ಲ ಲಾಭಕ್ಕಿಂತ ಐಶ್ವರ್ಯಕ್ಕಿಂತ ಆರೋಗ್ಯ ಭಾರಿ ದೊಡ್ಡದು. ಕೊಟ್ಟೆ ದೀಶ ವೀಲ್ ಚೇರ್ಗಳು ಹೋಗ್ತಿರ್ತಾರೆ ಬಡವ, ಅಯ್ಯೋ ನನಗೂ ಇಲ್ಲ ಅಂತ ಹೇಳ್ಕೊಂಡ್ರೆ ಗತಿ ಏನಾಗುತ್ತೋ? ಬೇಕಾದ್ರೆ ಆ ದೇವರು ಏನು ಕೊಟ್ಟಿಲ್ಲ ಅಂತ ಪುಣ್ಯ ಅಂತ ಅನ್ಕೊಂಡ್ಬಿಟ್ರೆ ಸಾಕು. ಅದು ಬಂಗಾರ ವೀಲ್ಚೇಲ್ ಆಗಿರಬಹುದು, ಬರೀ ಕಾಲು ವರ್ತ್ ಕ್ರೋರ್ಸ್ ಅದು. ಆ ಬಂಗಾರ ವೀಲ್ಚೇಲ್ ಬೆಲೆ ಏನೂ ಇಲ್ಲ, ಆದರೆ ಅಷ್ಟು ಬೆಲೆ ಇದೆ. ಆದ್ದರಿಂದ ಮನುಷ್ಯನಿಗೆ ಆರೋಗ್ಯ ತುಂಬ ದೊಡ್ಡದು. ನಮ್ಮಲ್ಲಿ ಇವತ್ತು ಕಲಿಯುಗದಲ್ಲಿ ಆರೋಗ್ಯದ ಕಾನ್ಸೆಪ್ಟೇ ಇಲ್ಲ. ಸಿಕ್ಕಲು ತಿಂದ, ಸಿಕ್ಕಲು ಕುಡ್ದ, ಏನೋ ಮಾಡ್ದ, ಹೆಲ್ತ್ ಕೆಡಿಸಿ ಬಿದ್ದ ಅಷ್ಟೇ. ಇದು ಯಾವ ಆರೋಗ್ಯನ ಹ್ಯಾಕ್ ಕಾಪಾಡು ಗೊತ್ತೇ ಇಲ್ಲ. ಆರೋಗ್ಯ ಉಳಿಬೇಕು ಅಂತಿದ್ರೆ ಯುಕ್ತಾಹಾರ ವಿಹಾರಶ್ಚ ಯುಕ್ತ ಚೇಷ್ಟಶ್ಚ ಕರ್ಮಸು ಯುಕ್ತ ಸ್ವಪ್ರಾವಬೋಧಶ್ಯ ಭಗವದ್ಗೀತೆಯ ಸೂತ್ರ. ಒಳ್ಳೆ ಪದಾರ್ಥ ತಿನ್ನಿ, ಒಳ್ಳೆ ರೀತಿಯಲ್ಲಿ ತಿನ್ನಿ, ಸ್ನಾನಾದಿಗಳನ್ನು ಮಾಡಿಕೊಂಡು ಶುದ್ಧವಾಗಿ ತಿನ್ನಿ, ಶುದ್ಧ ಪದಾರ್ಥ ಅಷ್ಟೇ ತಿನ್ನಿ, ಅವಾಗ ಆರೋಗ್ಯ ಇರುತ್ತೆ. ಅಂದರೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಮುಂದೆ ಅತ್ಯಂತ ದೊಡ್ಡ ಸುಖ ಯಾವುದು? ಸುಖದಲ್ಲಿ ಭಾರಿ ದೊಡ್ಡ ಸುಖ ಯಾವುದು ಅಂದರೆ ಸುಖ ಆರಾಮ್ ತುಷ್ಟಿ ಇರುತ್ತಾವ. ಈ ಕಂಟೆಂಟ್ಮೆಂಟ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸುಖ ಇಲ್ಲ. ಒಬ್ಬ ಕೋಟಿ ರೂಪಾಯಿ ಇರುತ್ತೆ, ಇನ್ನು ಒತ್ತಾಡ್ತಿರ್ತಾನೆ, ಇನ್ನು ಎರಡು ಕೋಟಿ ಇಲ್ಲ, ಮೂರು ಕೋಟಿ ಇಲ್ಲ, ಇನ್ನು 10 ರೂಪಾಯಿ ಇದ್ರೆ ಚೆನ್ನಾಗಿತ್ತು ಅಂತಿರ್ತಾನೆ. ಇನ್ನು ಬಡವ ಏನೂ ಇಲ್ಲ, ಅವನ ಯೋಚನೆ ಇಲ್ಲ, ಯಾವಾರವಾಗಿದೆ. ನಿಜವಾದ ಸುಖ ಅಂದರೆ ಸಂತೃಪ್ತಿಯ ಸುಖ, ಸಂತೋಷದ ಸುಖ ಯಾವ ಸಂಪತ್ತಿನಲ್ಲೂ ಇಲ್ಲ. ಆದ್ದರಿಂದ ಬಿ ಕಾಂಟೆಂಟ್ ಅಂತ ಹೇಳಿ, ನಮಗೆ ಅವರಿಗಿದೆ ನಮಗಿಲ್ಲ ಅನ್ಕೊಳ್ಳೋಕೆ ಹೋಗಬಾರ್ದು. ನಮಗೇನು ಬೇಕೋ ದೇವ್ರು ಕೊಟ್ಟಿದ್ದಾರೆ ಸಾಕಷ್ಟೇ. ಇವತ್ತು ಊಟ ಕೂತ ಕಾಲಕ್ಕೆ ಅವನು 24 ನಾನು 26 ತಿನ್ನಲಿಲ್ಲ ಅನ್ಕೊಳಕ್ಕೆ ಹೋಗಬಾರ್ದು. ನಮಗೆ ಒಂದು ತಿಂದ ಸಾಕಷ್ಟೇನೆ. ಅವನು ಕಂಪೇರ್ ಮಾಡಿದ್ರೆ ತಿನ್ನಕ್ಕೆ ಹೋದ್ರೆ ಆಸ್ಪತ್ರೆಗೆ ಹೋಗ್ತಾರೆ, ಅದು ಉದ್ಯೋಗ ಇಲ್ಲ. ಇವತ್ತು ನಮ್ಮ ಯೋಗಿ ನಮ್ಮ ಹೊಟ್ಟೆ ನಮ್ಮ ಕೈಯಲ್ಲಿರಬೇಕೇ ಹೊರತು ಇನ್ನೊಬ್ಬರು ನೋಡಿ ತಿನ್ನೋದು ಎಷ್ಟು ಕಷ್ಟ. ಕೆಲವರು ಇರ್ತಾರೆ, ಅವನು ಹಾಕ್ಕೊಂಡ್ರೆ ಕಷ್ಟ ಅಂತ ಹಾಕ್ಕೊಂಡ್ಬಿಡ್ತಾರೆ ಪಾಪ. ಅದು ಭಾರಿ ಕೆಟ್ಟದದು. ಅವತ್ತು ಅಂತ ಹೊತ್ತಿನ ಇನ್ನೊಬ್ಬನ ಹಾಕ್ಕೊಂಡ್ರೆ ಭಾರಿ ಒಳ್ಳೇದು ಅಂತ ತಿಳ್ಕೋಬೇಕು. ತಮಗಲ್ಲ, ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದು ಕಲಿಯುಗದಲ್ಲಿ ಭಾರ ಕಡಿಮೆ. ಆದ್ರಿಂದಾನೇ ಸಿಕ್ಕಾಪಟ್ಟೆ ರೋಗಗಳು ಬರುತ್ತೆ ಮನುಷ್ಯನಿಗೆ. ಚಿಕ್ಕ ವಯಸ್ಸನೇ 100 ತರಹ ಹೊಸ ರೋಗ ಬರ್ತದೆ. ಚಿಕ್ಕನ ಗುಣ ಮತ್ತೆ ಎಲ್ಲಿತ್ತು? ಹೊಸ ರೋಗ ಅದು. ಅದು ಅದು ಹೋಗೋದಿಲ್ಲೋ, ಅದು ಯಾವುದು ಶುಚಿಯಾಗಿರುತ್ತೆ ಮತ್ತೊಂದು. ಅಂದರೆ ರೋಗಕ್ಕೆ ಕೊನೆ ಇಲ್ಲ. ನಾವು ನೋಡಿಕೊಳ್ಳದೆ ಹೋದರೆ ಆರೋಗ್ಯ ಹಾಳಾಗಿ ಹೋಗುತ್ತೆ. ಮುಂದೆ ಹೇಳ್ತಾರೆ, ಕಚ್ಚ ಧರ್ಮ ಪರೋ ಲೋಕೆ ಕಚ್ಚ ಧರ್ಮ ಸದಾ ಫಲಹ ಕಿಂ ಭಯ ನಶೋಚಂತಿ ಕೈಶ ಸಂದಿರ್ನ ಜಿರಿಯದೆ. ಮನುಷ್ಯನಿಗೆ ಅತ್ಯಂತ ದೊಡ್ಡ ಧರ್ಮ ಯಾವುದು ಅಂತ ಕೇಳಿದರೆ ಆಂಡೃಶಂಶ್ಯಂ ಪರೋ ಧರ್ಮ. ಆಂಡೃಶ್ಯ ಅಂತಂದ್ರೆ ಕರುಣೆ, ಆಂಡೃಶಂಶ ಕರುಣೆ. ಕರುಣೆಗಿಂತ ದೊಡ್ಡ ಧರ್ಮ ಇಲ್ಲ, ಕರುಣೆಗಿಂತ ದೊಡ್ಡ ಧರ್ಮ ಇಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಯಾವನು ಸಾಲ ಕೊಟ್ಟಿರ್ತಾನೆ, ಜಗಳ ಆಡ್ತಿರ್ತಾರೆ, ಅನೇನು ಎಚ್ಚರದಾಗ ಬಿದ್ದು ಬಿಡ್ತಾರೆ ಪಾಪ. ಯಾವುದೋ ರೋಗ ಬಿದ್ದು ಬಿಡ್ತಾರೆ, ಏನು ಮಾಡಬೇಕು? ಫಸ್ಟು ಸಾಲ ಕೊಟ್ಟಿಲ್ಲ, ಮತ್ತೆ ಹೊತ್ತವನ್ನ ಟ್ರೀಟ್ ಮಾಡಬೇಕು ಇಮಿಡಿಯೇಟ್ ಆಗಿ. ಅದಕ್ಕಿಂತ ದೊಡ್ಡ ಏನು ಮತ್ತೆ ಕೊಟ್ಟಿದ್ದಾರೆ, ಹಾಳಾಗೋಲಿದ್ದು ಬಿಟ್ಟು ಹೋಗಿಬಿಟ್ರೆ ತಪ್ಪದು. ಅದೆಲ್ಲ ಸೆಕೆಂಡರಿ. ಈಗ ಬೇಕಾಯಿತು ಕರುಣೆ ಅಷ್ಟೇ. ಕರುಣೆಗಿಂತ ದೊಡ್ಡ ಧರ್ಮ ಇಲ್ಲ. ಇವತ್ತು ನಮ್ಮಲ್ಲಿ ಯಾತಕ್ಕೆ ನಮ್ಮ ಜನ ಹಿಂದೂ ಧರ್ಮವನ್ನು ಬಿಡ್ತಾರೆ ಅಂದರೆ, ಹಿಂದೂ ಧರ್ಮಗಳಲ್ಲಿ ಈ ಕೈಂಡ್ನೆಸ್ ಇಲ್ಲ, ಕೈಂಡ್ ಹಾರ್ಟೆಡ್ ಅಪ್ರೋಚ್ ಇಲ್ಲ. ಬೇರೆ ಧರ್ಮದಲ್ಲಿ ಕ್ರಿಶ್ಚಿಯಾನಿಟಿ ನೋಡಿದ್ರೆ ಹ್ಯಾಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಟ್ಯಾಕ್ಟ್ ಆಗಿಬಿಡ್ತಾರೆ. ಅವ್ರು ಯಾತಕ್ಕೆ ಮಾಡ್ತಾ ವಿಚಾರವೇ ಬೇಡ ಅಂತ. ಅವರಲ್ಲಿ ಏನಿದೆ, ಒಂಥರ ಹಾಸ್ಪಿಟಾಲಿಟಿ ತೋರಿಸೋದು ಗುಣ ಇದೆ. ನಮ್ಮಲ್ಲಿ ಗೆಟ ಹುಟ್ಟೋದೇ ಮೊದಲೇ ಪದ್ಧತಿ ನಮ್ಮಲ್ಲಿ. ಅದೇ ತಪ್ಪದು. ಧರ್ಮ ಉಳಿಬೇಕಾದ್ರೆ ಕರುಣೆ ಇರಬೇಕು, ಕರುಣೆ ಇರಬೇಕು. ಇಲ್ಲ ಹೋದ್ರೆ ಧರ್ಮ ಉಳಿಯೋದಿಲ್ಲ. ತ್ರೀ ಧರ್ಮ ಸದಾ ಫಲ, ಸದಾ ಫಲ ಕೊಡೋ ಧರ್ಮ ಯಾವುದು ಅಂದರೆ ವೈದಿಕ ಧರ್ಮ. ಯಾವಾಗಲೂ ಫಲ ಕೊಡುತ್ತೆ ವೈದಿಕ ಧರ್ಮ, ಯಾವಾಗಲೂ ಫಲ ಕೊಡುತ್ತೆ. ಕೆಲವು ಹೂ ಇರುತ್ತೆ, ಸೀಸನಲ್ಲಿ ಮಾತ್ರ ಬಿಡುತ್ತೆ. ಕೆಲವು ಹಣ್ಣಿರುತ್ತೆ, ಸೀಸನ್ ಮಾತ್ರ ಬರುತ್ತೆ. ಬಾಳೆಹಣ್ಣು ಬರೋದು ಎಲ್ಲ ಕಾಲಕ್ಕೆ ಇರುತ್ತದೆ. ಎಲ್ಲ ಕಾಲಕ್ಕೂ ಫಲ ಯಾವ್ದು ಕೊಡುತ್ತೆ ಅಂದರೆ ವೇದ ಧರ್ಮ ಯಾವಾಗಲೂ ಫಲ ಕೊಡುತ್ತೆ. ವೈದಿಕ ಧರ್ಮ ಔಟ್ಡೇಟೆಡ್ ಆಗೋದಿಲ್ಲ. ಎಷ್ಟೋ ಧರ್ಮಗಳು ಔಟ್, ಕೆಲವು ಕೋರ್ಸ್ ಔಟೇಟೆಡ್ ಆಗಿಬಿಡುತ್ತೆ. ಆದರೆ ಧರ್ಮ, ವೇದ ಧರ್ಮ ಎಂದೂ ಔಟೇಟೆಡ್ ಆಗೋದಿಲ್ಲ. ಆದ್ರಿಂದ ಸದಾ ಫಲ ಕೊಡುತ್ತೆ. ಯಾರೊಂದಿಗೆ ಸಂಧಿ ಮಾಡಿಕೊಂಡ್ರೆ ಮನುಷ್ಯ ಹಾಳಾಗೋದಿಲ್ಲ. ಸಂಧಿಯಿಂದ ಹೊಂದಾಣಿಕೆ ಮಾಡಿಕೊಳ್ಳು. ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಮನುಷ್ಯ ಹಾಳಾಗೋದಿಲ್ಲ ಅಂದ್ರೆ ಸದ್ಗಿ ಸಂಧಿ ನಜೀರ್ಯತೆ, ಸಜ್ಜನರ ಸಹವಾಸ ಎಂದೂ ಹಾಳಾಗೋದಿಲ್ಲ. ಸಜ್ಜನರ ಸಹವಾಸ ಎಂದೂ ಹಾಳಾಗೋದಿಲ್ಲ. ಸಜ್ಜನರ ಸಹವಾಸಕ್ಕೆ ಎರಡು ಪಾಯಿಂಟ್. ಸಜ್ಜನರ ಸಹವಾಸ ಯಾವಾಗಲೂ ಒಳ್ಳೇದು ಮಾಡುತ್ತೆ, ಸಜ್ಜನ ಸಹವಾಸ ಯಾವಾಗಲೂ ಹಾಳಾಗೋದೇ ಇಲ್ಲ, ಎರಡು ಪಾಯಿಂಟ್. ದುರ್ಜನರ ಸಂಖ್ಯೆ ಕೆಟ್ಟದು, ಮತ್ತೆ ಯಾವ ಬೇಕಾದ್ರೂ ಬ್ರೇಕ್ ಆಗುತ್ತೆ, ಎರಡನೇ. ಬ್ರೇಕ್ ಆಗದೆ ಹೋದ್ರೂ ಒಂದು ಡೇಂಜರು, ಬ್ರೇಕ್ ಆದರೂ ಡೇಂಜರು. ಕಳ್ಳತನ ಕಾಡಲಿ ಕೆಲಸ ಸೇರಿಬಿಟ್ಟ, ಕಟ್ಟಿರು ಮಾಡಿದ್ರು ಡೇಂಜರು, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಕಟ್ಟಿರು ಮಾಡಿದವರು ಇವನೇ ಶೂಟ್ ಮಾಡ್ತಾರೆ, ಅಂತ ಡೇಂಜರು. ಅದು ಕಳ್ಳರ ಕೆಲಸ ಮಾಡೋದು ಅಂದ್ರೆ ಸರಿಯಾಗಿ ಮಾಡಿದ್ರು ಕಷ್ಟ, ತಪ್ಪು ಮಾಡಿದ್ರು ಕಷ್ಟ. ಆದರೆ ಒಳ್ಳೆಯವ್ರ ಹತ್ರ ಇದ್ರೆ ಕೆಲಸ ಮಾಡಿ ಮಾಡ್ತಾನೆ, ಹೋಗಬೇಕು ಅಂತ ಹೋಗಿಬಾರಪ್ಪ ಅಂತ ವಿತ್ತು ಅಲವೆನ್ಸ್ ಕೊಟ್ಟು ಕಳಿಸಿಬಿಡ್ತಾರೆ. ಅಂದ್ರೆ ಸಜ್ಜನರ ಸಹವಾಸ ಯಾವ ಕಾಲ ಕೂಡ ಶಾಶ್ವತ ಮತ್ತು ಸುಖದಾಯಕ, ದುರ್ಜನ ಸಹವಾಸ ತಾತ್ಕಾಲಿಕ ಮತ್ತು ಕಷ್ಟಕರ. ಮುಂದಿನ ಮಾತು, ಕಿನ್ನು ಹಿತ್ವಾ ಪ್ರಿಯೋ ಭವತಿ, ಕಿನ್ನು ಹಿತ್ವಾ ನ ಶೋಚತಿ, ಕಿನ್ನು ಹಿತ್ವಾ ಅರ್ಥವಾನ್ ಭವತಿ, ಕಿನ್ನು ಹಿತ್ವಾ ಸುಖೀ ಭವೇ. ಹಿತ್ವಾ ಹಿತ್ವಾನು ಬಿಟ್ಟು ಬಿಟ್ಟು ಅಂತರ್ಥ. ಏನು ಬಿಟ್ಟರೆ ಪ್ರಿಯನಾಗ್ತಾನೆ ಮನುಷ್ಯ, ಏನು ಬಿಟ್ಟರೆ ಎಲ್ಲರಿಗೂ ಮೆಚ್ಚುಗೆ ಪಾತ್ರ ಆಗ್ತಾನೆ ಅಂತರ್ಥ. ಮಾನಂ ಹಿತ್ವಾ ಪ್ರಿಯೋ ಭವತಿ, ತನ್ನ ಪ್ರತಿಷ್ಠೆ ಬಿಟ್ಟರೆ ಪ್ರಿಯ ಆಗ್ತಾನೆ. ನನ್ನ ತಂದೆ ಆಗಬೇಕು, ಹಾಗೆ ಆಗಬೇಕು ಅಂತ ನಿಧೂರ ಇರಿ ಅಂತ ಕಳಿಸ್ಬಿಡ್ತಾರೆ. ಆಕಡೆ ಬದುಕು ಒಳಗಡೆ ಮನುಷ್ಯ ಅಂತ ಹೇಳ್ತಾರೆ. ಮಾನಂ ಮಿತ್ವ, ಮಾನಂ ಅಂದ್ರೆ ಮರ್ಯಾದೆ ಬಿಟ್ಟರೆ ಅಂತ ಅರ್ಥ ಅಲ್ಲ, ಮತ್ತೆ ಮರ್ಯಾದೆ ಬಿಟ್ಟರೆ ಪ್ರಿಯನಾಗ್ತಾನೆ ಅಂತ ಅರ್ಥ ಅಲ್ಲ, ಪ್ರತಿಷ್ಠೆ ಅಂತ ಅರ್ಥ. ಪ್ರತಿಷ್ಠೆ ಮಾಡದೆ ಹೋದ್ರೆ ಪ್ರಿಯನಾಗ್ತಾನೆ. ಮತ್ತು ಏನು ಬಿಟ್ಟರೆ ದುಃಖ ಪಡೋದಿಲ್ಲ, ಕ್ರೋಧಂ ಮಿತ್ವ ನಶೋಚೆ, ಕೋಪ ಬಿಟ್ಟರೆ ದುಃಖನೇ ಇಲ್ಲ, ಕೋಪ ದುಃಖದ ಮೂಲ. ಮತ್ತು ಏನು ಬಿಟ್ಟರೆ ಸುಖ ಬತ್ತೋ, ಅವನು ಸಂಪನ್ನನಾಗ್ತಾನೆ, ಅರ್ಥವಾನ್ ಭವತಿ. ಕಾಮಂ ಮಿತ್ವ ಅರ್ಥವಾನ್ ಭವತಿ, ಆಚೆ ಬಿಟ್ಟರೆ ದುರಾಸೆ ಬಿಟ್ಟರೆ ಶ್ರೀಮಂತನಾಗ್ತಾನೆ. ಲೋಭಂ ಮಿತ್ವಾ ಸುಖೀ ಭವಿ, ಅತ್ಯಂತ ಸುಖವಾಗಿರಬೇಕಾದ್ರೆ ಹೆಚ್ಚು ಕೂಡ ತನ ಬಿಡಬೇಕು, ಲೋಭವನ್ನು ಬಿಡಬೇಕು, ಸುಖವಾಗಿರ್ತಾನೆ. ನೀವು ಮುಂದೆ ನೋಡಿ ಹೇಗಿದೆ, ಕಿಮರ್ಥಂ ಬ್ರಾಹ್ಮಣೇ ದಾನಂ, ಬ್ರಾಹ್ಮಣನಿಗೆ ದಾನ ಯಾತಕ್ಕೆ ಕೊಡ್ತಾರೆ, ಕಿಮರ್ಥಂ ನಟನರ್ಥಕ್ಕೆ, ನಟನರ್ತರ್ಕರಿಗೆ ಯಾತಕ್ಕೆ ದುಡ್ಡು ಕೊಡ್ತಾರೆ, ಕಿಮರ್ಥಂ ಚೈವ ವೃತ್ತೇಶು, ವೃತ್ತರಿಗೆ ಯಾತಕ್ಕೆ ಹಣ ಕೊಡ್ತಾರೆ, ಕಿಮರ್ಥಂ ಚೈವ ರಾಜಸು, ರಾಜರಿಗೆ ಯಾತಕ್ಕೆ ದುಡ್ಡು ಕೊಡ್ತಾರೆ. ಬ್ರಾಹ್ಮಣರಿಗೆ ದಾನ ಯಾತಕ್ಕೆ, ನರ್ತಕರಿಗೆ ನಟರಿಗೆ ಯಾತಕ್ಕೆ ಸಂಪಾದನೆ, ಯಾತಕ್ಕೆ ದುಡ್ಡು ಕೊಡ್ತಾರೆ, ಅವರಿಗೆ ಪ್ರಶಸ್ತಿ ಕೊಡ್ತಾರೆ, ವೃತ್ತರಿಗೆ ಯಾತಕ್ಕೆ ಕೊಡ್ತಾರೆ, ರಾಜರಿಗೆ ಯಾತಕ್ಕೆ ಕೊಡ್ತಾರೆ. ಧರ್ಮಾರ್ಥಂ ಬ್ರಾಹ್ಮಣೇ ದಾನಂ, ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಧರ್ಮ ಬರುತ್ತೆ, ಪುಣ್ಯ ಬರುತ್ತೆ ಅಂತ ಕೊಡ್ತಾರೆ. ನಟ ನರ್ತಕರಿಗೆ ಕೊಟ್ಟರೆ ಸಿನಿಮಾ ಆಕ್ಟ್ರೆಸ್ಗೆ ಸನ್ಮಾನ ಮಾಡೋದು ಯಾತಕ್ಕೆ ಮಾಡ್ತಾರೆ, ಅದಕ್ಕೆ ಬಲ್ಬೇಗೆ ಹೆಸರು ಬರುತ್ತೆ, ಪಕ್ಕ ಕೊಡೋದು ಇಷ್ಟಬಿಡುತ್ತೆ, ಅಲ್ಲಿ ಶುರುವಾಗುತ್ತೆ. ತುಂಬ ಪಾಪ್ಯುಲರ್ ಫಿಗರ್ಸ್ ಆದ್ದರಿಂದ ಅವರಿಗೆ ಕೊಟ್ಟರೆ ಕೀರ್ತಿ ಬರುತ್ತೆ, ಹೊರತು ಇನ್ನೇನು ಪುಣ್ಯಗಿನ್ನ ಹೆಸರಿಲ್ಲ, ಬಲುಬೇಗ ಹೆಸರು ಬರುತ್ತೆ. ಕಿಮರ್ಥಂ ಚೈವ ವೃತ್ತೇಶು, ವೃತ್ತರಿಗೆ ಯಾಕೆ ದುಡ್ಡು ಕೊಡ್ತಾರೆ ಅಂದರೆ ಅವ್ರು ಬದುಕಬೇಕು ಅಂತ ದುಡ್ಡು ಕೊಡ್ತಾರೆ. ಕಿಮರ್ಥಂ ಚೈವ ರಾಜಸು, ರಾಜರಿಗೆ ಯಾಕೆ ದುಡ್ಡು ಕೊಡ್ತಾರೆ ಅಂದರೆ ಭಯದಿಂದ ಟ್ಯಾಕ್ಸ್ ಕೊಡೋದು ಹೇಳ್ಕೊಂಡು ಹೋಗ್ತಾರೆ, ಅದಕ್ಕೋಸ್ಕರ ಕೊಡ್ತಾರೆ. ರಾಜರಿಗೆ ಕೊಡಬೇಕಾದ್ರೆ ಗಿಟಾರ್ ಕೊಡಬೇಕು ಅಂತ ಯಾರು ಟ್ಯಾಕ್ಸ್ ಅನ್ನು ಕೊಡೋದಿಲ್ಲ, ಸದ್ಯ ಹಿಡ್ಕೊಂಡು ಹೋಗಿದ್ರೆ ಸಾಕು ಅಂತ ಕೇಳ್ತಾರೆ. ಮೊನ್ನೆ ಬಂದಿತ್ತಲ್ಲ, ಮಧ್ಯರಾತ್ರಿ ಆದರೂ ಕ್ಯೂ ಇರುತ್ತೆ, ಇನ್ನೂ ಕೂಡ ಟ್ಯಾಕ್ಸ್ ಕೊಡಬೇಕು, ಲಾಸ್ಟ್ ರಿಟರ್ನ್ಸ್ ಫೈಲ್ ಮಾಡಬೇಕು ಅಂತೇಳಿ ಮಿಡ್ ನೈಟ್ ಕೈಚಿಡ್ತಾರೆ, ಕೊಡದೆ ಹೋದ್ರೆ ಅವ್ರ ಪೆನಾಲ್ಟಿ ಹಾಕ್ತಾರೆ. ಆಮೇಲೆ ಆ ಥರ ರಾಜರಿಗೆ ಕೊಡೋದು ಭಯದಿಂದ, ಬ್ರಾಹ್ಮಣರಿಗೆ ಕೊಡೋದು ಧರ್ಮ ಬರಲಿ ಅಂತೇಳಿ, ನಟ ನರ್ತಕರಿಗೆ ಕೊಡೋದೆಲ್ಲ ಕೂಡ ಕೀರ್ತಿ ಬರಲಿ ಅಂತೇಳಿ, ವೃತ್ತರಿಗೆ ಕೊಡೋದೆಲ್ಲ ಅವರು ಬದುಕಲಿ ಅಂತೇಳಿ, ಕೊಡೋ ಧನನೇ ಪರ್ಪಸ್ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ವೇನಸಿತ್ ಅವೃತೋ ಲೋಕ, ಲೋಕವನ್ನೆಲ್ಲ ಕವಿದಿರೋದು ಯಾವುದು, ಅಜ್ಞಾನೇನು ಅವೃತೋ ಲೋಕ, ಲೋಕದಲ್ಲಿ ತುಂಬಿ ತುಳುಕೋದು ಯಾವುದು ಅಂದ್ರೆ ಅಜ್ಞಾನ. ಇಗ್ನೋರ್, ಎಲ್ಲಿ ನೋಡಿದ್ರು ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲ. ಕೇನಸಿನ್ನ ಪ್ರಕಾಶತೆ, ಮನುಷ್ಯನಿಗೆ ಯಾವುದು ಅಡ್ಡಿ ಆಗೋದು ಬೆಳಕಿಗೆ ಅಂದ್ರೆ ಕತ್ತಲೆ. ಕೇನ ತ್ಯಜತಿ ಮಿತ್ರಾಣಿ, ಮಿತ್ರರು ಯಾಕೆ ದೂರ ಆಗ್ತಾರೆ, ಸ್ನೇಹಿತರು ಯಾಕೆ ದೂರ ಆಗ್ತಾರೆ ಅಂದ್ರೆ, ಲೋಭ ತ್ಯಜತಿ ಮಿತ್ರಾಣಿ, ಲೋಭ ಇದ್ರೆ ಸ್ನೇಹಿತರ ಹತ್ರ ಬರೋದಿಲ್ಲ. ಹೋದ್ರೆ ಒಂದೊಟ್ಟ ಕಾರ್ಯನ ಕೊಡೋದಿಲ್ಲ, ಅವ್ರ ಮನೆಗೆ ಯಾಕೆ ಹೋಗಬೇಕು ಅಂತಾರಲ್ಲ ಆ ಟೈಪ್. ಏನು ಕೊಡದೆ ಹೋದ್ರೆ ಇವ್ರು ಫ್ರೆಂಡ್ ಅಲ್ಲ, ಬಿಟ್ಟು ಬಿಡ್ತಾರೆ ಅವನ ಜನಗಳು. ಅಂದ್ರೆ ಉದಾರಿಯಾಗಿದ್ದರೆ ಜನ ಬರುತ್ತಾರೆ, ಲೋಭಿಯಾಗಿದ್ದರೆ ಜನ ಬರೋದಿಲ್ಲ. ಸಂಗಾತ್ ಸ್ವರ್ಗಂ ನಗಚ್ಚತಿ, ಮನುಷ್ಯ ಸ್ವರ್ಗಕ್ಕೆ ಹೋಗೋದು ಗಟ್ಟಿ ಯಾವುದು ಅಂದ್ರೆ, ದುಸ್ತರ ದುರ್ಜನರ ಸಹವಾಸ ಮಾಡಿದರೆ ಸ್ವರ್ಗಕ್ಕೆ ಹೋಗೋದು ನಿಂತು ಹೋಗುತ್ತೆ. ಲೋಕದಲ್ಲಿ ಹಾಗೇನೆ, ಇನ್ನೇನು ಅಪಾಯಿಂಟ್ಮೆಂಟ್ ಕೊಡೋದು ತಯಾರಾಗುತ್ತೆ, ಯಾರೋ ಹೇಳ್ತಾರೆ ಅವ್ರಿಗೆ ಬ್ಯಾಡ್ ಕಾಂಟ್ಯಾಕ್ಟ್ ಇದೆ, ತಕ್ಷಣ ಬಿಟ್ಬಿಡ್ತಾರೆ, ಹಾಗಿದ್ರೆ ಬೇಡ ಅಂತ ಹೇಳ್ಬಿಡ್ತಾರೆ. ಬ್ಯಾಡ್ ಕಾಂಟ್ಯಾಕ್ಟ್ ಎಂಬುದು ಮನುಷ್ಯನನ್ನ ಅವನ ಪ್ರೋಗ್ರೆಸ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗೋದಿಲ್ಲ ಅಂದ್ರೂ ಒಂದೇ, ಪ್ರೋಗ್ರೆಸ್ ಆಗೋದಿಲ್ಲ ಅಂದ್ರೂ ಒಂದು. ಅದಕ್ಕೆ ಬ್ಯಾಡ್ ಕಾಂಟ್ಯಾಕ್ಟ್ ಇಟ್ಕೊಳ್ಬಾರ್ದು. ಕಳ್ಳರ ಸುಳ್ಳರ ಗುಂಡಾಗಳ ಕಾಂಟ್ಯಾಕ್ಟ್ ಇತ್ತು ಅಂದ್ರೆ ಮನುಷ್ಯನ ಪ್ರಗತಿಗೆ ಬಹಳ ಕುಂದು ಬರುತ್ತೆ. ಮೃತಃ ಕಥಂ ಸ್ಯಾತ್ ಪುರುಷಃ, ಮನುಷ್ಯ ಸತ್ತಾಂತ ಯಾವ ಕರೀತಾರೆ? ಬದುಕಿದ್ದು ಸತ್ತವನು ಬೇರೆ, ಸತ್ತಾಂತ ಯಾರನ್ನು ಕರೀತಾರೆ? ಮೃತೋ ದರಿದ್ರ ಪುರುಷ, ದರಿದ್ರ ಸತ್ತಾಗಲೆಕ್ಕ, ಯಾರು ಕಣ್ಣೆತ್ತಿ ನೋಡೋದೇ ಇಲ್ಲ ಅಂತ. ಅವನು ಅವನೇ ಸತ್ತಾಗೆ, ಇವನು ಜನರ ಪಾಲಿ ಸತ್ತಾಗೆ, ದರಿದ್ರನ ಯಾರು ನೋಡೋದೇ ಇಲ್ಲ ಅಂತ. ದರಿದ್ರ ಮೃತ ಪುರುಷ. ಆಮೇಲೆ ಕಥಂ ರಾಷ್ಟ್ರ ಮೃತಂ ಭವಿ, ಒಬ್ಬ ರಾಷ್ಟ್ರವನ್ನ ಹಾಳಾಯ್ತು ಅಂತ ಯಾವ ಕರೀತಾರೆ, ಸತ್ತೋತು ಅಂತ ಯಾವ ಕರೀತಾರೆ ಅಂದ್ರೆ, ಮೃತಂ ರಾಷ್ಟ್ರಂ ಅರಾಜಕಂ. ಒಳ್ಳೆ ರಾಜ ಇಲ್ಲದೆ ಹೋದ್ರೆ ರಾಷ್ಟ್ರ ಹಾಳಾದಾಗ್ರೆ, ಒಳ್ಳೆ ರಾಜ ಇಲ್ಲದೆ ಹೋದ್ರೆ ರಾಷ್ಟ್ರ ಹಾಳಾದಂತೆ. ಒಬ್ಬ ರಾಜನ ಮೇಲೆ ಇಡೀ ರಾಷ್ಟ್ರದ ಭವಿಷ್ಯ ಅವಲಂಬಿಸಿರುತ್ತೆ. ಶಾದ್ದಮೃತಂ ಕಥಂ ವಾಸ್ಯಾತ್, ಬಹಳ ಇಂಪಾರ್ಟೆಂಟ್. ಶಾದ್ದಮೃತ ಆಗೋದು ಯಾವಾಗ ಅಂದ್ರೆ, ಶಾದ್ದ ವೇಸ್ಟ್ ಅಂತ ಕರೀತಾರೆ. ಶ್ರಾದ್ದ ವೇಸ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ, ಕಥಂ ಶ್ರಾದ್ದಶ್ಚ ಮೃತಂ ಅಶ್ರೋತ್ರಿಯಂ ಶ್ರಾದ್ದಂ. ಮೋ ಬಹಳ ಇಂಪಾರ್ಟೆಂಟ್ ನೋಡಿ, ತಿಳ್ಕೋಬೇಕು. ಶ್ರಾದ್ದ ಭೋಜನಕ್ಕೆ ಬಂದ ಬ್ರಾಹ್ಮಣ ಶ್ರೋತ್ರಿಯನ್ನು ಅಲ್ಲದೆ ಹೋದ್ರೆ ಮಾಡಿದ ಶ್ರಾದ್ದ ವೇಸ್ಟ್ ಅಂತ ಕರೀತಾರೆ. ಮಾಡಿದ ಶ್ರಾದ್ದ ವ್ಯರ್ಥವಾಗುತ್ತೆ. ಬಂದ ಬ್ರಾಹ್ಮಣ ಶ್ರೋತ್ರಿಯನಾಗದೆ ಹೋದ್ರೆ, ಹಿಂದೆ ಹೇಳಿದ್ದಾರೆ, ಶ್ರುತೇನೆ ಶ್ರೋತ್ರಿಯೋ ಭವತಿ, ವಿದ್ಯಾವಂತನಾಗಿರಬೇಕು. ವಿದ್ಯಾವಂತನಾದವನು ಶ್ರಾದ್ದ ಭೋಜನಕ್ಕೆ ಬರದೇ ಹೋದ್ರೆ ಶ್ರಾದ್ದ ವೇಸ್ಟ್ ಆದಾಗ ಲೆಕ್ಕ. ಇವತ್ತು ಸಾಮಾನ್ಯ ವೇಸ್ಟೇ ಆಗೋದು. ವಿದ್ಯಾವಂತರ ಶ್ರಾದ್ದಕ್ಕೆ ಹೋಗೋದೇನು ಫಸ್ಟ್ ಆಫ್ ಆಲ್? ಅದು ಹೋಗೋರೆಲ್ಲ ಎರಡು ಕಡೆ ಮೂರು ಕಡೆ ಊಟ ಮಾಡಕ್ಕೆ ತಯಾರಿರೋರು. ಮಧ್ಯೆ ಅವರು ಇಬ್ಬರು ಭಜನೆ ಬೇಕಾದ್ರೂ ತಯಾರಿರ್ತಾರೆ ಅಂತ ಸಿಗ್ತಾರೆ. ಎಲ್ಲರೂ ಆಗಿ ಕೆಲವು ಎಕ್ಸೆಪ್ಷನ್ಸ್ ಇರಬಹುದು, ಬಟ್ ತುಂಬಾ ಕಡೆಗೆ ಅದೊಂದು ವೃತ್ತಿ ಆಗಿಬಿಟ್ಟಿರೋದ್ರಿಂದ ಅಂಥವ್ರು ಊಟ ಹಾಕೋದ್ರಿಂದ ಶ್ರಾದ್ದ ಯಶಸ್ವಿ ಆಗೋದಿಲ್ಲ. ಶ್ರಾದ್ದಕ್ಕೆ ಬಿಟ್ಬಿಡಿ ಅಲಂಕಾರಕ್ಕೆ ಅಂತವ್ರು ಕರೀತಾರೆ. ಇವತ್ತಿನ ದಿವಸ ರಾಯರಲ್ಲಿ ಬರುತ್ತಲ್ಲ, ಈಗ ಅಲಂಕಾರಕ್ಕೆ ಬೇಡಿಕೆ ಎದುರ್ತಿರ್ತಾನೆ ಅವನ ಒಬ್ಬ, ಅಂತವ್ನು ಕೂಡಿಸ್ತಾನೆ. ಹೋಟೆಲ್ಗೆ ಬಂದಿರ್ತಾನೆ ಅಂತವ್ರು ಕೂಡಿಸ್ತಾನೆ. ಕೆಲವರು ಕೇಳಿ, ಇನ್ಯಾರು ಸಿಗೋದಿಲ್ಲ ಅವರೇ ಸಿಕ್ಕರು ಅಂತ ಹೇಳ್ತಾರೆ. ಇನ್ಯಾರು ಸಿಗೋದಿಲ್ಲ ಅಂತ ಕೆಲವರು, ಕೆಲವರು ಫ್ರೆಂಡ್ ಅಂತ ಕೆಲವರು, ಅಪ್ಲಿಕೇಶನ್ ಮೊದಲೇ ಹಾಕಿದ್ದ ಅಂತ ಕೆಲವರು, ಅದು ಬೇರೆ ಜೊತೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೆಲವರಿಗೆಲ್ಲ ಕೂಡ ಇಂಥ ಒಂದು ಅದು ಬಿಸಿನೆಸ್ ಆಗಿಬಿಟ್ಟಿದೆ ಈಗಿನ ಕಾಲಕ್ಕೆ. ಅದು ಕೇಳ್ತಾರೆ, ಬಹಳ ತಪ್ಪದು, ಒಂದು ಮಾಡಿದ್ದು ವೇಸ್ಟ್ ಆಗುತ್ತೆ ಅಂತ ಕೆಲವರು ಕೇಳಿದರು. ನಮಗೆ ಐದು ಜನ ಒಳ್ಳೆಯವರಿಗೆ ಸಿಗ್ತಾರೆ ಅಂತ ಕೇಳಿದರು. ಶಾಸ್ತ್ರ ಐದು ಜನ ಕೂಡಿಸ್ಬೇಕಂತ ಯಾರು ಹೇಳಿದ್ರೆ ನಿಮಗೆ? ಫಸ್ಟ್ ಆಫ್ ಆಲ್ ಇಬ್ಬರೇ ಸಾಕು, ಸ್ನೇಹಿತರು ಒಬ್ಬರೇ ಸಾಕು. ನೀವು ಜಾಗ ಫಿಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಇದ್ರೆ ಪೋಸ್ಟ್ ಖಾಲಿ ಇದೆ, ಯಾರು ಸಿಗಲಿಲ್ಲ ಅಂತ ಕನ್ನಡ ಪ್ರೈವೇಟ್ ಲೆಕ್ಚರ್ ಅಪಾಯಿಂಟ್ ಮಾಡಿಬಿಡ್ತೀರಾ? ಪೋಸ್ಟ್ ಹಾಗೆ ವೇಕೆನ್ಸಿ ಇರುತ್ತೆ ಹೊರತು ಇನ್ನೊಬ್ರು ಅಪಾಯಿಂಟ್ಮೆಂಟ್ ಬರೋದಿಲ್ಲ. ಕಾಂಪಿಟೆಂಟ್ ಪರ್ಸನ್ ಮಾತ್ರ ಅಪಾಯಿಂಟ್ ಹ್ಯಾಂಗ್ ಮಾಡಬೇಕು. ಶ್ರಾದ್ದ ಪಕ್ಷಗಳಿಗೆ ಒಳ್ಳೆಯವ್ರು ಸಿಗಲಿಲ್ಲ ಅಂದ್ರೆ ಕ್ಯಾನ್ಸಲ್ ಅಷ್ಟೇ, ಅದು ಗೊತ್ತು ಯಾರನ್ನೋ ಪುರುಷಕ್ಕೆ ಬರೋದಿಲ್ಲ. ಅದರಿಂದ ತುಂಬಾ ಜನ ಅರ್ಥ ಮಾಡಿಕೊಂಡ್ರೆ ಶ್ರಾದ್ದ ಯಶಸ್ವಿ ಯಾತಕ್ಕೆ ಆಗೋದಿಲ್ಲ. ಶ್ರಾದ್ದ ಬಿಟ್ಟವರೇ 196 ಜನ, ಮಾಡೋರಲ್ಲೂ ಕೂಡ 96 ಜನ ಅದಕ್ಕೆ ಚಿಂತದ್ದಾಗಿರುತ್ತೆ, ಅದರಿಂದ ವೇಸ್ಟ್ ಆಗುತ್ತೆ. ಮೃತೋ ಯಸ್ಯಸ್ ಅದೇ ಯಜ್ಞ ಮೃತವಾಗೋದು ಯಾವಾಗ ಹೇಳ್ತಾನೆ? ಅದಕ್ಷಿಣ, ದಕ್ಷಿಣೆ ಕೊಡದ ಯಜ್ಞ ಮಾಡಿದ್ರೆ ಅದು ಡೆಟ್ ಸ್ಯಾಕ್ರಿಫೈಸ್ ಅಂತ ವೇಸ್ಟ್, ದಾನ ಧರ್ಮ ಮಾಡಿ ಅದಕ್ಕೆ ಭೋಜನನು ಯಜ್ಞ ಅಂತ ಕರೆದಿದ್ದ. ಅದು ಊಟದ ದಕ್ಷಿಣೆ ಕೊಡೋ ಅಭ್ಯಾಸ ಬಂದಿದೆ, ಅದಕ್ಕಾಗಿ ಊಟದ ದಕ್ಷಿಣೆ ಅಂತ ಹೇಳ್ತಾರೆ. ಅದಕ್ಕೆ ಭೋಜನ ಯಜ್ಞವಾದ್ದರಿಂದ ಊಟದ ದಕ್ಷಿಣೆ ಅಂತ ಕರೀತಿರ್ತಾರೆ. ಆದ್ರೆ ಸರಿಯಾದ ದಕ್ಷಿಣೆ ಕೊಡದೆ ಹೋದ್ರೆ ಯಜ್ಞ ಹಾಳಾದಂತೆ ಲೆಕ್ಕ. ಕಾದಿ ಕಿಮು ಉದಕಂ ಪ್ರೋಕ್ತಂ ಕಿಮನ್ನಂ ಕಿಂಚ ವೈವಿಷಂ ಶ್ರಾದ್ದಶ್ಚ ಕಾಲಮಾಖ್ಯಾಹಿ ತತಃಪಿವ ಹರಸ್ವಚ. ಕಾದಿಕ್ ಮನುಷ್ಯನಿಗೆ ಗತಿ ಯಾವುದು ಅಂತ ಕೇಳ್ತಾರೆ. ಮನುಷ್ಯನಿಗೆ ದಿಕ್ ಯಾವುದು? ನಮಗೆ ಯಾರ ದಿಕ್ಕು ಅಂತಾರಲ್ಲ, ಸಂತಹ ದಿಕ್, ಸಜ್ಜನರೇ ದಿಕ್ಕು. ಅದಕ್ಕೆ ಸಮುದ್ರ ಗುರು ಭಾವಗ್ನ ರೂಪಂ ಸದಾ ರಾಯರತ್ರ ವಾಜರಾಜ್ರಿ, ಅದಕ್ಕೆ ಸೇವೆಗೆ ಹೋಗ್ತಾರೆ ಜನ ಅಂದ್ರೆ ಸಜ್ಜನರೇ ದಿಕ್ಕು. ಆಪತ್ಕಾಲದಲ್ಲಿ ನಮಗೆ ದಿಕ್ ಯಾರಾಗ್ತಾರೆ? ಸಜ್ಜನರಾಗ್ತಾರೆ. ಇನ್ನೊಂದರ್ಥ, ನಮ್ಮ ದಿಕ್ ಯಾರು ತೋರಿಸ್ತಾರೆ ಅಂದ್ರೆ ಸಜ್ಜನರು ತೋರಿಸ್ತಾರೆ. ಅವ್ರು ಹೇಗೆ ಬದುಕಿರ್ತಾರೋ ಅವ್ರು ನೋಡಿದ್ರೆ ನಾವು ಬದುಕಲಿಕ್ಕೆ ಬರುತ್ತಾ. ಆದ್ರಿಂದ ಅವರೇ ದಿಕ್ಸೂಚಿಗಳಿದ್ದಾಗೆ, ಸಜ್ಜನರೇ ದಿಕ್ಸೂಚಿಗಳು. ಮುಂದೆ ಪ್ರೋಕ್ತಂ ಅನ್ನಂ ಕಿಂಚವೈ ವಿಷಂ, ವಿಷ ಅಂದ್ರೆ ಯಾವುದು? ಪ್ರಾರ್ಥನಾ ವಿಷಂ, ಪ್ರಾರ್ಥನಾ ವಿಷಂ. ಇನ್ನೊಬ್ಬರು ಬೇಡೋದಿದೆಯಲ್ಲ ಅದು ಪ್ರಾಣ ಆಗೋದಷ್ಟು ಕಷ್ಟ ಅಂತ ಹೇಳ್ತಾರೆ. ಪ್ರಾರ್ಥನಾ ವಿಷಂ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಭಗವಂತ ಹೇಳ್ತಾನೆ, ಕರ್ಮಣ್ಯೇ ವಾಜಿಕಾರಸ್ತೇ ಮಾಫಲೇಶು ಕದಾಚನ. ಫಲ ಕೇಳೋದು ವಿಷ, ಆದ್ದರಿಂದ ಫಲ ಕೇಳೋ ಅಭ್ಯಾಸನ ಬಿಟ್ಟುಬಿಟ್ರೆ ಮನುಷ್ಯ ಆರಾಮಾಗಿರ್ಬೋದು. ಇನ್ನೊಬ್ರು ಒಂದು ಮಾತಾಡ್ತಾರೆ, ಯಾಚಕ ವೃತ್ತಿ ಎಂಬುದು ಅತ್ಯಂತ ಹೇಯ. ಯಾಚಕ ವೃತ್ತಿ ತುಂಬಾ ಕೆಟ್ಟದ್ದು, ಮನುಷ್ಯನನ್ನು ಚಿಕ್ಕದು ಮಾಡಿಬಿಡುತ್ತಂತೆ. ಯಾಚಕ ವೃತ್ತಿ ಮನುಷ್ಯನ ಚಿಕ್ಕದು ಮಾಡಿಬಿಡುತ್ತೆ, ಆದ್ದರಿಂದ ಎಂದೂ ಯಾಚಕನಾಗಬಾರದು. ಕಿಮ್ ಅಮೃತ, ಅಮೃತ ಅಂದ್ರೆ ಯಾವುದು? ಗೌಹು, ಗೋ ಅಮೃತ ಅಂತ ಕರೀತಾರೆ. ಅದಕ್ಕೆ ತಿಂದಾಕ್ಬಿಡ್ತಾರೆ ಪಾಡಿನಲ್ಲಿ, ಗೋನ ಅಮೃತ ಅದನ್ನು ತಿಂದು ಬಿಟ್ಟರಾಯ್ತು ಅಂತ. ಹಾಗಲ್ಲ, ಗೋವಿನಿಂದ ಹಾಲು ಬರುತ್ತೆ, ಹಾಡಿಂದ ಮೊಸರು ಬರುತ್ತೆ, ಅದರಿಂದ ತುಪ್ಪ ಬರುತ್ತೆ, ದೇವರು ದೀಪ ಹಚ್ಚಬಹುದು, ಮತ್ತೆ ಮಳೆ ಬೆಳೆ ಬರುತ್ತೆ, ಅದಕ್ಕೆ ಅಮೃತ ಅಂತ ಕರೀತಾರೆ ಹೊರತು ಅದನ್ನ ತಿನ್ನಬೇಕು ಅಂತ ಅರ್ಥ ಅಲ್ಲ. ಇವತ್ತು ಜನ ಹಾಗೆ ತಿಳ್ಕೊಂಡು ತಿನ್ನಾಕ್ತಾ ಇದ್ದಾರೆ, ಗೋ ಅಂದ್ರೆ ಅಮೃತ. ಸಂತೋದಿಕ್ ಶಾಸ್ತ್ರ ಬ್ರಾಹ್ಮಣ ಕಾಲ, ಬಹಳ ಇಂಪಾರ್ಟೆಂಟ್. ಶಾಸ್ತ್ರ ಯಾವಾಗ ಮಾಡಬೇಕು ಅಂತ, ಶಾಸ್ತ್ರ ಮರಣದ ಕಾಲ ಯಾವುದು? ಅದು ಬದಲೇ ಉತ್ತರ, ಮೃತತಿಥಿಯಂತೇ ಮಾಡಬೇಕು. ಅವರ ತಂದೆ ತಾಯಿ ಮಗಳಾದವರು ಎಂದು ಮೃತರಾಗಿರ್ತಾರೋ ಅವತ್ತೇ ಮಾಡಬೇಕಾದ ವಿಧಿ. ಆದರೆ ಅವತ್ತು ಮಾಡಿದ ಅದು ಒಳ್ಳೆ ಬ್ರಾಹ್ಮಣ ಸಿಕ್ಕಿರಲಿಲ್ಲ ಅಂತ ತಿಳ್ಕೊಂಬೇಡ, ಏನೋ ಮಾಡಿಬಿಟ್ಟ, ನಿರ್ವಹ ಎಲ್ಲ ಮಾಡಬೇಕು ಮಾಡಿಬಿಟ್ಟ, ಸುಮ್ಮನೆ ಇರಬೇಡ, ಒಳ್ಳೆಯವರು ಸಿಕ್ಕಾಗ ಮತ್ತೆ ಮಾಡುವ ಹೇಳಿದ್ದ. ಶ್ರೋತ್ರಿಯ ಒಳ್ಳೆ ಸಜ್ಜನರು ಜ್ಞಾನಿಗಳು ಬಂದ ಕಾಲಕ್ಕೆ ಅವಕಾಶ ಕಳ್ಕೊಂಡ್ಬಿಡ್ಬೇಡ, ಎಕ್ಸ್ಟ್ರಾ ಮಾಡು ಅಂತ ಹೇಳಿದ್ದ. ಅದಕ್ಕೇನು ತೀರ್ಥ ಶ್ರಾದ್ದ ಅಂತ ಮಾಡೋ, ಯಾತ್ರೆಗೆ ಹೋದ ಕಾಲ ಶ್ರಾದ್ದ ಯಾತಕ್ಕೆ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ದೇವತಾ ಸನ್ನಿಧಾನ ಇರುತ್ತೆ, ಗುರುಗಳ ಸನ್ನಿಧಾನ ಇರುತ್ತೆ ಅಂತ ಹೇಳಿ ಎಕ್ಸ್ಟ್ರಾ ಮಾಡೋ ಪದ್ಧತಿ ಬಂದಿದ್ದ. ಅದಕ್ಕೆ ಶ್ರಾದ್ದಸ್ಯ ಕಾಲವಾಕ್ಯ ಕಥಮ್ಮ ತಪಸ್ ಕಿಂಲಕ್ಷಣ ಪ್ರೋಕ್ತಂ, ತಪಸ್ಸು ಅಂದ್ರೆ ಏನು? ಮುಂದಿನ ಪ್ರಶ್ನೆ. ಹಿಂದೇನು ಬಂದಿತ್ತು? ಏನೋ ಯಾವ್ದನ್ನು ದೊಡ್ಡವನಾಗ್ತಾನೆ ಅಂತ ಬಂದಿತ್ತು ತಪಸ್ಸಿನಿಂದ ಅಂತ ಹೇಳಿದ್ರು. ತಪಸ್ಸು ಅಂದ್ರೆ ಏನು? ಮುಂದಿನ ಪ್ರಶ್ನೆ. ತಕ್ಷ ಉತ್ತರ ಕೊಡ್ತಾನೆ. ತಪಃ ಸ್ವಧರ್ಮ ವರ್ತಿತ್ವಂ, ತನ್ನ ಧರ್ಮದಲ್ಲಿ ನಿಷ್ಠೆಯಿಂದ ಬದುಕಿದರೆ ಅದೇ ತಪಸ್ಸು. ಸ್ವಧರ್ಮೇ ನಿಧರಂ ಶ್ರೇಯ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ. ಅದರಿಂದ ಪ್ರತಿಯೊಬ್ಬರು ಕೂಡ ತಮ್ಮ ಪಾದಿನ ಕರ್ತವ್ಯ ಕರ್ಮಗಳನ್ನು ಮಾಡೋದೆ ದೊಡ್ಡ ತಪಸ್ಸು. ನಾವೇನ್ ತಿಳ್ಕೊಂಡು ತಪಸ್ಸು ಅಂದ್ರೆ ಕಾಡಿಗೆ ಹೋಗಬೇಕು, ಅಲ್ಲಿ ಗಡ್ಡೆಗಳು ತಿಳ್ಕೊಂಡಿರಬೇಕು, ಆ ಥರ ಅದೆಲ್ಲ ತಪಸ್ಸಲ್ಲ. ಸ್ವಧರ್ಮ ವರ್ತಿತ್ವಂ, ಅದಕ್ಕೆ ಧರ್ಮವಾದನ ಕತೆ ಹೇಳ್ತಾರಲ್ಲ, ಅವನು ಕಟಕ ವೃತ್ತಿಯಲ್ಲಿದ್ದವು. ತಂದೆ ತಾಯಿಗಳ ಜೋಪಾನ ಮಾಡೋದಕ್ಕೋಸ್ಕರ ತಾನು ಆ ಮಾಂಸ ಮಾರಾಟ ಮಾಡಿಕೊಂಡು ಜೀವನ ಮಾಡಿ ಅವರು ಸೇವೆ ಮಾಡ್ತಾನೆ. ಅಪರೋಕ್ಷ ಜ್ಞಾನಿ ಆಗ್ತಾನೆ ಅದರಿಂದ. ಒಬ್ಬ ಬ್ರಾಹ್ಮಣ ತಂದೆ ತಾಯಿ ಸೇವೆ ಬಿಟ್ಟು ತಪಸ್ಸಿ ಅಂತ ಹೋಗಿರ್ತಾನೆ, ಅವರು ಅಪರೋಕ್ಷ ಜ್ಞಾನಿ ಆಗೋದೇ ಇಲ್ಲ. ತಪಸ್ಸು ಅಂತ ಹೇಳಿದ್ರೆ ಸ್ವಧರ್ಮ ವೃತ್ತಿತ್ವಂ, ತನಗೆ ಯಾವ ಧರ್ಮ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದು ತಪ್ಪದೇ ಮಾಡೋದೆ ಸ್ವಧರ್ಮ. ಮಾನಸ ದಮ ಅಂದ್ರೆ ಏನು? ಗೋಧಮಶ್ಚ ಪ್ರಕೀರ್ತಿತ, ಮನಸ್ಸು ದಮನಂ ದಮ, ಮನಸ್ಸನ್ನ ನಿಗ್ರಹ ಮಾಡೋದೇ ದಮ. ನಾಚಿಕೆ ಅಂದ್ರೇನು? ಸಿಹಿ ಅಕಾರ್ಯ ನಿವರ್ತನ, ಕೆಲಸ ಮಾಡೋದಕ್ಕೆ ಹಂಚ್ತಾರಲ್ಲ ಅದನ್ನೇ ನಾಚಿಕೆ ಅಂತ ಕರೆಯೋದು. ಕ್ಷಮಾ ದ್ವಂದ್ವ ಸಹಿಷ್ಣುತ್ವ, ಕ್ಷಮಾ ಅಂದ್ರೆ ಏನು? ಸುಖ ದುಃಖಗಳು ಬಂದಾಗ ಸುಖ ದುಃಖಕ್ಕೆ ಸಮಯ ಕೃತ್ವ ಲಾಭಾಲಾಭವು ಜಯಾಜಯ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಬದುಕೋದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಕಿಂ ಜ್ಞಾನಂ, ಜ್ಞಾನ ಅಂದ್ರೆ ಏನು? ಜ್ಞಾನಂ ತತ್ವಾರ್ಥ ಸಂಬೋಧ, ತತ್ವವನ್ನು ತಿಳ್ಕೊಳ್ಳೋದೇ ಜ್ಞಾನ. ಕಥೆ ಕಾದಂಬರಿ ಓದೋದು ಜ್ಞಾನ ಅಲ್ಲ, ತತ್ವವನ್ನು ತಿಳ್ಕೊಳ್ಳೋದೇ ಜ್ಞಾನ. ಶಮ ಅಂದ್ರೆ ಏನು? ಚಿತ್ತ ಪ್ರಶಾಂತತ. ದಯಾ ಅಂದ್ರೆ ಏನು? ಸರ್ವ ಸುಖೈಷಿತ್ವ, ಎಲ್ಲರೂ ಸುಖವಾಗಿರಲಿ ಅಂತ ಅಪೇಕ್ಷೆ ಪಡೋದೇ ದಯಾ. ಆರ್ಜವಂ ಅಂದ್ರೆ ಏನು? ಸಮಚಿತ್ತತ, ಬ್ಯಾಲೆನ್ಸ್ ಆಫ್ ಮೈಂಡ್, ಸುಖ ಬರಲಿ ದುಃಖ ಬರಲಿ ಯಾವುದೇ ತನ್ನ ಮನಸ್ಸಿನ ಹತೋಟಿಯನ್ನು ಮೀರದೆ ಇಟ್ಟುಬಿಟ್ರೆ ಅದನ್ನ ಆರ್ಜವ ಅಂತ ಕರೀತಾರೆ. ಶತ್ರು ಅಂದ್ರೆ ಯಾರು? ಕ್ರೋಧ ಸುದುರ್ಜಯ, ಕ್ರೋಧವೇ ಶತ್ರು. ಲೋಭ ಅಂದ್ರೆ ಯಾವ ಶತ್ರು ಅಂದ್ರೆ ಯಾರು? ಲೋಹನೂ ಶತ್ರುವೇ. ರೋಗ ಅಂದ್ರೆ ಯಾವುದು? ಲೋಹೋ ವ್ಯಾಧಿ ಅನಂತಕ, ಆಚೆ ಇದೆಯಲ್ಲ ಅದು ಕೊನೆಯಿಲ್ಲದ ರೋಗ ಅಂತ ಕರೀತಾರೆ. ಅದೇ ರೋಗ ಬಂದಿದೆ ಕಂಡು ಕಂಡದ್ದು ಕೇಳುತ್ತೆ ರೋಗ ಅಂತ ಹೇಳ್ತಾರಲ್ಲ, ಆಚೆಯೇ ರೋಗ. ಸಾಧು ಅಂದ್ರೆ ಯಾರು? ಸರ್ವಭೂತ ಹಿತ ಸಾಧು, ಎಲ್ಲಾ ಪ್ರಾಣಿಗಳಿಗೆ ಹಿತವಾಗಲಿ ಅಂತ ಬಯಸನೆ ಸಾಧು. ಕಠಿ ಕ್ರೂರಿ ಅಂದ್ರೆ ಯಾರು? ನಿರ್ದಯ ಸ್ಮೃತ, ಇನ್ನೊಬ್ಬ ಸಜ್ಜನರ ಏಳಿಗೆಯನ್ನು ಕಾಣದೆ ಹೋದರೆ ಸಹಿಸದೆ ಹೋದರೆ ಅವನೇ ನಿರ್ದಯ. ಕೋ ಮೋಹ, ಕೋ ಮೋಹ ಅಂದ್ರೆ ಏನು? ಧರ್ಮಜ್ಞಾನವಿಲ್ಲದೆ ಇರದೆ ಮೋಹ. ಯಾವ ಕಾಲಕ್ಕೆ ಏನು ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋದರೆ ಅದು ಮೋಹ. ಮುಂದೆ ಮಾನ, ಪ್ರತಿಷ್ಠೆ ಅಂದ್ರೇನು? ದುರಭಿಮಾನವೇ ಪ್ರತಿಷ್ಠೆ, ಆತ್ಮಾಭಿಮಾನತ. ಧರ್ಮನಿಷ್ಕ್ರಿಯ ಆಲಸ್ಯ ಅಂದ್ರೇನು? ಧರ್ಮನಿಷ್ಕ್ರಿಯತ ಆಲಸ್ಯ, ಸಂಧಾನೆ ಮಾಡಬಹುದು ಆಮೇಲೆ ಮಾಡಿದ್ರಾಯ್ತು ಅದು ಆಲಸ್ಯ. ಬರೀ ಸೋಮಾರಿತನ ಅಲ್ಲ, ಮಾಡಬೇಕಾದನ್ನು ಮಾಡದೆ ಹೋದ್ರೆ ಸೋಮಾರಿ ಅಂತಾರೆ, ಮಾಡಬೇಕಾದನ್ನು ಮಾಡದೆ ಹೋದ್ರೆ ಸೋಮಾರಿ ಅಂತಾರೆ ಹೊರತು ಏನು ಮಾಡದೆ ಹೋದ್ರೆ ಬೇರೆ. ಕೆಲವು ಕಾಫಿ ತಕ್ಷಣ ಕುಡಿದ್ಬಿಡ್ತಾರೆ, ತೀರ್ಥ ತಗೊಂಡ್ರೆ ಬಂದೇ ಬಂದೆ ಅಂತ ಓಡಾಡ್ತಿರ್ತಾರೆ, ದಿಲ್ಲಿಯಿಂದ ಓಡಾಡ್ತಿರ್ತಾರೆ. ಕಾಫಿ ಅಂದ್ರೆ ಆರೋ ಹೋಗಿದ್ರೆ ಮುಚ್ಚಿ ಕುಡಿದ್ಬಿಡ್ಬೇಕಲ್ಲ, ತೀರ್ಥ ಆರೋ ಹೋದ್ರೆ ಪರವಾಗಿಲ್ಲ, ಅದಕ್ಕೇನು ದೊಡ್ಡದಲ್ಲ. ಆದ್ರೆ ಕಾಫಿ ಆರಬಾರದು. ಅದಕ್ಕೆ ಧರ್ಮವನ್ನ ಯಾವನು ಸರಿಯಾದ ಕಾಲಕ್ಕೆ ಆಚರಣೆ ಮಾಡೋದಿಲ್ಲ ಅದು ಆಲಸ್ಯ ಅಂತ ಕರೀಬೇಕು. ಇವತ್ತು ಸಂಧ್ಯಾವನ್ನ ಎಚ್ಚರ ಮಾಡ್ತಾರೆ, ಬೆಳಗಿನ ಸಂಧ್ಯಾವನಿಗೆ ಸೂರ್ಯ ಹುಟ್ಟಿಬಿಟ್ಟಿರ್ತಾರೆ, ಸಾಯಂಕಾಲ ಸೂರ್ಯ ಮುಳುಗೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಅಂದ್ರೆ 9 ಗಂಟೆ ಸೈನ್ ಮಾಡೋದು, ರಾತ್ರಿ 7 ಗಂಟೆ ಮತ್ತೆ ಹೋಗೋದು, ವರ್ಕಿಂಗ್ ಅವರ್ಸ್ ಅಲ್ಲಿ ಆಬ್ಜೆಕ್ಟ್ ಇದ್ದಾಗ ಉಪಯೋಗ ಇಲ್ಲದ್ರಿಂದ ಅದು ಆಲಸ್ಯ ಅಂತ ಕರೀತಾರೆ. ಮುಂದೆ ಇನ್ನೊಂದು ಮಾತು ಹೇಳ್ತಾರೆ, ಶೋಕ ಅಂದ್ರೆ ಏನು? ಅಜ್ಞಾನವೇ ಶೋಕ, ತಿಳುವಳಿಕೆ ಇಲ್ದಿರೋದೆ ಶೋಕ. ಅಯ್ಯೋ ಗೊತ್ತಾಗೋದಿಲ್ವಲ್ಲ, ಅಯ್ಯೋ ಗೊತ್ತಾಗೋದಿಲ್ವಲ್ಲ ಕನೆಕ್ಟೆಡ್, ಅಯ್ಯೋ ಗೊತ್ತಾಗೋದಿಲ್ವಲ್ಲ. ಶೋಕ ಅಂದ್ರೆ ಗೊತ್ತಾಗದಿರಬೇಕೇ ಶೋಕ. ಮನುಷ್ಯ ಯಾತ ಕಳುತ್ತಾನೆ ಅಂದ್ರೆ ಅಜ್ಞಾನ ಎತ್ತಾಗ ಕಳುತ್ತಾನೆ, ಜ್ಞಾನ ಎತ್ತಾಗ ನಗುತ್ತಾನೆ. ಕಿಮ್ ಸ್ಥೈರ್ಯ ವಿಷಯ ಆತರ್ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಆತರ್ ಬರೋದಿಲ್ಲ, ಡಲ್ಲ ಕೂತಿರ್ತಾರೆ ಪಾಪ. ಅಜ್ಞಾನ ಅವ್ರು ಖುಷಿಯಿಂದ ಬರೀತಿರ್ತಾರೆ, ಜ್ಞಾನ ಪಟ 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 ಬರದಾಗ್ತಿರ್ತಾರೆ. ಸೊ ಶೋಕಕ್ಕೂ ಆನಂದಕ್ಕಿರೋ ವ್ಯತ್ಯಾಸ ಅಷ್ಟೇನೆ. ಸ್ಥೈರ್ಯ ಅಂದ್ರೆ ಏನು? ಸ್ವಧರ್ಮೇ ಸ್ಥಿರತಾ ಸ್ಥೈರ್ಯ, ಎಂಥ ಪ್ರಸಂಗ ಬರಲಿ ತನ್ನ ಧರ್ಮವನ್ನು ಬಿಡೋದಿಲ್ಲ ಅನ್ನೋ ನಿಶ್ಚಯ ಇದ್ರೆ ಅದನ್ನ ಧೈರ್ಯ ಅಂತ ಕರೀತಾರೆ. ಧೈರ್ಯ ಅಂದ್ರೆ ಏನು? ಇಂದ್ರಿಯ ನಿಗ್ರಹ. ಸ್ಥಾನ ಅಂದ್ರೆ ಏನು? ಮನೋಮಲ ತ್ಯಾಗ. ಮನಸ್ಸಿನ ಕೊಳೆಯಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರಗಳನ್ನು ಬಿಡದೆ ಸ್ನಾನ. ಅದನ್ನೇ ದಾಸರು ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ಅಂತ ಹೇಳ್ತಾರೆ. ಮಲವ ತೊಳೆಯಬಲ್ಲರಲ್ಲದೆ ಮನವ ತೊಳೆಯಬಲ್ಲರೆ ಅಂತ ಕೇಳ್ತಾರೆ. ನಾವು ತೀರ್ಥಯಾತ್ರೆಗೆ ಹೋಗಿ ಸ್ನಾನ ಮಾಡ್ತೇವೆ, ಬೈ ಕೊಳೆ ಹೋಗಬಹುದೇ ಹೊರತು ಮನಸ್ಸಿನ ಕೊಳೆ ಹೋಗುತ್ತಾ? ನಿಮಗೆ ಬೈ ಕೊಳೆ ಹೋಗಲಿಕ್ಕೆ ಹೊರಗಿನ ಸ್ಥಾನ, ಮನಸ್ಸಿನ ಕೊಳೆ ಹೋಗಲಿಕ್ಕೆ ಜ್ಞಾನ ಸ್ಥಾನ. ನಿಜವಾದ ಸ್ಥಾನ ಅಂದ್ರೆ ಕೊಳೆ ತೆಗೆದುಹಾಕುವಿಕೆ. ಮನೋಬಲ ತ್ಯಾಗ, ಮನಸ್ಸಿನ ಕೊಳೆ ಹೋಗಬೇಕು. ದಾನಮ್ಮಯಿ ಭೂತ ರಕ್ಷಣ, ದೊಡ್ಡ ದಾನ ಯಾವುದು ಅಂದ್ರೆ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡು. ಕ ಪಂಡಿತ, ಪಂಡಿತ ಅಂದ್ರೆ ಯಾರು? ಧರ್ಮಜ್ಞ ಪಂಡಿತ. ಧರ್ಮ ಬಿಡ ಅಂತ ಹೇಳೋದೇ ಪಂಡಿತ ಅಂತ ಆಗ್ಬಿಡ್ತಾನೆ. ಬರೀ ಧರ್ಮ ಬಿಟ್ಟು ಬಿಡಿ ಅಲ್ಲ, ಧರ್ಮ ತಿಳಿದವನು ಪಂಡಿತ. ನಾಸ್ತಿಕ ಮೂರ್ಖ ಅಂದ್ರೆ ಯಾರು? ನಾಸ್ತಿಕೋ ಮೂರ್ಖ ಉಚ್ಯತೆ. ಮೂರ್ಖರನ್ನು ನಾಸ್ತಿಕರು ಅಂತ ಕರೀತಾರೆ. ನಾಸ್ತಿಕೋ ಮೂರ್ಖ ಉಚ್ಯತೆ. ಮೂರ್ಖ ಅಂದ್ರೆ ತಿಳುವಳಿಕೆ ಇರದವನು. ದೇವರಿಲ್ಲ, ಧರ್ಮ ಇಲ್ಲ ಅಂತ ಹೇಳ್ತಾನಲ್ಲ, ಇಷ್ಟಾರ ಜ್ಞಾನ ಬೇಡ ನನಗೆ. ದೇವರಿಲ್ಲದೆ ಹೋದ್ರೆ, ಧರ್ಮ ಇಲ್ಲದೆ ಹೋದ್ರೆ ಮನುಷ್ಯ ಇಲ್ಲಿರ್ತಿದ್ದ, ಜಗತ್ತು ಇಲ್ಲಿರ್ತಿತ್ತು. ಆ ತಿಳುವಳಿಕೆ ಇಲ್ಲ, ಅದರಿಂದ ಮೂರ್ಖ ಅಂತ ಕರೀತಾರೆ. ನಾಸ್ತಿಕೋ ಮೂರ್ಖ ಉಚ್ಯತೆ. ಕಾಮಹ ಸಂಹರತ, ಸಂಹರ ಸಂಸಾರ ಹೇತುತ್ಯ. ಸಂಸಾರ ಕಾರಣ ಯಾವುದು ಅಂದ್ರೆ ಕಾಮ. ಮತ್ಸರ ಯಾವುದು ಅಂದ್ರೆ ಹೃತ್ತಾಪ. ಇನ್ನೊಬ್ಬರ ಏಳಿಗೆಯನ್ನು ಕಂಡು ಹೊಟ್ಟೆ ಉರ್ಕೋತಾನಲ್ಲ, ಅದನ್ನ ಮತ್ಸರ ಅಂತ ಕರೀತಾರೆ. ಗೋ ಅಹಂಕಾರ ಇತಿ ಪ್ರೋಕ್ತ. ಅಹಂಕಾರ ಅಂದ್ರೆ ಏನು? ಮಹಾ ಅಜ್ಞಾನಂ ಅಹಂಕಾರ. ಭಾರಿ ತಿಳುವಳಿಕೆ ಇಲ್ಲದೇ ಅಹಂಕಾರ. ಧರ್ಮ ದಂಭ ಅಂದ್ರೆ ಏನು? ಧರ್ಮೋ ಧರ್ಮ ಧ್ವಜೋಚ್ಛ್ರಯ. ನಾನ್ ಧರ್ಮ ಮಾಡ್ತೇನೆ ಅಂತ ಕೊಚ್ಚುತ್ತಾನಲ್ಲ, ಅದನ್ನ ದಂಭ ಅಂತ ಕರೀತಾರೆ. ದಾನ ದೈವಂ ಪರಂ ಪ್ರೋಕ್ತಂ. ದೇವರಲ್ಲಿ ಭಕ್ತಿ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ದಾನ ಫಲಂ ಪ್ರೋಕ್ತಂ. ವೈಶುನ್ಯ ಅಂದ್ರೆ ಏನು? ಪರದೂಷಣ. ಇನ್ನೊಬ್ಬರು ಚಾಡಿ ಹೇಳ್ತಾರಲ್ಲ, ಅದು ವೈಶುನ್ಯ ಅಂತ ಕರೀತಾರೆ. ಅವನು ಹಾಗೆ ಈಗ ರಾತ್ರಿ ಜನ ಒಂದೇ ಕೆಲಸ ಅವ್ರಿ, ಯಾರ್ಯಾರು ಏನ್ ಮಾಡ್ತಾರೆ ಅಂತ ಹೇಳೋದು, ಅವರಿಗೆ ಶಿಕ್ಷೆ ಕೊಡಿಸೋದು, ಎಂಜಾಯ್ ಮಾಡೋದು. ತಪ್ಪೋದು. ಇನ್ನೊಬ್ಬರು ದೋಷ ಹೇಳೋದಕ್ಕೆ ಹೋಗಬೇಡಿ. ಪ್ರಸಂಗ ಬರದ ಹೊರತು ಪ್ರಸಂಗವನ್ನು ಹೇಳಬೇಕಾಗತ್ತೆ, ಅನಿವಾರ್ಯ. ಅದಕ್ಕೆ ನಿಷ್ಕಾರಣವಾಗಿ ಹೇಳಬಾರದು. ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನ ಏಷಾಂ ನಿತ್ಯ ವಿರುದ್ಧಾನ ಕಥಮೇಕತ್ರ ಸಂಗಮ. ಒಳ್ಳೆ ಪ್ರಶ್ನೆ ಇದು. ಧರ್ಮ, ಅರ್ಥ, ಕಾಮ ಮೂರನ್ನು ಕೂಡ ಒಟ್ಟಿಗೆ ಸಾಧಿಸಬೇಕು ಅಂದ್ರೆ ಏನ್ ಮಾಡಬೇಕು? ಧರ್ಮ, ಅರ್ಥ, ಕಾಮ ಒಂದಕ್ಕೊಂದು ವಿರುದ್ಧ. ಅವು ಧರ್ಮಾಚರಣೆ ಮಾಡಿದರೆ ಸ್ವೇಚ್ಛಾಚಾರ ಮಾಡಕ್ ಬರೋದಿಲ್ಲ, ಧರ್ಮಾಚರಣೆ ಮಾಡಿದರೆ ದುಡ್ಡು ಬರೋದಿಲ್ಲ, ದುಡ್ಡು ಬಂದಿದ್ರೆ ಧರ್ಮ ಬಿಟ್ಟಿರ್ತಾನೆ. ಒಂದಕ್ಕೊಂದು ಲಿಂಕೇ ಇಲ್ಲ. ಈ ಮೂರು ಒತ್ತಿಗೆ ಆಗೋದು ಯಾವಾಗ ಅಂತ ಪ್ರಶ್ನೆ. ಅಷ್ಟು ಉತ್ತರ ಕೊಡ್ತಾನೆ. ಮನೇಲಿ ಒಳ್ಳೆಯ ಹೆಂಡತಿ ಇದ್ರೆ ಮೂರು ಆಗುತ್ತೆ ಅಂತ ಹೇಳ್ತಾನೆ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಈ ಮೂರು ಆಗಬೇಕಾದ್ರೆ ಮನೇಲಿ ಒಳ್ಳೆಯ ಹೆಂಡತಿ ಇದ್ರೆ ಸಾಧ್ಯ, ಇಲ್ಲೋದ್ರೆ ಆಗೋದಿಲ್ಲ. ಅಕ್ಷಯೋ ನರಕಕ್ಕೇನ ಪ್ರಾಪ್ಯತೆ ಪರತರ್ಷಭ. ಧರ್ಮರಾಜ, ಶಾಶ್ವತವಾದ ನರಕ ಯಾತ್ರಿಂದ ಬರುತ್ತೆ? ಶಾಶ್ವತವಾದ ನರಕ ಅಂದಂತ ಬರುತ್ತೆ. ಅದರಿಂದ ಅದು ಯಾವುದರಿಂದ ಬರುತ್ತೆ ಅಂದ್ರೆ ಧರ್ಮರಾಜ ಹೇಳ್ತಾನೆ, ಬ್ರಾಹ್ಮಣಂ ಸ್ವಯಮಾಹೂಯ ಯಾಜಮಾನಂ ಅಕಿಂಚನಂ ಪಶ್ಚಾನ್ ನಾಸ್ತೀತಿ ಯೋ ಬ್ರೂಯಾತ್ ಸೊ ಅಕ್ಷಯಂ ನರಕಂ ವ್ರಜೆ. ಒಬ್ಬನ್ನ ಬನ್ನಿ ಮನೆಗೆ ಆಚಾರ್ಯ ಅಂತ ಕರೆಯೋದು, ಒಂದ್ಮೇಲೆ ಯಾರು ಕರೆದಿದ್ರೆ ಹೋಗ್ಲಿ ಅಂತ ಕೇಳೋದು. ಹೀಗೆ ಮಾಡಿದ್ರೆ ಅವನ ಶಾಶ್ವತ ನರಕ ಸಿಗುತ್ತೆ. ಅವನಾಗಿ ತಾನಾಗಿ ಬಂದ್ರೇನೆ ಗೌರವ ಕೊಟ್ಟು ಹೇಳಬೇಕು. ತಾನೇ ಕರೆದಿದ್ದಾನೆ ಮತ್ತೆ ಅವಮಾನ ಮಾಡಿಬಿಡ್ತಾನಲ್ಲ, ಅದು ದೊಡ್ಡ ದೋಷ, ಹಾಗೆ ಮಾಡಬಾರದು. ವೇದೇಶು ಧರ್ಮಶಾಸ್ತ್ರೇಶು ಮಿಥ್ಯಾ ವೈ ಯೋ ಜಿಜಾತಿಷು ದೇವೇಶು ಪಿತೃಧರ್ಮೇಶು ಸೋಕ್ಷಯಂ ನರಕಂ ವ್ರಜೆ. ದೇವತೆಗಳಲ್ಲಿ, ವೇದಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಯಾವನು ಅವನು ಸುಳ್ಳು ಅಂತ ಕರೀತಾನೆ ಅವನು ನರಕಕ್ಕೆ ಹೋಗ್ತಾನೆ. ಇನ್ನೊಂದು, ವಿದ್ಯಮಾನೇ ಧನೇ ಲೋಭಾ ದಾನಭೋಗ ವಿವರ್ಜಿತ ಪಶ್ಚಾನ್ ನಾಸ್ತೀತಿ ಯೋ ಬ್ರೂಯಾತ್ ಸೊ ಅಕ್ಷಯಂ ನರಕಂ ವ್ರಜೆ. ವಿದ್ಯಮಾನೇ ಧನೇ, ಸಾಕಷ್ಟು ಸಂಪತ್ತಿದೆ, ಇಷ್ಟಾದ್ರೂ ಕೂಡ ಅವನ ಅನೇವರೇನು ಗೊತ್ತಾ? ದಾನ ಭೋಗ ವಿವರ್ಜಿತ. ಇನ್ನೊಬ್ರಿಗೆ ಕೊಡೋದಿಲ್ಲ, ತಾನೇ ಎಂಜಾಯ್ ಮಾಡೋದಿಲ್ಲ. ದುಡ್ಡು ನೋಡೋದು ಮತ್ತೆ ಬಾಲಾಕೋದಷ್ಟೇ. ಬಾಳು ತೆಗೆಯೋದು ನೋಡೋದು ಅಪ್ಪ ಇದೆ ಅಂತ ಮತ್ತೆ ಬಾಲಾಕು, ತೆಗೆಯೋದು ಮತ್ತೆ ಇಡೋದು, ಪಾಸ್ಬುಕ್ ನೋಡೋದು ಮತ್ತೆ ಮುಚ್ಚಿಡೋದು, ಪಾಸ್ಬುಕ್ ಮತ್ತೆ ಮುಚ್ಚಿಡೋದು, ಏನು ಉಪಯೋಗ ಇಲ್ಲ. ದಾನ ಧನದ ಫಲ ಇಲ್ಲ, ಇನ್ನೊಬ್ರಿಗೆ ಕೊಡಬೇಕು, ಇಲ್ಲ ತಾನು ಉಪಯೋಗ ಮಾಡಬೇಕು. ಇಲ್ಲ ಹೋದ್ರೆ ದಾಸೆ ಆಗಬೇಕು, ಮುರಿಯ ತ್ಯಾಗ. ಅದಕ್ಕೆ ಇನ್ನೊಬ್ರಿಗೆ ಕೊಡೋದಂತೂ ಗೊತ್ತಿಲ್ಲ. ಕೆಲವರು ತಾನು ತಿನ್ನೋದಿಲ್ಲ, ದುಡ್ಡಿರುತ್ತೆ, ಕಷ್ಟಪಟ್ಟು ನಡ್ಕೊಂಡು ಬೇಕಾದ್ರೆ ಹೋಗ್ತಾನೆ, ಹತ್ತೋದಿಲ್ಲ. ಯಾಕಂದ್ರೆ ದುಡ್ಡು ಹೋಗಿಬಿಡುತ್ತೆ, ಇವನ್ನು 10 ರೂಪಾಯಿ ಹೋಗುದು ರಿಕ್ಷಾ ಕೊಟ್ರೆ ಅವ್ರು 1000 ರೂಪಾಯಿ ಇದೆ, 10 ರೂಪಾಯಿ ಹೋಗಿಬಿಡುತ್ತೆ. 10 ರೂಪಾಯಿ ಕಪ್ಪ ಉಳಿಸ್ಕೊಂಡು ಏನು ಮಾಡ್ತೀವಿ ಗೊತ್ತಿಲ್ಲ. ಪಾಟ್ ಟ್ಯಾಕ್ಸ್ ಗೊತ್ತೇ ಇಲ್ಲ, ಏನೋ ಪರ್ಪಸ್ ಇದ್ರೆ ಸರಿ, ಪರ್ಪಸ್ಸೇ ಇಲ್ಲ, ದುಡ್ಡು ಖರ್ಚಾಗಬಾರ. ಇಂಥ ಭಾವನೆ ಇದ್ರೆ ಇನ್ನೊಬ್ಬರಿಗೆ ಕೊಡಲಿಲ್ಲ, ತಾನು ಉಪಯೋಗಿಸಲಿಲ್ಲ, ಬಿಟ್ಟು ಹೋಗ್ತಾನೆ. ಅದು ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾರೆ, ಅತಿ ದೊಡ್ಡ ದಾನಿ ಯಾರು ಅಂತ ಪ್ರಶ್ನೆ. ಬಹಳ ದೊಡ್ಡ ದಾನ ಮಾಡೋನು ಯಾರು ಅಂದ್ರೆ ಏನು ಕೊಡದೇ ಇರೋನು. ಯಾಕೆಂದ್ರೆ ಎಲ್ಲ ಕೊಟ್ಟು ಹೋಗ್ತಾರಲ್ಲ, ಆಮೇಲೆ ಏನು ಕೊಡದೆ ಆಮೇಲೆ ಎಲ್ಲ ಕೊಡ್ತಾನೆ. ಇದು ಸಮಸ್ಯೆ ಅಂತ ಕೇಳಿ, ಯಾರದೋ ಬರುತ್ತಲ್ಲ ಪೇಪರ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ, ಸಾವಿರಾರು ಕೋಟಿ ರೂಪಾಯಿ ಹಣ ಬಿದ್ದರೆ ಮೂರಾಕ್ ದಿವಸ ಗೊತ್ತೇ ಇರೋದಿಲ್ಲ. ಹೊಟ್ಟಪ್ಪ ವಾಸಿ ಬಂದ್ರೆ ಗೊತ್ತಾಗ ಪಕ್ಕದ ಮನೆಯವರಿಗೆ ಹಣ ಇದೆ, ಜನ ಇಲ್ಲ ಅವನಿಗೆ ತಗೊಂಡು ಏನ್ ಮಾಡ್ತೀರಿ. ಅದೇ ಜನ ಇದ್ದಿದ್ರೆ ವ್ಯಾಪಾರ ಎರಡು ಆಗ್ತಿತ್ತು. ಆದ್ರಿಂದ ಯಾರು ಹಣ ಇದ್ದ ಕಾಲಕ್ಕೆ ಸದ್ವಿನಿಯೋಗ ಮಾಡೋದಿಲ್ಲ ಅದು ಶಾಶ್ವತ ನರಕಕ್ಕೆ ಹೋಗ್ತಾನೆ. ಎಷ್ಟೋ ದಿನ ನಾವೇ ನೋಡ್ತೇವೆ, ಸತ್ತು ಮೂರಾಕ್ ದಿವಸವರೆಗೂ ಸುದ್ದಿನೂ ಬರೋದಿಲ್ಲ ಅಂತ ಎಷ್ಟು ಪಾಪ ಗೊತ್ತಾ, ಅದು ಲೋಕಕ್ಕೆ ಕೆಟ್ಟದು, ಅವರಿಗೆ ಕೆಟ್ಟದು, ವಿಚಿತ್ರ ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇನ್ನೊಬ್ರು ಬಂದು ಇಲ್ಲಿ ಕೊಡಬೇಕಾಗುತ್ತೋ ಅಂತ ಹೇಳಿ ಯಾವ ಸಂಬಂಧನೇ ಇಟ್ಕೊಂಡಿರೋದಿಲ್ಲ ಅಂತ ಪಾಪಿಗಳಿರ್ತಾರೆ. ರಾಜನ್ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನ ವ ಬ್ರಾಹ್ಮಣ್ಯಂ ಏನ ಭವತಿ ಪ್ರೌಢೇತ ಸುನಿಶ್ಚಿತಂ. ಒಳ್ಳೆ ಪ್ರಶ್ನೆ ಇದೆ ಧರ್ಮರಾಜ, ಬ್ರಾಹ್ಮಣ್ಯ ಅಂದ್ರೆ ಏನು? ಕುಲೇನ ಹುಟ್ಟಿನಿಂದ ಬರುತ್ತೋ, ವೃತ್ತೇನ ನಡತೆಯಿಂದ ಬರುತ್ತೋ, ಸ್ವಾಧ್ಯಾಯೇನ ಊದಿನಿಂದ ಬರುತ್ತೋ, ಶ್ರುತೇನ ಪಾಠ ಹೇಳ್ಕೊಟ್ರೆ ಬರುತ್ತೋ ಅಂತ ಕೇಳ್ತಾರೆ. ಬ್ರಾಹ್ಮಣ್ಯ ಯಾವುದರಿಂದ ಬರುತ್ತೆ? ಓದೋದು, ಹೇಳ್ಕೊಡೋದು, ಅಧ್ಯಯನ ಮಾಡೋದು, ಒಳ್ಳೆ ರೀತಿ ಬದುಕೋದು, ಯಾವುದು ಬ್ರಾಹ್ಮಣ್ಯ? ಇವತ್ತು ಮೋಸ್ಟ್ ರಿಲೆವೆಂಟ್ ಕ್ವಶನ್ ಇದೆ. ಕಷ್ಟ ಉತ್ತರ ಕೊಡ್ತಾರೆ, ಯಕ್ಷ ಇದು ಯಾವ್ದರಿಂದ ಬ್ರಾಹ್ಮಣ್ಯ ಬರೋದ್ರೆ? ಬ್ರಾಹ್ಮಣ್ಯ ಬರೋದು ಒಂದರಿಂದಾನೆ, ವೃತ್ತಂ ಯತ್ನೇನ ಸಂರಕ್ಷ್ಯಂ ವೃತ್ತಮೇವ ನ ಸಂಶಯ. ಒಳ್ಳೆ ನಡತೆ ಇದ್ರೆ ಅವನೇ ಬ್ರಾಹ್ಮಣ, ಬಹಳ ಮುಖ್ಯ ಇದೆ. ಮತ್ತು ನೂರಾರು ಜನ ಕತ್ತೆ ಕೆಡ್ತಲ್ಲ, ಉತ್ತರ ಇದೆ. ಒಬ್ಬ ಶೂದ್ರ ಇದ್ದಾನೆ, ಒಂದು ಮೋಸ ವಂಚನೆ ಗೊತ್ತೇ ಇಲ್ಲ ಅವನಿಗೆ, ನಿಜವಾಗ್ಲೂ ಅವನು ಬ್ರಾಹ್ಮಣ ಸೋಲ್ ಅಂತ ಅರ್ಥ. ಬ್ರಾಹ್ಮಣ ಸೋಲ್, ಬ್ರಾಹ್ಮಣ ಬರೀ ಮೋಸನೇ ಮುಳುಗಿರ್ತಾನೆ, ಯಾವಾಗ ಕೂಡ ಯಾರ ಮನೆ ಮುಳಿಯಿತು ಅಂತ ನೋಡ್ತಿರ್ತಾನೆ. ಅದಲ್ಲ ಅದು ನಿಜವಾದ ಬ್ರಾಹ್ಮಣ. ಕುಲದಲ್ಲಿ ಬ್ರಾಹ್ಮಣ ಹೌದು, ಜಾತಿಯಲ್ಲಿ ಬ್ರಾಹ್ಮಣ ಹೌದು, ಓಜದ ಬ್ರಾಹ್ಮಣ ಹೌದು, ಇವೆಲ್ಲ ಮುಖ್ಯ ಬ್ರಾಹ್ಮಣರಲ್ಲ. ಯಾವನು ತನ್ನ ಚಾರಿತ್ರ್ಯ ಕಾಪಾಡಿಕೊಡ್ತಾನೆ ಅವನು ಸರಿಯಾದ ಬ್ರಾಹ್ಮಣ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಶಾಸ್ತ್ರ ಕೊಟ್ಟ ಉತ್ತರ. ಅದಕ್ಕೆ ಆಚಾರ ಹೇಳ್ತಾರೆ, ನಿಜವಾದ ಬ್ರಾಹ್ಮಣ್ಯ ಅಂದ್ರೆ ಸ್ವರೂಪದ ಬ್ರಾಹ್ಮಣ್ಯ ಬೇರೆ, ದೇಹದ ಬ್ರಾಹ್ಮಣ್ಯ ಬೇರೆ. ದೇಹದ ಬ್ರಾಹ್ಮಣ್ಯ ಹುಟ್ಟಿನಿಂದ ಬರುತ್ತೆ, ಸ್ವರೂಪದ ಬ್ರಾಹ್ಮಣ್ಯ ಯಾವಾಗಲೂ ಇರುತ್ತಾದ್ರಿಂದ ಅವನು ಎಲ್ಲೇ ಹುಟ್ಟಿದ್ರು ಕೂಡ ಸ್ವರೂಪ ಬ್ರಾಹ್ಮಣನಾಗಿದ್ರೆ ಎಲ್ಲಿ ಹುಟ್ಟಿದ್ರು ಬ್ರಾಹ್ಮಣ ಅಂತ ಇರ್ತಾನೆ. ಆದ್ರೆ ಬರೀ ಟೆಂಪರರಿ ಬ್ರಾಹ್ಮಣ ಅಂದ್ರೆ ಅವನು ಹೆಸರಿಗಷ್ಟೇ ಬ್ರಾಹ್ಮಣ, ಉದರ ವೈರಾಗ್ಯ ಬಿದು ಅಷ್ಟೇ, ಏನು ಕೆಲಸಕ್ಕೆ ಬರೋದಿಲ್ಲ. ಇದೆಲ್ಲ ಆಧುನಿಕರು ಹೇಳೋ ಮಾತುಗಳು ಇವೆಲ್ಲ ಕೂಡ. ಇಲ್ಲಿ ಬ್ರಾಹ್ಮಣದ ಏನೋ ಮಾಡ್ತಾರೆ, ಏನ್ ಜಾತಿ ಏನ್ ಕೊಟ್ಟಿದ್ದಾರೆ ಅಂತ ಬೈತಿರ್ತಾರೆ. ಮಹಾಭಾರತ ಓದಿ, ಅಲ್ಲಿ ಒಪ್ಪೇ ಇಲ್ಲ. ಪಟ್ಟಪಾಲು ಹೆಸರಿಗೆ ಬ್ರಾಹ್ಮಣ ಅವರು ಒಪ್ಪಿಲ್ಲ, ಹುಟ್ಟಿನಿಂದ ಬ್ರಾಹ್ಮಣ ಅಂತ ಒಪ್ಪಿಲ್ಲ. ಅವೆಲ್ಲ ಬೇಕು ಇಲ್ಲ ಅಂತಲ್ಲ, ದೇ ಆರ್ ನಾಟ್ ಫೈನಲ್. ಫೈನಲ್ ಅಂದ್ರೆ ನಿಜವಾಗ್ಲೂ ನಡತೆ ಇರಬೇಕು ಅವರಿಗೆ, ಒಳ್ಳೆ ಸದಾಚಾರ ಇರಬೇಕು, ಸದ್ವಿಚಾರ ಇರಬೇಕು, ಒಳ್ಳೆಯ ಚಾರಿತ್ರ್ಯ ಕಾಪಾಡಿಕೊಡಬೇಕು, ಅವನು ಬ್ರಾಹ್ಮಣ. ಪ್ರಿಯಚನವಾದಿ ಕಿಂಬ್ಲಭತೆ, ಒಳ್ಳೆಯವಳು ಮಾತಾಡ್ತಾನೆ, ಏನ್ ಸಿಗುತ್ತೆ ಅವನಿಗೆ? ಎಲ್ಲರೂ ಮೆಚ್ಚುತ್ತಾರೆ. ವಿಮೃಚನ ಕಾರ್ಯಕರ ಕಿಂಬ್ಲಭತೆ, ಒಳ್ಳೆ ಯೋಚನೆ ಮಾಡಿ ಕೆಲಸ ಮಾಡ್ತಾನಲ್ಲ ಅವನಿಗೇನು ಬರುತ್ತೆ? ಅಧಿಕಂ ಜಾಯತೆ, ಮೇಲ್ಮೇಲೆ ಹೋಗ್ತಾ ಬರ್ತಾನೆ. ಬಹುಮಿತ್ರಕರ ಕಿಂಬ್ಲಭತೆ, ತುಂಬಾ ಜನ ಸ್ನೇಹಿತರಿದ್ರೆ ಏನಾಗುತ್ತೆ? ಸುಖಂ ವತತೆ, ಸುಖವಾಗಿರ್ತಾನೆ. ಧರ್ಮರಥ ಕಿಂಬ್ಲಭತೆ ಕಥೆಯ, ಧರ್ಮಾಚರಣೆ ಮಾಡಿದ್ರೆ ಏನು ಬರುತ್ತೆ ಅಂದ್ರೆ ಸದ್ಗತಿ ಸಿಗುತ್ತೆ. ಒಂದೊಂದು ಪ್ರಶ್ನೆಗೂ ಉತ್ತರ ಕೊಟ್ಟ. ಮನೆಯ ಒಂದು ಕೇಳ್ತಾನೆ, ಕಿಮ ಆಶ್ಚರ್ಯಂ ಧರ್ಮರಾಜ, ಜಗತ್ತಿನಲ್ಲಿ ದೊಡ್ಡ ಆಶ್ಚರ್ಯ ಯಾವುದು? ಜಗತ್ತಿನಲ್ಲಿ ದೊಡ್ಡ ಆಶ್ಚರ್ಯ ಯಾವುದು? ತಕ್ಷ ಉತ್ತರ ಕೊಡ್ತಾನೆ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯ ವತಃಪರಂ. ದಿನ ಬೆಳಗಾದ್ರೆ ಅಹನಿ ಅಹನಿ, ಪ್ರತಿ ದಿವಸವೂ ಕೂಡ ಜನ ಸಾಯ್ತಾನೇ ಇರ್ತಾರೆ, ಇವನು ನೋಡ್ತಾನೇ ಇರ್ತಾನೆ. ಅಯ್ಯೋ ಸತ್ತ, ಇವನು ಸತ್ತ, ಅವನು ಸತ್ತ, ಇವನು ಸತ್ತ, ಅವನು ಸತ್ತ, ತಾನೂ ಸಾಯ್ತೇನೆ ಅಂದ್ಕೊಳ್ಳೋದೇ ಇಲ್ಲವಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾನೆ. ಇದು ನಿಜವಾಗ್ಲೂ ವಂಡರ್, ಗ್ರೇಟೆಸ್ಟ್ ವಂಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾನೆ. ಇದು ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಲ್ಲ, ಇದು ಇದು ಓನ್ಲಿ ವಂಡರ್ ಆಫ್ ದಿ ವರ್ಲ್ಡ್ ಅಂದ್ರೆ ಅದೇನೆ. ಇವತ್ತು ಮನುಷ್ಯ ನೋಡ್ತಿರೋದು ಹಾಗೇನೆ, ಕಣ್ಣಾರೆ ಕಾಣ್ತಾನೆ, ಈ ಕಳ್ಳನ ಹಿಡಿದು ಹೊಳ್ಕೊಂಡೋಗ ನೋಡ್ತಾನೆ, ಮತ್ತೆ ಕಳ್ಳತನ ಮಾಡ್ತಾನೆ, ಕೊಲೆಗಾಡಕನ ಹ್ಯಾಂಗ್ ಮಾಡೋ ನೋಡ್ತಾನೆ, ಮತ್ತೆ ಕೊಲೆ ಮಾಡ್ತಾನೆ, ಸಾಯೋರು ನೋಡ್ತಾನೆ, ತಾನು ಸಾಯೋದೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಇದು ದೊಡ್ಡ ಆಶ್ಚರ್ಯ, ನೋಡಿ ನೋಡಿ ತಪ್ಪು ಮಾಡ್ತಾನಲ್ಲ. ನಮ್ಮ ಹುಡುಗನಾಗೇನೆ, ಕಾಫಿ ಹೊಡೆದು ಹೊರಗೆ ಡಿಸ್ಮಿಸ್ ಆಗಿರ್ತಾನೆ, ಇದೊಬ್ಬ ತೆಗೆದಿರ್ತಾನೆ ಬರಲಿಕ್ಕಾಗಲಿ, ಇನ್ನು ಡಿಪಾರ್ಟ್ ಮಾಡಿರ್ತಾರೆ, ಮತ್ತವನು ಬರೀತಿರ್ತಾನೆ. ಇಷ್ಟಾರಿ ಕಾನ್ಫಿಡೆನ್ಸ್ ಬೇಡ ಇವರಿಗೆ. ಅದೇ ಸತ್ತವರನ್ನ ನೋಡಿ ನಾನು ಸತ್ತೇ ಸಾಯ್ತೇನೆ ಅಂತ ತಿಳ್ಕೊಂಡು ಸಾಯೋದಕ್ಕಿಂತ ಮುಂಚಿತವಾಗಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡದೇನೆ ಅವ್ರು ಮಾತ್ರ ಸತ್ರು ಅಂತ ತಿಳ್ಕೊತಾನಲ್ಲ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಮತ್ತೊಂದಿಲ್ಲ. ಹಿಮಾಶ್ಚರ್ಯ ಮತಃಪರಂ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಇನ್ನೊಬ್ರು ಹೇಳ್ತಿರಬೇಕು, ಎಚ್ಚರ ಸಾವಿದೆ, ಹಾಗಾಗಿ ಎಚ್ಚರ ಕೊಡ್ತಿರ್ಬೇಕಂತ, ಹಾಗಾಗಿ ಎಚ್ಚರ ಕೊಡ್ತಿರ್ಬೇಕು, ಸಾವಿದೆ 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 ಅಂತ ಹೇಳಿ ಮಕ್ಕಳಿಗೆ ಹೇಳಬೇಕು, ಜನಗಳಿಗೆ ಹೇಳಬೇಕು, ಮಿತ್ರರಿಗೆ ಹೇಳಬೇಕು, ಸಾವಿದೆ ಎಚ್ಚರ ಅಂತ ಹೇಳಿದ್ರೆ ಅವ್ರ ಧರ್ಮ ದಾರಿ ತಪ್ಪ ಕಾಲಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ. ಏನೋ ದುಡ್ಡು ಮಾಡ್ತಿ, ನಾಳೆ ಸತ್ತ ಯಾರು ಕೇಳ್ತಾರೆ ನಿನ್ನ? ತಾಯಿ ದುಡ್ಡಿನಿಂದ ಏನೋ ತಪ್ಸ್ಕೋಬಹುದು, ಸಾವು ತಪ್ಸ್ಕೊಳಕಾಗತ್ತಾ? ಎಚ್ಚರ ಬರುತ್ತಾನೆ, ಇವತ್ತು ಯಾರು ಹೇಳೋದೇ ಇಲ್ಲ. ಆದ್ರಿಂದ ಮನುಷ್ಯ ತಪ್ಪುಗಳ ಸರವಾನೆ ಮಾಡ್ತಾನೆ. ಅದು ಸರಿಯಾಗಿ ಹೇಳ್ಬೇಕಷ್ಟೇ, ಅದನ್ನ ಕಂಡಾಗ ನೀನ್ ಸಾಯ್ತಿ ನೀನ್ ಸಾಯ್ತಿ ಅಂತ ಹೇಳ್ತಾ ಕುತ್ಕೊಂಡ್ರೆ ಇವನ್ನೇ ಕೊಂದಾಕಿ ಬಿಡ್ತಾನೆ, ಅಷ್ಟು ಬಿಡೋದಿಲ್ಲ. ಸತ್ಯನೇ, ಆದರೆ ಪ್ರಿಯಂ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಬದುವೆ ಅಳಿಕೊತಿರ್ತಾನೆ ಸಾಹಿತ್ಯ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಹೋಗ್ಬೇಕು? ಅಮಂಗಳಕರ ವಾಕ್ಯ, ಹಾಗೆಲ್ಲ ಮಾತಾಡಬಾರದು. ಹೇಳೋ ಕಾಲಕ್ಕೆ ಹೇಳೋದಕ್ಕೆ ಹೊರತು ಅದನ್ನ ಉಚ್ಚಾಬಟ್ಟೆ ಹೇಳಿದ್ರೆ ಪರಿಸ್ಥಿತಿ ಎಡವಟ್ಟಾಗತ್ತೆ. ಆ ರೀತಿ ಮಾಡಬಾರದು. ನಮ್ಮಲ್ಲಿ ಏನಾಗಿದೆ, ಎಕ್ಸ್ಟ್ರೀಮ್ ಹೇಳಿದ್ರೆ ಬರೀ ಕೆಟ್ಟ ಸುದ್ದಿನೇ ಹೇಳ್ತಿರೋ. ಕೆಲವರು ನೆಗೆಟಿವ್ ಆಟಿಟ್ಯೂಡ್ ಅಂದ್ರೆ ಪಾಸಿಟಿವ್ ಆಟಿಟ್ಯೂಡೇ ಇರೋದಿಲ್ಲ. ಫಸ್ಟ್ ಕ್ಲಾಸ್ ಬಂದಿ ಅಂತ ಮುಂದೆ ಸತ್ಯ ಏನ್ ಬರುತ್ತೆ ಯಾರಿಗೆ ಗೊತ್ತು ಅಂತ ಹೇಳೋ ಸ್ವಾಮಿ. ನೆಗೆಟಿವ್ ಥಿಂಕಿಂಗ್, ಮತ್ತೆ ಪುಲಿಸ ಬಂದು ಯಾರಿಗೆ ಗೊತ್ತು? ಅದಕ್ಕೆ ಬಂದು ಈಗೇನೋ ಬಂದಿದೆ, ಬಾತ್ಕಾಲದ ಏನಾಗಿರುತ್ತೆ ಯಾರಿಗೆ ಗೊತ್ತು ಅಂತ ಹೇಳೋದು ಸ್ವಾಮಿ. ಅಲ್ಲೂ ಬಂತು ಮತ್ತೆ ಕನೆಕ್ಷನ್ ಬಂದ್ರೆ ಬರ್ಬೋದು ಅಂತ ಹೇಳೋದು. ಮತ್ತೆ ಅಂದ್ರೆ ಅವ್ರಿಗೆ ಒಳ್ಳೆ ಸೈಟ್ ನೋಡೇ ಗೊತ್ತಿಲ್ಲ ಅಂತವ್ರಿರುತ್ತೆ. ಆತ ಆಟಿಟ್ಯೂಡ್ ಇಸ್ಕೋಬಾರ. ಈ ಓವರ್ ಆಗಿ ನಾವು ಆಪ್ಟಿಮಿಸ್ಟು ಆಗಬಾರ್ದು, ಓವರ್ ಆಗಿ ಪೆಸಿಮಿಸ್ಟ್ ಆಗುವ ಬ್ಯಾಲೆನ್ಸ್ ಆಗಬೇಕು. ಬ್ಯಾಲೆನ್ಸ್ ಮಾಡೋದಕ್ಕೆ ಚೆಕ್ ಪಾಯಿಂಟ್ ಇದ್ದಾಗೆ ಈ ಸಾವಿನ ಭಯ ಇದ್ದುಬಿಟ್ರೆ ಮನುಷ್ಯ ಹಾಳಾಗೋದಿಲ್ಲ. ಸಾವಿನ ಭಯ ನಮ್ಮನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡುತ್ತೆ, ತಪ್ಪು ಮಾಡೋದನ್ನು ನಿಲ್ಲಿಸುತ್ತೆ. ಜನರ ಕಣ್ಣಿ ಮಣ್ಣು ಹಾಕ್ಬೋದು, ಸಾವಿರ ಕಣ್ಣಿ ಮಣ್ಣು ಹಾಕ್ಲಿಕ್ಕಾಗತ್ತಾ? ಯೋಚನೆ ಮಾಡಬೇಕು. ಸಾವು ಎಷ್ಟು ಡೇಂಜರಸ್ ಅಂದ್ರೆ ಅದು ಪೋಸ್ಟ್ ಮಾರ್ಟಮ್ ಮಾಡಕ್ಕೋದಷ್ಟು ಬೇಗ ಬರುತ್ತೆ. ಸುಮ್ಮನೆ ಇದ್ರೆ ವಾಟಿ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಗ ಸತ್ತೋಗ್ಬಿಡ್ತಾರೆ. ಆದ್ರಿಂದ ಯಾವ ಕಾಲಕ್ಕೂ ಕೂಡ ಮನುಷ್ಯ ಸಾವಿನ ಎಚ್ಚರವನ್ನು ಕಳ್ಕೊಳ್ಬಾರದು, ಸಾವಿಗೆ ಭಯಪಡಬಾರದು, ಸಾವಿಗೆ ಎಚ್ಚರ ಇರಬೇಕು. ಅದನ್ನೇ ದಾಸರು ಭಯಪಡು ಅಂತ ಹೇಳೋದಿಲ್ಲ. ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನ ಅಂದ್ರಿಯ ನೆನಕಂಡ್ಯ ಮನವೇ ಅಂತ ಹೇಳ್ತಾರೆ. ಕೊನೆಗೆ ಬರ್ತಾನೆ ಧರ್ಮರಾಜ. ಅತ್ಯಂತ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಕಪ್ಪಂಥ ಬದುಕಿನ ದಾರಿ ಯಾವುದು? ಒಳ್ಳೆ ಪ್ರಶ್ನೆ. ಬಹುತಿನ ಬದುಕಿನ ದಾರಿ ಯಾವುದು? ನಮಗೆ ಈ ಹೊರಗಿನ ದಾರಿ ಕಾಣುತ್ತೆ, ಈ ರೋಟ್ ಯಾವುದು, ಆ ರೋಟ್ ಯಾವುದು ಕಾಣುತ್ತೆ, ಬದುಕಿನ ದಾರಿ ಯಾವುದು? ತನ್ನ ಕಷ್ಟ ಉತ್ತರ ಕೊಡ್ತಾನೆ. ಮಹಾಜನೋ ಏನ ಗತಸ್ಥ ಪಂಥ, ದೊಡ್ಡವ್ರು ಹೋಗಿದ್ದೇ ಹಾದಿ. ಅದಕ್ಕೇನೆ ವೇದ ಕೃತಿ ಸದಾಚಾರ ಸ್ವಚ್ಛ ಪ್ರಿಯವಾತ್ಮನಃ ಏತ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಶ್ಚ ರಕ್ಷಣ. ನಮಗೆ ಗೊತ್ತಾಗಲಿಲ್ಲ, ಎಲ್ಲ ಹೋಗಿದ್ದಾನೆ, ತಿನ್ಬೇಕು ಬಿಡೋ ಗೊತ್ತಿಲ್ಲ, ದೊಡ್ಡವ್ರು ತಗೊಂಡ್ರು ಬರುತ್ತೆ ಅಂತ. ಬಾಣಿ ದೊಡ್ಡವ್ರು ತಗೋತಾ ಇದ್ದಾರೆ, ಕಷ್ಟ ಬರುತ್ತೆ. ಅಂದ್ರೆ ಏನು, ಮಹಾಜನ ಜನ ಮಾಡಿದ ಧರ್ಮ ಅಲ್ಲ, ದೊಡ್ಡವ್ರು ಮಾಡಿದ ಧರ್ಮ. ರಾಘವೇಂದ್ರ ಸ್ವಾಮಿಗಳ ಧ್ರೋಧ ಏನೋ ಬರುತ್ತೆ, ನಮ್ ಬರುತ್ತೆ ಅಂತ ಅರ್ಥ. ಅವ್ರು ತಗೊಂಡೇ ತಗೊಂಡೇ ತಗೋತೇವೆ, ಮತ್ತೆ ಯೋಚನೆ ಇಲ್ಲ. ನಾವಲ್ಲಿ ಪ್ರೆಸಿಡೆನ್ಸ್ ಅಂತ ಕರೀತಾರೆ, ಇದರಲ್ಲಿ ಲೌಕಿಕದಲ್ಲಿ ಪ್ರೆಸಿಡೆನ್ಸ್. ಹೈಕೋರ್ಟ್ ಜಡ್ಜ್ಮೆಂಟ್ ಈಗ ಬಂದಿತ್ತು, ಈ ಕೇಸ್ ಸಿಮಿಲರ್ ಕೇಸ್ ಬಂತು, ವೆರಿ ಸಿಂಪಲ್. ಅವರಿಗೆ ಅಂದ್ರೆ ಬೇಸ್ ಪ್ರೆಸಿಡೆನ್ಸ್ ಅಲ್ಲಿ ಅಂತ ಏನ್ ಮಾಡಿಬಿಡ್ತಾರೆ. ಅದಕ್ಕೆ ದೊಡ್ಡವ್ರು ಮಾಡಿದ ಪ್ರೆಸಿಡೆನ್ಸ್ ಆದ್ರಿಂದ ಯಾವಾಗಲೂ ಅದು ನೋಡಿಕೊಳ್ತೇವೆ, ಗರಿಬೇಕು ನಾವು. ಆದ್ರೆ ಸ್ವಾಮಿ ಚರಿತ್ರೆ ಯಾತಕ್ಕೆ ಗೊತ್ತೇ ನಾವೀಗ ದೊಡ್ಡವ್ರ ಕಥೆ ಯಾತಕ್ಕೆ ಕೇಳ್ತೇವೆ, ದೇತೀರ್ಥರ ಕಥೆ ಕೇಳ್ತೇವೆ, ರಾಯರ ಕಥೆ ಕೇಳ್ತೇವೆ ಯಾತಕ್ಕೆ ಅಂದ್ರೆ ನಡ್ಕೊಂಡ ರೀತಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡುತ್ತೆ ಅಂತ ಅರ್ಥ. ಮಹಾಜನ ಅಂದ್ರೆ ಹೆಚ್ಚು ಜನ ಅಂತ ಅರ್ಥ ಅಲ್ಲ, ದೊಡ್ಡ ಜನ ಅಂತ ಅರ್ಥ. ಶ್ರೇಷ್ಠ ಜನಗಳು ಯಾವ ಕೆಲಸವನ್ನು ಮಾಡಿ ಮಹಾಜನ ಅಂತ ಹೆಸರು ಬಂದ್ಬಿಟ್ಟಿದೆ, ಆತರ ಅಲ್ಲ. ಮತ್ತೆ ಮಹಾಜನೋ ಏನ ಗತಸ್ಥ ಪಂಥ, ಮಹಾಜನ ಮಾಡಿದ್ದೇ ದರ್ಭ ಅಂತ ಆಗಿಬಿಟ್ರೆ ಏನೇನೋ ಆಗಿಬಿಡುತ್ತೆ ಬೆಳಿಗ್ಗೆ. ಅಸ್ಮಿನ್ ಮಹಾಭೋಮಯೇ ಕಟಾಹೇ, ಯಾತಕ್ಕೆ ದೊಡ್ಡವನ್ನು ಫಾಲೋ ಮಾಡಬೇಕು ಅಂತ ಪ್ರಶ್ನೆ ಆಗಿ. ಯಾತ ದೊಡ್ಡವನ್ನು ಫಾಲೋ ಮಾಡಬೇಕು? ನಮ್ಮ ಬುದ್ಧಿ ಇಲ್ವಾ ಅಂತ ಕೇಳಿದರೆ, ತರ್ಕೋ ಅಪ್ರತಿಷ್ಠ, ನಮ್ಮ ಬುದ್ಧಿ ಯಾವಾಗಲೂ ಫೈನಲ್ ಅಲ್ಲ. ಒಂದು ಈ ಕಡೆ ಹೇಳುತ್ತೆ, ಆ ಕಡೆ ಹೇಳುತ್ತೆ. ಬರೀ ಬುದ್ಧಿ ಕೊಟ್ಬಿಟ್ರೆ ನಾವು ಹಾಗೆ ಬರೀ ಆಕ್ಸಿಡೆಂಟ್ ಗೊತ್ತಿದ್ರೆ ಸ್ಟೇರಿಂಗ್ ಬಿಟ್ಟುಬಿಟ್ಟು ಗತಿ ಏನಾಗುತ್ತೆ? ಅಕ್ಕಾಗಿ ಸ್ಟೇರಿಂಗ್ ಫುಲ್ ಕಂಟ್ರೋಲ್ ಇರಬೇಕಾದ್ರಿಂದ ಬರೀ ತರ್ಕ ಮಾಡಬಾರ್ದು. ಬರೀ ಶ್ರುತಿಗಳನ್ನು ಕೇಳ್ಬೇಡ, ವೇದವಾಗಿ ಕೇಳ್ಬೇಡ ಅಂತ ಕೇಳಿದರೆ, ಶ್ರುತಿಯೂ ವಿಭಿನ್ನ ವೇದವಾಕ್ಯದಲ್ಲಿ ಹಾಗೂ ಹೀಗೂ ಅನ್ನೋ ಕಡೆ ಹಾಗೆ ಅನ್ನೋ ಕಡೆ ಹೀಗೆ ಹೇಳ್ತಾರೆ. ಅವೇನೇ ಹೇಳ್ತಾರೆ ಅರ್ಥ ಆಗೋದಿಲ್ಲ. ತರ್ಕ ಎಂಡಲ್ಲ, ವೇದವಾಕ್ಯ ಅರ್ಥ ಮಾಡೋ ಕೆಪಾಸಿಟಿ ನಮಗಿಲ್ಲ. ಇನ್ನು ನೈಕೋ ಋಷಿಗೆ ಯಾರೋ ಒಬ್ಬನ್ನು ಫಾಲೋ ಮಾಡೋಣ ಅಂತ ಕೇಳಿದರೆ, ವಿಶ್ವಾಮಿತ್ರ ಅಷ್ಟೇ ಫಾಲೋ ಮಾಡಿ ಅಂತ ತಿಳ್ಕೊಬಿಡಿ. ಅವ್ರು ಏನ್ ಮಾಡಿದ್ರು, ಆಪತ್ಕಾಲ ಬಂತು ಅಂತ ಹೇಳಿ ನಾಯಿಮಾಂಸ ತಿನ್ನಕ್ಕೆ ಅಂತ ಹೋದ್ರು. ಒಬ್ಬ ಋಷಿ ನಾಯಿಮಾಂಸ ತಿನ್ನಕ್ಕೆ ಅಂತ ಹೋದ್ರು, ಅಷ್ಟೇ ತಗೊಂಡ್ಬಿಟ್ರೆ ಗತಿ ಏನಾಗುತ್ತೆ? ಎಷ್ಟು ಆಭಾಸ ಆಗುತ್ತೆ. ಅದಕ್ಕೆ ಒಬ್ಬ ಋಷಿಯ ಮಾತು ಪ್ರಮಾಣ ಅಲ್ಲ, ಅನೇಕ ಋಷಿಗಳ ಮಾತು ಪ್ರಮಾಣ, ಬಹಳ ಇಂಪಾರ್ಟೆಂಟ್. ಅದಕ್ಕೆ ಮಂಗಳಾಚರಣೆ ಯಾತಕ್ಕೆ ಮಾಡಬೇಕು ಅಂದ್ರೆ ಸಜ್ಜನರೆಲ್ಲ ಮಾಡ್ತಾ ಬಂದಿರೋದ್ರಿಂದ ಅಂತ ಕಾರಣ ಕೊಡ್ತಾರೆ. ಒಬ್ಬರು ಸಜ್ಜನ ಮಾಡಿದರೆ ಧರ್ಮ ಆಗದೇ ಇರಬಹುದು, ತುಂಬಾ ಜನ ಸಜ್ಜನರ ಮಾಡಿದರೆ ಧರ್ಮ ಆಗೇ ಆಗಿರುತ್ತೆ. ಆದರೆ ಧರ್ಮ ಎಷ್ಟು ಸೂಕ್ಷ್ಮ ಅಂದ್ರೆ, ಧರ್ಮಸ್ಯ ತತ್ವ ನಿಹಿತಂ ಗುಹಾಯ, ಧರ್ಮದ ರಹಸ್ಯ ನಮ್ಮ ಮನಸ್ಸಿನ ಒಳಗಿದೆ, ಗೃಹ ಒಳಗಿದೆ, ಅದು ತಿಳಿಯೋದು ಭಾರಿ ಕಷ್ಟ. ಅದಕ್ಕೇನೆ ಮಹಾಜನೋ ಏನ ಗತಸ್ಥ ಪಂಥ, ದೊಡ್ಡವರು ಹೇಗೆ ನಡೆದಿರ್ತಾರಲ್ಲ ಅದನ್ನ ನೋಡಿ ಫಾಲೋ ಮಾಡ್ಬೇಕು. ದೊಡ್ಡವರು ಬಹುವಚನ ಬೇರೆ ಇದೆ, ಒಬ್ಬ ದೊಡ್ಡ ವ್ಯಕ್ತಿ ಮಾಡೋದು ಬೇರೆ, ತುಂಬಾ ಜನ ದೊಡ್ಡವರು ಮಾಡೋದು ಬೇರೆ, ಅದರಲ್ಲಿ ಡೌಟೇ ಇರೋದಿಲ್ಲ. ಆ ರೀತಿ ಮಾಡಿ ಇದೆಲ್ಲ ಕೇಳಿದಾಗ ಆಶ್ಚರ್ಯ ಆಯ್ತಂತೆ. ಧರ್ಮರಾಜ, ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಿದ್ದೀಯಲ್ಲ, ವ್ಯಾಖ್ಯಾತ ಪುರುಷಂ ಪುರುಷ ಅಂದ್ರೆ ಯಾರು ಹೇಳಿಬಿಡೋದು ಕೇಳಿದ. ಪುರುಷ ಅಂದರೆ ಯಾರು? ಕೊನೆಯ ಪ್ರಶ್ನೆ. ದಿವಂ ಸ್ಮೃತಿ ಭೂಮಿಂಚ ಶಬ್ದ ಪುಣ್ಯೇನ ಕರ್ಮಣ ಯಾವತ್ ಸಶಬ್ದೋ ಭವತಿ ತಾವತ್ ಪುರುಷ ಉಚ್ಯತೆ. ಒಬ್ಬನು ಮಾಡಿದ ಕೆಲಸ ಎಷ್ಟು ದೀರ್ಘಕಾಲ ಇರುತ್ತಲ್ಲ ಅಷ್ಟು ದೊಡ್ಡ ಪುರುಷ ಅಂತ ಅನಿಸ್ತಾನೆ. ಒಬ್ಬ ಮನುಷ್ಯ ಇರ್ತಾನೆ ಹೋಗ್ಬಿಡ್ತಾನೆ, ಅದು ದೊಡ್ಡದಲ್ಲ. ಅವನ ನೆನಪು ಜನಗಳಲ್ಲಿ ಎಷ್ಟು ದಿವಸ ಇರುತ್ತಲ್ಲ ಅಷ್ಟು ದಿವಸ ಅವನು ಪುರುಷ ಅಂತ ಬದುಕ್ತಾನೆ. ನಾವು ರಾಯರ ಕಥೆ ಕೇಳ್ತೇವೆ, 300 ವರ್ಷ ಮೇಲಾಗೋಯ್ತು ಈಗಾಗಲೇನೆ, ಸ್ಟಿಲ್ ಅವನ ಎಷ್ಟು ಕೈ ಮುಗಿದಾನು ಪೂಜ್ಯ ರಾಘವೇಂದ್ರ ರಾಯ ಅಂತ ಹೇಳ್ತಾನೆ. ಅದು ಪುರುಷತ್ವದ ಕ್ಷಣ ಅಂತ. ಅದು ಇಲ್ಲಿ ಪುರುಷ ಅಂದ್ರೆ ಗಂಡಸು ಎನಿಸು ಅಂತ ಅರ್ಥ ಅಲ್ಲ, ಯಾವನು ಶ್ರೇಷ್ಠ ವ್ಯಕ್ತಿ ಅಂತ ಅರ್ಥ. ಶ್ರೇಷ್ಠ ವ್ಯಕ್ತಿ ಯಾರು ಅಂದ್ರೆ ಅವನು ಎಷ್ಟು ತೀರ್ಥಾಂಬದು ಎಷ್ಟು ಮುಖ್ಯನೋ. ಟೀಕಾರಾಯಣ 50 ವರ್ಷ ಇದ್ದಿದ್ದು ಜಯತೀರ್ಥರು, ಎಷ್ಟು 1000 ವರ್ಷ ಆದರೂ ಆ ಜಯಸದಾಯ ಗ್ರಂಥಗಳು ಬರ್ತಾನೆ ಇರುತ್ತೆ, ಅವು ಗೊತ್ತಾನೆ ಇರ್ತಾರೆ ಜನಗಳು. ಆದ್ದರಿಂದ ಅವರು ಪುರುಷರು. ತುಲ್ಯೇ ಪ್ರಿಯಾಪ್ರಿಯೇ ಯಸ್ಯ ಸುಖ ದುಃಖೇ ತಥೈವಚ ಮತ್ತೆ ಅತೀತ ಅನಾಗತ ಇವೆಲ್ಲವೂ ಕೂಡ ಅಂದ್ರೆ ಸುಖ ಬರಲಿ ದುಃಖ ಬರಲಿ ಪ್ರಿಯ ಆಗಲಿ ಅಪ್ರಿಯವಾಗಲಿ ಯಾವನು ಸ್ವಲ್ಪ ಶೇಕ್ ಆಗೋದಿಲ್ವಲ್ಲ ನಿಜವಾದ ಗಂಟು ಸಂದ್ರವು ಧೈರ್ಯ ಇರುತ್ತಲ್ಲ ಅವನು ಗಂಟು ಸುಖ ಧೈರ್ಯ ಚಾಲಿ ಅಂತ ಹೇಳ್ತಾರೆ. ಹಾಗೆ ಭಾರಿ ಖುಷಿ ಆಯ್ತಂತೆ ನೋಡು, ನನಗೆ ಭಾರಿ ಸಂತೋಷ ಆಯ್ತು ಧರ್ಮರಾಜ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಿ, ತಕ್ಷಣ ಉತ್ತರ ಕೊಟ್ಟಿ ಆಗ್ತಿ, ಆದ್ದರಿಂದ ನಾನು ಧ್ಯಾಯಿಸಿ ಕೊಡ್ತೇನೆ. ಎಷ್ಟ ಪ್ರಶ್ನೆಯ ಫಲಶ್ರುತಿ, ಎಷ್ಟ ಪ್ರಶ್ನೆಯ ಫಲಶ್ರುತಿ, ಇಷ್ಟೆಲ್ಲ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಿರೋದ್ರಿಂದ ನಿನಗೊಂದು ಅವಕಾಶ ಕೊಡ್ತೇನೆ. ನಾಚ್ಯರ ಸಂಬಂಧಿಸಿದ ಸತ್ತು ಬಿದ್ದಿದ್ದಾರೆ, ಆಕ್ಚುಲಿ ಯಾರು ಸತ್ತಿಲ್ಲ, ನೋಡೋದಕ್ಕೆ ಕಾಣ್ತಾ ಇದ್ದಾರೆ. ಒಬ್ಬನ್ ಬದುಕ್ತೇನೆ, ಯಾರು ಬದುಕಬೇಕು ಹೇಳು ಅಂತ ಹೇಳ್ತಾರೆ. ಒಬ್ಬನ್ ಮಾತ್ರ ಬದುಕ್ತೇನೆ, ಯಾರು ಬದುಕಬೇಕು ಅಂತ ಕೇಳಿದ ತಕ್ಷಣ ಧರ್ಮರಾಜ ಹೇಳ್ತಾನೆ, ನಕುಲ ಸಮುತ್ತಿಷ್ಠದ್ದು, ನಕುಲ ಬದುಕಲಿ ಅಂತ ಕೇಳಿದ. ಆಗಾತ ಕೇಳ್ತಾನೆ, ಅಲ್ಲ ಧರ್ಮರಾಜ, ನಿಮಗೆ ರಾಜ್ಯ ಬೇಕಾಗಿದೆ, ಯುದ್ಧ ಮಾಡಬೇಕಾಗಿದೆ, ನಕುಲ ಬದುಕೇನು ಮಾಡ್ತಾನೆ, ಬಹಳ ದುರ್ಬಲ, ದುರ್ಯೋಧನಾದಿಗಳ ಮುಂದೆ ಏನೂ ಅಲ್ಲ ಅವನು, ಸಹದೇವ ಏನೂ ಅಲ್ಲ, ನಿನ್ನ ಭೀಮ ಇದ್ದಿದ್ರೆ ಸರಿ ಹೋಗ್ತಿತ್ತು, ಅರ್ಜುನ ಇದ್ರೆ ಸರಿ ಹೋಗ್ತಿತ್ತು, ಭೀಮನ್ ನಾಚ್ಕೋಬಾರ್ದೆ ಅರ್ಜುನ್ ನಾಚ್ಕೊಳ್ಬಾರ್ದೆ, ಯಾತಕ್ಕೆ ನೀನು ಇವನ್ ನಾಚ್ಕೊಂಡಿ ಅಂತ ಕೇಳಿದರೆ ಕಷ್ಟ ಧರ್ಮರಾಜ ಹೇಳ್ತಾನೆ, ನನ್ನ ರಾಜ್ಯಕ್ಕೋಸ್ಕರ ನನಗೆ ಮುಖ್ಯ ಅಲ್ಲ, ನನ್ನ ಕರ್ತವ್ಯ ನನಗೆ ಮುಖ್ಯ. ನನ್ನ ತಂದೆಗೆ ಇಬ್ಬರು ಹೆಂಡಂದಿರು, ಒಬ್ಬಳು ಕುಂತಿ ಒಬ್ಬಳು ಮಾದ್ರಿ, ಕುಂತಿ ದೊಡ್ಡವಳು ಮಾದ್ರಿ ಚಿಕ್ಕವಳು, ಕುಂತಿ ಮಗ ನಾನು ಬದುಕಿದ್ದೇನೆ, ಈಗ ಭೀಮ ಇದ್ರೆ ಅರ್ಜುನ ಇದ್ರೆ ಇನ್ನೊಬ್ಬ ಕುಂತಿ ಮಗ ಎದ್ದಾಗತ್ತೆ, ಅವನು ಮಾದ್ರಿ ಮಗನಾಗಿರೋದಿಲ್ಲ, ಅದಕ್ಕೆ ನಕಲ ಎದ್ರೆ ನನ್ನ ಇನ್ನೊಬ್ಬ ತಾಯಿ ಖುಷಿಯಾಗುತ್ತೆ, ಅದಕ್ಕೋಸ್ಕರ ನನ್ನ ಮಗನಾಗಿ ನನ್ನ ಕರ್ತವ್ಯ ಇಬ್ಬರು ತಾಯಿಗೆ ಅನ್ಯಾಯ ಮಾಡಬಾರದು, ಅದಕ್ಕೆ ನಕಲ ಹೇಳಿ ಅಂತ ಹೇಳಿದ. ಅಲ್ಲ, ಇದ್ರದ್ದೇನು ಉಪಯೋಗ ಅಂದ್ರೆ ನೀನು ರಾಜ್ಯ ಬರೋದು, ರಾಜ್ಯ ಬರೋದು ಮುಖ್ಯ ಅಲ್ಲ ನನಗೆ, ಧರ್ಮೋ ರಕ್ಷತೆ ರಕ್ಷಿತ, ಧರ್ಮ ನಮ್ಮನ್ನು ಕಾಪಾಡುತ್ತೆ, ನಮ್ಮ ರಾಜ್ಯ ಕಾಪಾಡೋದಿಲ್ಲ ಅಂತ ಹೇಳಿದ್ರು. ತಕ್ಷಣ ಯಮ ಅವ್ರ ಪಕ ಯಮಗ ಯಮ ವೃಕ್ಷ ಹೇಳ್ತಾನೆ, ಎಲ್ಲರೂ ಹೇಳಿ ಅಂತ ಹೇಳಿಬಿಟ್ಟ, ಎಲ್ಲ ಎದ್ದುಬಿಟ್ಟ. ಇದು ಧರ್ಮರಾಜನ ಧರ್ಮ ಪ್ರಜ್ಞೆ. ಎಷ್ಟ ಪ್ರಶ್ನೆ ಉತ್ತರ ಕೊಟ್ಟ ಥೀರಿ, ಪ್ರಾಕ್ಟಿಕಲಿ ಫಾಲೋ ಮಾಡಿದ ಪ್ರಾಕ್ಟಿಕಲ್, ಇಷ್ಟೆಲ್ಲ ಮಾಡಿ ನನ್ನ ಭೀಮ ಹೇಳಿ ಅಂದ್ಬಿಟ್ಟು ಕನೆ ಬಿಡೋದು, ಇಷ್ಟೆಲ್ಲ ಬೆಳಗ್ಬೇಡ ರಾಮಾಯಣ ಕೇಳಿ ರಾಮಜಿದ್ದು ಏನಾದ್ರೂ ಅಂದಾಗ ಆಗಿಬಿಡುತ್ತೆ ಕೊನೆಗೆ. ಆ ಥರ ಆಗಲಿಲ್ಲ, ಇಮ್ಮಿಡಿಯೇಟ್ ಪ್ರಾಕ್ಟೀಸ್ ಮಾಡ್ತ. ಇದು ನಮ್ಮ ಧರ್ಮದ ಇವತ್ತು ಯಾತಕ್ಕೆ ಸೇರಾಗುತ್ತೆ ನಮ್ಮಲ್ಲಿ ಅಂದ್ರೆ, ಹೇಳೋದಕ್ಕೂ ಬದುಕೋದಕ್ಕೂ ಅರ್ಥ ಸಂಬಂಧ ಇಲ್ಲ. ಅದು ಹೇಳೋದ ಅಂತ ಕೇಳಿದ್ರೆ ಅದೇ ಹೇಳೋದಕ್ಕೆ ಅದು ಇದು ಬೇರೆ ಇದು ಅಂತ ಹೇಳಿದ್ರೆ ಧರ್ಮ ಅಲ್ಲ, ಹೇಳಿದ್ದನ್ನೇ ಆಚರಿಸ್ತಾರೆ, ಇಷ್ಟೇ ಇರಬೇಕು. ಇದು ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡುಕಂಡೆ ನಾಲಿಗೆ ಅಂತಾರಲ್ಲ ಹಾಗಾಗತ್ತೆ. ಧರ್ಮರಾಜ ಫಾಲೋ ಮಾಡ್ತಾನೆ, ತಕ್ಕ ಎಲ್ಲರೂ ಬದುಕಿಬಿಟ್ರು. ಅಂದ್ರೆ ಧರ್ಮರಾಜನಿಗೆ ಕಮಿಟ್ಮೆಂಟು, ನನ್ನ ಒಬ್ಬ ತಾಯಿಗೆ ನಾನಿದ್ದಾಗ ಇನ್ನೊಬ್ಬ ತಾಯಿ ಇದಾಗಬಾರದು. ಇದೇ ರೀತಿ ಧೃತರಾಷ್ಟ್ರ ಯೋಚನೆ ಮಾಡೋದಿಲ್ಲ, ಧೃತರಾಷ್ಟ್ರ ಯೋಚನೆ ಮಾಡಬೇಕಾಗಿತ್ತು, ನನ್ನ ಮಕ್ಕಳು ದುರ್ಯೋಧನಾದಿಗಳು, ನನ್ನ ತಮ್ಮನ ಮಕ್ಕಳು ಅವರು, ತನ್ನ ಮಕ್ಕಳು ಸುಖ ಆಗಿರ್ಬೇಕು ಅನ್ಕೊಂಡೆ ಹೊರತು ಪಾಂಡರಾಜನ ಮಕ್ಕಳು ಸುಖ ಇರೋ ಅನ್ಕೊಳ್ಳೇ ಇಲ್ಲ ತಾನು. ಅದಕ್ಕೆ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಿಡ್ತಾನೆ ಜೊತೆಗೆ, ಅದು ಈತ ಆಗಲ್ಲ, ಎಲ್ಲರೂ ಮೇಲೆ ಬಂದ್ಬಿಡ್ತಾನೆ. ಇನ್ನೊಬ್ಬರ ಹಿತಕ್ಕೋಸ್ಕರ ತನ್ನ ಕರ್ತವ್ಯವನ್ನು ಯಾವನು ಸ್ವಾರ್ಥವನ್ನು ಬಿಟ್ಟು ಪಾಲನೆ ಮಾಡ್ತಾನೆ ಅವನು ಲೋಕಮಾನ್ಯನಾಗ್ತಾನೆ. ಬಂದ ದರ್ಶನ ಎಲ್ಲರೂ ಹೇಳಿ ಅಂತ ಹೇಳಿದ, ಎಲ್ಲರೂ ಎದ್ರು, ಭೀಮಾದಿಗಳು ಮನೆಗೇ ಇರಲಿಲ್ಲ, ಫಸ್ಟು ಲೋಕದೃಷ್ಟಿಯಲ್ಲಿ ಎದ್ರು, ಉಳಿದವರು ನಿಜವಾಗ್ಲೂ ಎದ್ರು. ಆ ಸಮಯಕ್ಕೆ ಯಕ್ಷ ಹೇಳ್ತಾನೆ, ಧರ್ಮರಾಜ ನಾನು ಯಾರು ಗೊತ್ತಾ ಅಂತ ನೋಡ್ತಾನೆ, ಆತ ಯಕ್ಷನೂ ಅಲ್ಲ, ಬಕನೂ ಅಲ್ಲ, ಆ ಮೃಗನೂ ಅಲ್ಲ, ಸಾಕ್ಷಾತ್ ಯಮದೇವರು. ನೋಡು ಧರ್ಮರಾಜ, ಮೃಗವಾಗಿ ಅಪಹರಿಸಿದ್ದು ನಾನೇ, ಬಕಪಕ್ಷಿಯಾಗಿ ನನ್ನ ಸರೋವರ ಅಂತ ಹೇಳಿದ್ದು ನಾನೇ, ಯಕ್ಷನಾಗಿ ಪ್ರಶ್ನೆ ಕೇಳಿದ್ದು ನಾನೇನೆ, ಅದೆಲ್ಲ ನಿನ್ನ ಪರೀಕ್ಷೆ ಮಾಡಲಿಕ್ಕಿಂತ ಮಾಡಿದೆ. ಏನು ಪರೀಕ್ಷೆ ಎಂದರೆ ನಿನ್ನ ಸತ್ಯ ದೀಕ್ಷೆ. ಆಪತ್ಕಾಲದಲ್ಲೂ ಕೂಡ ನೀನು, ನಿನ್ನ ರಾಜ್ಯ ಬೇಕಾಗಲಿಲ್ಲ, ನಿನಗೆ ಧರ್ಮ ಬೇಕಾಯಿತು, ಆದ್ದರಿಂದ ನಾನು ತುಂಬ ಖುಷಿಯಾಯಿತು, ನಿನ್ನ ಧರ್ಮಾಚರಣೆಯಿಂದ ನನಗೆ ಆನಂದವಾಯಿತು ಅಂತ ಹೇಳಿದರೆ. ತಮಾಷೆ ಅಂದರೆ ಪ್ರಶ್ನೆ ಕೇಳ್ತಿರೋದು ಯಮ, ಉತ್ತರ ಕೊಟ್ಟಿದ್ದು ಧರ್ಮರಾಜ, ಅತಿ ಯಮನ ಅವತಾರ ಅಂದರೆ ಯಮನೇ ಪ್ರಶ್ನೆ ಕೇಳಿ ಯಮನೇ ಉತ್ತರ ಕೊಡೋದು. ಇದಕ್ಕೆ ಅರ್ಥ ಏನು ಅಂದರೆ, ನಮ್ಮ ಮನಸ್ಸಲ್ಲೇ ಪ್ರಶ್ನೆ ಬಂದು ಅಲ್ಲೇ ಉತ್ತರ ಸಿಗಬೇಕು ಅಂತ. ನಮ್ಮ ಮನಸ್ಸಲ್ಲೇ ಪ್ರಶ್ನೆ ಉತ್ತರ, ಏಕಾಚೆ ಮಾಡಬೇಕೋ ಬಿಡಬೇಕೋ ಮಾಡಬೇಕು, ನಮ್ಮ ಮಾಡಬಾರ್ದು ಅಂತ ಬರುತ್ತೆ, ಅದೇ ರಾಂಗ್ ಆನ್ಸರ್ ಬರುತ್ತೆ. ಇವನ ರಾಗಾಂತರಗಳು ಟಿಕ್ ಮಾಡಿ ತಪ್ಪಿಕ್ ಆಗ್ತಾ ಹೋಗುತ್ತೆ, ಆ ತರ ಬರಬಾರ್ದು. ಸಂಧ್ಯಾನೆ ಮಾಡಿ ಮಾಡಲೇಬೇಕು, ನೋವು ಅದರಿಗೂ ಇನ್ನೇನು ಮಾಡಾಗಿಲ್ಲ, ಮಾಡಲೇಬೇಕಷ್ಟೆ. ಈ ತರ ಉತ್ತರ ಬಂದ್ರೆ ಅದು ಸರಿಯಾದ ಉತ್ತರ. ಮನಸ್ಸಿನ ಸಾಕಲಾಟಗಳನ್ನ ಎಷ್ಟು ಪ್ರಶ್ನೆ ಹೊರಗೆ ಹಾಕುತ್ತೆ, ಯಾವ ಧರ್ಮ ಯಾವ್ದು ಅಧರ್ಮ ಅಂಬುದನ್ನು ತಕ್ಷಣ ತಿಳ್ಕೊಂಡಿರಬೇಕು. ಧರ್ಮರಾಜ ಹೇಳಿದ, ಎಲ್ಲ ಪಡ್ಕೊಂಡ. ಆಗ ಯಮದೇವರು ಹೇಳ್ತಾರೆ, ಧರ್ಮರಾಜ ನಿನಗೆ ಬರೀ ಇವ್ರನ್ನ ಇದಿದ್ದಲ್ಲ, ವರ ಕೊಡ್ತೇನೆ ಕೇಳಿದ್ರೆ, ಏನು ವರ ಬೇಕು ಅಂತ ಕೇಳಿದೆ. ಧರ್ಮರಾಜ ವರ ಕೇಳ್ತಾನೆ, ಅಜ್ಞಾತವಾಸ ಮುಗಿತಾ ಬಂದಿದೆ, ನಮಗೆ ಅಜ್ಞಾತವಾಸ ಕಾಲದಲ್ಲಿ ಇಷ್ಟಪಟ್ಟ ರೂಪ ಅವಾಗಿ ಬರಬೇಕು, ನಾವು ಮೇಕಪ್ ಹಾಕೋದು ಕೊಡಬಾರ್ದು, ಆ ಥರ ಈ ಕಾರ ಅಂತೇಳಿ ತಕ್ಷಣ ಬರಬೇಕು ಇಮಿಡಿಯೇಟ್ ಆಗಿ. ಎರಡನೇದು, ನಮ್ಮನ್ನು ವರ ಕಾಲದಲ್ಲಿ ಯಾರು ಗುರುತಿಡಿಬಾರ್ದು, ಒಂದು ಮುಗಿಯುವ ಅಜ್ಞಾತವಾದ ಕಾರ್ಯ ಯಾರೋ ಗುರುತಿಡಿಬಾರ್ದು. ಮತ್ತೆ ಇಷ್ಟಪಟ್ಟಾಗ ರೂಪ ವಾಪಸ್ ಬರಬೇಕು, ಮತ್ತೆ ಅದಕ್ಕೆ ಮತ್ತೆ ಖರ್ಚಾಗಬಾರ್ದು, ಇಮ್ಮಡಿಯೇಟ್ ವಾಪಸ್ ಬರಬೇಕು. ಯಾವುದೇ ತಥಾಸ್ತು ಅಂತ ಹೇಳಿಬಿಟ್ಟು, ಅಜ್ಞಾತವಾಸದ ಕಾಲದಲ್ಲಿ ನಿಮ್ಮನ್ನು ಯಾರು ಗುರುತಿಡಿಯೋದು ಬೇಡ. ಎಷ್ಟು ಮಟ್ಟಿಗೆ ಅಂದ್ರೆ ವೇಷ ಬದಲಾವಣೆ ಮಾಡ್ಕೋಬೇಕಾಗಿಲ್ಲ, ನೀವೀಗ ಈ ಡೈರೆಕ್ಟ್ ಆಗಿ ಐದು ಜನ ದ್ರೌಪದಿ ಸಮೇತ ದುರ್ಯೋಧನ ಮುಂದೆ ನಿಂತರೂ ಕೂಡ ನೀವು ಯಾರೋ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು, ಇನ್ಮೇಲೆ ಯೋಚನೆ ಕೂಡ ಮಾಡಾಗಿಲ್ಲ ಅವರು. ಅಂತ ಅಂಟಿ ಅಡ್ವಾಂಟೇಜ್ ತಗೊಳ್ಳೋದಿಲ್ಲ, ವೇಷ ಬದಲಾಯಿಸ್ಕೊತಾರೆ ಅವರು. ಯಾಕಂದ್ರೆ ಏನು ಗ್ಯಾರಂಟಿ, ವಾಚ್ ಗ್ಯಾರಂಟಿ ತಕ್ಕ ಹೋಗದು ಬಿಟ್ರೆ ಕೆಳಗೆ, ಏನು ಗ್ಯಾರಂಟಿ ಅಂತ ಹೇಳಿದ್ರೆ ಪಟ್ ಅಂತ ಹೋಗದ, ಪುಡಿ ಪುಡಿ ಆಯ್ತು, ಏನು ಗ್ಯಾರಂಟಿ ಸಾರ್ ಅಂತ ಕೇಳಿದ್ರೆ ಹಾಗಲ್ಲ. ಗ್ಯಾರಂಟಿ ಅಂದ್ರೆ ಸರಿಯಾಗಿ ನೋಡ್ಕೋಬೇಕು ಅಂತ ಅರ್ಥ, ಬೀಯಿಂಗ್ ದಿ ಕಂಡೀಷನ್ಸ್ ಈಕ್ವಲ್ ಗ್ಯಾರಂಟಿ. ಆದ್ರಿಂದ ಇದಕ್ಕೆಲ್ಲ ಹೇಳಿದ ಮಾತನ್ನ ಬಿಟ್ವೀನ್ ದಿ ಲೈನ್ಸ್ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಬರೋದಿಲ್ಲ. ಧರ್ಮರಾಜನ ಯಶ ಪ್ರಶ್ನೆಯ ಫಲವಾಗಿ ತಾನು ಸುಖವಾಗಿದ್ದಾನೆ, ಮುಂದೆ ಅಜ್ಞಾತವಾಸ ಸರಿಯಾಗಿ ನಡೆಯುತ್ತಾದ್ರಿಂದ ಯಶ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಹದಲ್ಲೂ ಸುಖ ಪರದಲ್ಲೂ ಸುಖ ಅನ್ನೋ ಸಿದ್ಧಾಂತವನ್ನು ಹೇಳ್ತಾರೆ. ಇದು ನಿದರ್ಶನ ಇದೆ, ಅದನ್ನ ಮೇಲ್ನೋಟದ ಅರ್ಥಗಳಷ್ಟೇನೆ, ಸರಿಯಾಗಿ ಅರ್ಥ ಮಾಡಿಕೊಂಡು ಎಷ್ಟೊಬ್ಬರಿ ವ್ಯಾಖ್ಯಾನಗಳಿವೆ, ಎಷ್ಟ ಪ್ರಶ್ನೆಯ ಮೇಲೆ ವ್ಯಾಖ್ಯಾನಗಳು ವಜರಾಜ ಸ್ವಾಮಿಗಳ ಮೊದಲಾದ ಜ್ಞಾನಿಗಳು ಅರ್ಥ ಬರೆದಿದ್ದಾರೆ. ಅದೆಲ್ಲ ಇಟ್ಕೊಂಡು ಓದಿದಾಗ ನಮ್ಮ ಜೀವನಕ್ಕೆ ಹೊರಗಿನ ಪ್ರಪಂಚದಲ್ಲಿ ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬಹಳ ದುರ್ಲಭ, ಅಂತ ಪ್ರಶ್ನೆಗಳಿಗೆ ಶ್ರೇಷ್ಠ ಉತ್ತರಗಳನ್ನ ಸುಲಭವಾಗಿ ಕಾಣಬೇಕು ಅಂತಿದ್ರೆ ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದಕ್ಕೊಂದು ಎಷ್ಟ ಪ್ರಶ್ನೆ ನಿರಸನ ಅಂತ ಹೇಳ್ತಾ, ಇಂಥ ಪ್ರಶ್ನೆಗಳಲ್ಲಿ ನಾವು ಎಷ್ಟು ನೆನಪಿಟ್ಕೋತೇವೋ ಮುಖ್ಯ ಅಲ್ಲ, ಉಳಿದಷ್ಟು ನಮಗೆ ಸರಿಯಾಗಿ ಉಳ್ಕೊಂಡು ಬಿಟ್ರೆ ಬಹಳಷ್ಟು ಉಪಯೋಗ ಆಗುತ್ತೆ, ಧರ್ಮರಾಜನ ಆಚರಣೆ ನಮಗೆ ಆದರ್ಶವಾಗುತ್ತೆ ಅಂತ ಹೇಳಿ ಇವತ್ತಿನ ತರಗತಿ ಮುಗಿಯುತ್ತೆ. ಮತ್ತೆ ನಮ್ಮ ಮುಂದಿನ ಇದು 24ನೇ ತಾರೀಕು ಸೆಪ್ಟೆಂಬರ್ 24ರಂದು, ಅವತ್ತು ಭಾನುವಾರ ವಿದರ ನೀತಿಯ ಬಗ್ಗೆ ಅವತ್ತಿದೆ. ವಿದರ ನೀತಿಯ ಬಗ್ಗೆ ವಿದರಣ ಧರ್ಮರಾಜ ಕೃಪರಾಷ್ಟ್ರನ ಪ್ರಶ್ನೆ ವಿದರಣ ಉತ್ತರ ಅದು ಹೇಗಿರುತ್ತೆ ಅಂತ ನೋಡೋಣ. ಅದು ಬಹಳ ಪ್ರಸಿದ್ಧವಾದ ಭಾಗಗಳು ಮಹಾಭಾರತದಲ್ಲಿ, ಅತ್ಯಂತ ಸಾರಭೂತವಾದ ಭಾಗಗಳು ಅಂತೇನಿವೆ, ಅದರಲ್ಲಿ ಅತ್ಯಂತ ಚಿಕ್ಕದಾಗಿ ಕೆಲವನ್ನು ಹೇಳ್ತಾ ಇರೋದು, ಅದನ್ನು ಅವತ್ತು ನೋಡೋಣ ಅಂತ ಹೇಳ್ತಾ ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ, ಆಮೇಲೆ ಪ್ರಶ್ನೋತ್ತರ ಇರುತ್ತೆ, ಮುಗಿಸ್ಕೊಂಡು ಹೋಗು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂತೇನ ಪ್ರಿಯತಾಂ ಕಮಲಾಸು.